ಅಂತ ಅತ್ಯಂತ ಮಹತ್ವಪೂರ್ಣವಾದದ್ದು. ಆಗಿನ ಕಾಲಕ್ಕೆ ಶ್ರೀಮದ್ ಆಚಾರ್ಯ ಸರುಮೂಲ ಗ್ರಂಥಗಳು, ಪದ್ಮನಾಭತೀರ್ಥರು ಮೊದಲಾದ ಜ್ಞಾನಿಗಳ ಪ್ರಾಚೀನ ಟೀಕಾಗಳು, ದೇತೀರ್ಥರ ಟೀಕಾಗಳು, ವ್ಯಾಸತೀರ್ಥರ ಉಪನಿಷತ್ ಭಾಷ್ಯಗಳು ಬಿಟ್ಟರೆ, ಭಾಷ್ಯ ಟೀಕೆಗಳು ಬಿಟ್ಟರೆ ಇನ್ಯಾವ ಗ್ರಂಥಗಳು ಇಲ್ಲ. ಅಷ್ಟೇ ಗ್ರಂಥಗಳಿದೆ. ಇವನು ಮುಂದೆ ವ್ಯಾಪಕವಾಗಿ ಗ್ರಂಥ ರಚನೆ ಮಾಡ್ತಕ್ಕಂಥ ಕೆಲಸ ಬಾಕಿ ಇತ್ತು. ಮತ್ತು ವಾದಿಗಳನ್ನು ವಿಶೇಷ ರೀತಿಯಲ್ಲಿ ಸೋಲಿಸ್ತಕ್ಕಂಥ ಜವಾಬ್ದಾರಿ ಇತ್ತು. ಮತ್ತು ಅಸ್ತವ್ಯಸ್ತವಾಗಿದ್ದ ರಾಜಕಾರಣವನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಬೇಕಿತ್ತು. ಮತ್ತು ಬೇರೆ ಬ್ರಾಹ್ಮಣೇತರರಲ್ಲೂ ಕೂಡ ಧರ್ಮಪ್ರಜ್ಞೆ ಉಂಟು ಮಾಡ್ತಕ್ಕಂಥ ಜವಾಬ್ದಾರಿ ಇತ್ತು. ಜನಸಾಮಾನ್ಯರಿಗೂ ತತ್ವ ತಿಳಿಸ್ತಕ್ಕಂಥ ಮತ್ತೊಂದು ದೊಡ್ಡ ಕಾರ್ಯ ಇತ್ತು. ಇಷ್ಟೆಲ್ಲ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ಅಗತ್ಯ ಇತ್ತು. ಆಗ ಬಂದವರೇ ಶ್ರೀ ವ್ಯಾಸರಾಜ. ಅವರ ಹಿರಿಮೆ ಅಪೂರ್ವ ವಿಶಿಷ್ಟವಾದ ಹಿರಿಮೆ. ಅವರ ಅವತಾರದಿಂದ ಹಿಡಿದು ವೃಂದಾವನ ಪ್ರವೇಶದವರೆಗೆ ಎಲ್ಲವೂ ಕೂಡ ಅತ್ಯಪೂರ್ವವಾದಂಥ ದೊಡ್ಡ ಸಾಧನೆಯ ಘಟ್ಟಗಳು. ಮೊದಲಿಗೆ ಅವರು ಹುಟ್ಟುತ್ತಿರಲಿಕ್ಕೇನೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರ ತಂದೆ ಆಗಬೇಕಾಗಿದ್ದು ರಾಮಾಚಾರ್ಯ ಮೃತರಾದರು. ಆ ಬದರಿಯಾತ್ರೆಗೆ ಅಂತ ಹೊರಟಿದ್ರು ಅಂತ ಬ್ರಹ್ಮಣ್ಯತೀರ್ಥರು ಬದರಿಯಾತ್ರೆ ಮುಗಿಸ್ಕೊಂಡು ಬಂದಿದ್ದರು ವಾಪಸ್. ಆಗ ತಾನೇ ಬ್ರಹ್ಮಣ್ಯತೀರ್ಥರು ಬದರಿಯಿಂದ ಬಂದವರು, ಇವರು ಬದರಿಗೆ ಹೊರಟವರು. ಆ ಬನ್ನೂರು ಪ್ರಾಂತದಲ್ಲೇ ಅವರಿಗೆ ಸ್ವಲ್ಪ ಇದಾಯಿತು. ಆಗ ಅವರ ಹೆಂಡತಿ ಇನ್ನು ಸಾಗಮನ ಮಾಡಬೇಕು, ಅದು ಅನುಮತಿ ತಗೊಳ್ಳೋದಕ್ಕೋಸ್ಕರವಾಗಿ ಜ್ಞಾನಿಗಳು ಯಾವುದೇ ಕೆಲಸ ಮಾಡಬೇಕಾದ್ರೂ ಜ್ಞಾನಿಗಳ ಅನುಮತಿ ತಗೊಂಡು ಮಾಡಬೇಕು. ಅವ್ರು ಹೋಗಿ ಕೇಳಿದ ತಕ್ಷಣ ಅವರು ದೀರ್ಘ ಸುಮಂಗಲಿ ಭವ ಅಂತ ಹೇಳಿದರು, ಪುತ್ರವತಿ ಭವ ಅಂತಲೂ ಹೇಳಿಬಿಟ್ಟು ಎರಡೂ ಆಗಿಬಿಟ್ಟು. ಹಾಗೆ ಎಲ್ಲರೂ ಹೇಳಿದರು ಪರಿಸ್ಥಿತಿ ಹೇಗಿದೆ ಅಂತೇಳಿ. ಇಲ್ಲ, ನಾ ದೇವರು ನುಡಿಸಿದ್ದು ಸುಳ್ಳಾಗೋದಿಲ್ಲ ಅಂತೇಳಿ. ನಾವು ಮಾತಾಡ್ತೇವೆ ಅಂದರೆ ಸುಳ್ಳಾಗ್ಬೋದು, ದೇವರು ಮಾತಾಡಿಸ್ತಾರೆ ಅಂದರೆ ಸುಳ್ಳಾಗೋದಿಲ್ಲ ಅಂಥೇಳಿ ಮಂತ್ರಾಕ್ಷತೆ ಕೊಟ್ಟು ಹೋದರೆ ಅವರು ವ್ಯಕ್ತಿ ಬದುಕಿದಾಯಿತು. ಅಂದರೆ ಯಾವ ವ್ಯಕ್ತಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅವರು ಬದುಕಿಸಿದ್ದು ದೊಡ್ಡ ಬ್ರಹ್ಮಣ್ಯತೀರ್ಥರ ದೊಡ್ಡ ಅನುಗ್ರಹ. ಜೊತೆಗೆ ಭಾರಿ ಆಶ್ಚರ್ಯ ಆಯಿತು. ಈ ಮಾತು ಸತ್ಯ ಆಯಿತು, ಮುಂದಿನ ಮಾತು ಸತ್ಯ ಆಯಿತು. ಆಗ ಮುಂದೆ ಹುಟ್ಟಿದವರೇ ಶ್ರೀ ಹುಟ್ಟೋದರಲ್ಲೂ ಭಾರಿ ವಿಶೇಷವಾದಂಥ ಹುಟ್ಟಿದೆ. ಅವರಿಗೆ ಬನ್ನೂರು ಗ್ರಾಮದಲ್ಲಿ ಜನಿಸಿದನು ಭೂಸ್ಪರ್ಶ ಮುನ್ನವಿಲ್ಲದೆ. ವಿಜಯದಾಸರು ಬರೀತ ಅವ್ರ ಬಗ್ಗೆ ವ್ಯಾಸರಾಯರ ಸ್ಮರಿಸಿರುವಂಥ ಒಂದು ದೇವರನಾಮದಲ್ಲಿ ಹೇಳ್ತಾರೆ. ಅವರು ಭೂಸ್ಪರ್ಶವಿಲ್ಲದ ಜನನ. ವಾದಿರಾಜ ಸ್ವಾಮಿಗಳದ್ದು ಹಾಗೆ, ಇವರದ್ದು ಹಾಗೆ. ವಾಗೀಶತೀರ್ಥರ ಅನುಗ್ರಹದಿಂದ ಅವರು ಹಾಗೆ ಹುಟ್ಟಿದರು. ಇವರು ಬ್ರಹ್ಮಣ್ಯತೀರ್ಥರ ಅನುಗ್ರಹದಿಂದ ಹೇಗೆ ಹುಟ್ಟಿದರು? ಬ್ರಹ್ಮಣ್ಯತೀರ್ಥರ ಮೇಲೆ ಭಾರಿ ಅವರಿಗೆ ವಿಶಿಷ್ಟವಾದಂಥ ಭಕ್ತಿ. ಅಲ್ಲೊಂದು ಮಾತೆ ಹುಟ್ಟಿದ ತಕ್ಷಣ ಮಗುನ ಒಪ್ಪಿಸ್ಬಿಟ್ರಂತೆ. ಆ ಕರಾರು ಮೊದಲೇ ಆಗಿತ್ತು, ಮಗುನ ಒಪ್ಪಿಸ್ಬೇಕು ಅಂತೇಳಿ ಒಪ್ಪಿಸಿದರು. ತಕ್ಷಣ ವ್ಯಾಸರಾಜರು ಬ್ರಹ್ಮಣ್ಯತೀರ್ಥರು ಆ ಮಗುವನ್ನು ತಾವು ಪ್ರೋಕ್ಷಣೆ ಮಾಡಿ ಎಲ್ಲ ಮಾಡಿದ್ರಂತೆ. ಕಣ್ವ ನದಿಯಲ್ಲಿ ಇತ್ತೀಚಿನವರೆಗೂ ಜಾಗ ಇತ್ತಂತೆ. ಶ್ವೇತ ಶಿಲಾಹೃದ ಅಂತ ಕರಿತಿದ್ರಂತ, ಬಿಳಿಕಲ್ಲು ಮಾಡುವಂಥ ಅದಕ್ಕೆ ಸರ್ ಆ ಜಾಗದಲ್ಲಿ ಮಾಡಿದರು ಅಂತ ಪ್ರಸಿದ್ಧಿ. ಮತ್ತೆ ಎಲ್ಲ ಆಣೆ ಕಟ್ಟು ಬಂದು ಎಲ್ಲ ಹೊರಟೋಯ್ತು. ಅದೆಲ್ಲ ಕೂಡ ಗಣ್ವಾ ನದಿ ಹರಿಯೋದೇ ಇಲ್ಲ. ಬಂದು ಒಬ್ಬೂರಿನಲ್ಲಿ ಗಣ್ವಾ ನದಿ ನಿಂತೋಗ್ಬಿಟ್ಟಿದೆ ಪೂರ್ತಿಯಾಗಿ. ಹಿಂದೆ ಹೋದಾಗ ಫಸ್ಟ್ ಕ್ಲಾಸ್ ನದಿ ಹರಿತಾ ಇತ್ತು. ಸ್ವಲ್ಪ 40 ವರ್ಷದ ಹಿಂದೆ ಹರಿತಾ ಇದ್ದ ನದಿ ಇವತ್ತೇನಿಲ್ಲ, ಗುರುತು ಕೂಡ ಇಲ್ಲ ಹಾಗಾಗಿದೆ ಹೆಚ್ಚಿನ ಕಡೆ. ಅಲ್ಲಿ ಒಂದು ಶ್ವೇತ ಶಿಲಾಹೃದ ಅಂತ ಇತ್ತಂತೆ. ಅಷ್ಟು ಮಾಡಿ ಮತ್ತೆ ಮಗುವನ್ನು ಕೊಡ್ತಾರೆ. 5ನೇ ವರ್ಷಕ್ಕೇ ಅವರಿಗೆ ವಿಶಿಷ್ಟ ಬೇಗ ಉಪನಯನ. 5ನೇ ವರ್ಷಕ್ಕೆ ಉಪನಯನ. ಉಪನಯನ 8 ವರ್ಷಕ್ಕೆ ಮಾಡಬೇಕಾದ ನಿಯಮ. ಆದರೆ ಅದಕ್ಕಿಂತ ಮುಂಚೆ ಮಾಡಬಹುದು. ಯಾರಿಗೆ ವಿಶೇಷವಾದಂಥ ಪ್ರತಿಭೆ ಇರುತ್ತದೆ, ಅವರಿಂದ ವಿಶಿಷ್ಟವಾದಂಥ ಸಾಧನೆ ಆಗಬೇಕು ಅಂತ ಅಪೇಕ್ಷೆ ಇವರಿಗಿರುತ್ತೆ, ಅವ್ರು ಬೇಗ ಉಪನಯನ ಮಾಡಬಹುದು ಅಂತೇಳಿ ಶಾಸ್ತ್ರ ಇದೆ. ಸಾಮಾನ್ಯರಿಗೆ ಬೇಕಿಲ್ಲ, 8 ವರ್ಷ ಆದರೆ ಸಾಕು. ಯಾರು ಗರ್ಭಾಷ್ಟಮ ಆದರೂ ಆಗಬಹುದು. ಉಳಿದವರಿಗೆ ಇಂಥವ್ರಿಗೆ ಮಾತ್ರ 5 ವರ್ಷ. ಅಂಥವ್ರಿಗೆ ಭಾರಿ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ವಾದಿರಾಜರಿಗೂ ಹಾಗೆ ಆಯಿತು, ಇವರಿಗೂ ಹಾಗೆ ಆಯಿತು, ಶ್ರೀಪಾದರಾಜರಿಗೂ ಹಾಗೆ ಆಗಿತ್ತು. ಅಷ್ಟು ಬೇಗ ಉಪನಯನ ಆಯಿತು. 8 ವರ್ಷಕ್ಕೇ ಅವರಿಗೆ ಸನ್ಯಾಸನೂ ಆಯಿತು. ಇದು 3 ಜನಕ್ಕೂ ಹಾಗೆ, 8 ವರ್ಷಕ್ಕೆ ಸನ್ಯಾಸ ಆದವರೆಲ್ಲ ಕೂಡ. ಶ್ರೀಮದ್ ಆಚಾರ್ಯರಿಗೂ 8 ವರ್ಷಕ್ಕೆ ಸನ್ಯಾಸ, ಅಲ್ಲಿ ಬೇಗ ಸನ್ಯಾಸವೂ ಆಯಿತು. ಆ ಸಮಯದಲ್ಲೇ ಒಂದು ಯೋಚನೆ ಬಂತ, ಸನ್ಯಾಸ ಕೊಡಬೇಕು ಅಂತ ತೀರ್ಮಾನ ಮಾಡಿದರು. ಇವರು ಯತಿರಾಜ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಅವರು ವಿಷಯ ಗೊತ್ತಾಯಿತು. ತಕ್ಷಣ ಅವರು ಸನ್ಯಾಸ ಜವಾಬ್ದಾರಿ ಬೇಡ ಅಂತ ಹೇಳಿ ಗುರುಗಳ ಮುಂದೆ ಹೇಳಿಕೊಳ್ಳೋಕ್ಕೆ ಸಂಕೋಚ. ಆದರೆ ಜವಾಬ್ದಾರಿ ಹೊರಲಿಕ್ಕೆ ಅವ್ರಿಗೇನು ಇದಲ್ಲ, ಭಯ ಅಲ್ಲ. ಅಂತ ದೊಡ್ಡ ಪೀಠದ ಮೇಲೆ ಕೊಡ್ಬೇಕಾದ್ರೆ ಇವಾಗ ರಾಯರು ಹಾಗೆ ಹೇಳಿರ್ತಾರೆ, ಎಲ್ಲಿ ಪೀಠ ಎಲ್ಲಿ ನಾನು, ನನಗೆ ಸನ್ಯಾಸ ಬೇಕಿಲ್ಲ ಅಂತ ಹೇಳಿ ವೆಂಕಟನಾಥನಾಗಿದ್ದಾಗ ರಾಯರು ಹೇಳಿರ್ತಾರೆ. ಇವರು ಹಾಗೇನೆ ಗುರುಗಳ ಮುಂದೆ ಹೇಳೋದ್ರ ಬದಲು ಮಠ ಬಿಟ್ಟು ಹೋಗಿಬಿಟ್ರಂತೆ. ಇದ್ರೆ ತಾನೇ ಸನ್ಯಾಸ ಕೊಡೋದು ಅಂತ ಹೊರಟ್ರಂತೆ. ಸ್ವಲ್ಪ ದೂರ ಹೋಗ್ತಾರೆ, ತುಂಬ ಆಯಾಸ ಆಗುತ್ತೆ, ಒಂದು ಮರದ ಕೆಳಗೆ ಮಲ್ಕೊಂಡ್ಬಿಟ್ರಂತೆ. ಹಾಗೆ ಸ್ವಲ್ಪ ದೊಡ್ಡ ಸರ್ಪ ಬಂದು ಅವ್ರು ಸುತ್ಕೊಂಡು ಮಲ್ಕೊಂಡ್ಬಿಟ್ಟ ನೆನ್ಸ್ಕೊಂಡ್ಬಿಟ್ಟ ದೊಡ್ಡ ಸರ್ಪ. ಆ ಸರ್ಪದಲ್ಲೇ ಅವ್ರು ಹೇಳಿದ್ದು, ನೀವು ಸನ್ಯಾಸ ತಗೊಳ್ಳಿ, ನಿಮ್ಮಿಂದ ಯಾರೇ ಆಗಬೇಕು ಅಂತ ಹೇಳಿದ ತಕ್ಷಣ ಅವ್ರು ವಾಪಸ್ ಬಂದ ನಿರಾಸ ತಗೊಂಡ್ರು ಅಂತ ವ್ಯಾಸವಿಚರಿತೆಯಲ್ಲಿ ಬರೀತಾರೆ. ಇದು ಬರೀ ಬೇರೆದಲ್ಲಿ ಬಂದಿಲ್ಲ, ವ್ಯಾಸವಿಚರಿತೆ ಸ್ಪಷ್ಟ ಹೇಳ್ತಾನೆ. ತಕ್ಷಣ ಅವರು ವಾಪಸ್ ಬಂದು ಸನ್ಯಾಸ ಸ್ವೀಕಾರ, ಇದರಿಂದ ದೈವಿಕವಾದ ಹಿನ್ನೆಲೆ ಸನ್ಯಾಸ ತಗೊಂಡ್ರು ಅಂತ ಅರ್ಥ. ಅವರು ಹುಟ್ಟು ದೈವಿಕ, ಜನನವೂ ದೈವಿಕ, ಮತ್ತು ಸನ್ಯಾಸ ತಗೊಂಡಿದ್ದು ಹೀಗೆ ವಿಶಿಷ್ಟ ರೀತಿಯಲ್ಲಿ ಸನ್ಯಾಸವೂ ಆಯಿತು. ಸ್ವಲ್ಪ ದಿವಸಗಳ ಕಾಲ ಬ್ರಹ್ಮಣ್ಯ ತೀರ್ಥರವರಿಗೆ ಪಾಠ ಹೇಳಿಕೊಟ್ರು. ಬ್ರಹ್ಮಣ್ಯ ತೀರ್ಥರು ಮಹಾಜ್ಞಾನಿಗಳು, ತತ್ವಪ್ರಕಾಶಿಕ ಗ್ರಂಥಕ್ಕೆ ಟಿಪ್ಪಣಿ ಮೊದಲು ಬರೆದವರು ಅವರೇ ಅಂತ ಪ್ರತೀತಿ ಉಂಟು. ಆ ಗ್ರಂಥ ಸಿಕ್ಕಿಲ್ಲ ಇವತ್ತು, ಪ್ರತೀತಿ ಆಗಿದೆ. ಪಾಠ ಎಲ್ಲ ಮೊದಲು ಹೇಳಿದರು, ಆಮೇಲೆ ಉನ್ನತ ವ್ಯಾಸಂಗಕ್ಕೋಸ್ಕರ ಅವರನ್ನು ಶ್ರೀಪಾದರಾಜರತ್ರ ಕಳಿಸಿಕೊಡ್ತಾರೆ. ಬ್ರಹ್ಮಣ್ಯ ತೀರ್ಥರ ಉಪಕಾರ ಹೀಗೆ ವ್ಯಾಸರಾಜರ ಜೀವನದಲ್ಲಿ ತುಂಬ ಹೆಚ್ಚಿನದು. ಅದಕ್ಕೆ ಅವರನ್ನು ತುಂಬ ಸ್ತೋತ್ರ ಮಾಡ್ತಾರೆ ತಮ್ಮ ಗ್ರಂಥಗಳಲ್ಲಿ. ವ್ಯಾಸರಾಜರು ತಮ್ಮ ಗುರುಗಳನ್ನು ಅಷ್ಟು ಭಕ್ತಿಯಿಂದ ಕೊಂಡಾಡ್ತಾರೆ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ ಬ್ರಹ್ಮಣ್ಯ ಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ. ಅವರು ಎಂಥ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಅವರ ಹೆಸರನ್ನು ಅಷ್ಟು ಭಕ್ತಿಯಿಂದ ಹೇಳ್ತಾರೆ. ಬ್ರಹ್ಮಣ್ಯ ತೀರ್ಥರ ಮೇಲೆ ಅವರು ಅಷ್ಟು ಉಪಕಾರ ಅವರು ಮಾಡಿದ್ದಾರೆ, ಸ್ಮರಣೆಯೂ ಹಾಗೆ ಮಾಡ್ತಾರೆ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸ ಪುಂಗವ. ಕಮಲ ಏನು ಮಾಡುತ್ತೆ, ಕಮಲ ಹಂಸಗಳಿಗೆ ಕಮಲವೇ ಆಹಾರ ಅಂತ. ಅದು ವಾಸ ಮಾಡೋದು ಮಾನಸ ಸರೋವರದಲ್ಲಿ, ತಿನ್ನೋದು ಕಮಲನ, ವಾಸ ಮಾಡೋದು ಮಾನಸ ಸರೋವರದಲ್ಲಿ. ಬ್ರಹ್ಮಣ್ಯ ತೀರ್ಥರು ಎಂಥವರು ಅಂದರೆ, ಬ್ರಹ್ಮಣ್ಯ ಗುರುರಾಜಾಖ್ಯ ವರ್ತತೆ ಮಮ ಮಾನಸೆ ವರ್ತತಾಂ ಮಮ ಮಾನಸೆ. ಇವರು ಎಂಥವರು ಅಂದರೆ ದೊಡ್ಡ ಹಂಸ ಪುಂಗವ, ರಾಜಹಂಸ, ಹಂಸಪುಂಗ ರಾಜಹಂಸ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತ. ಇವರಿಗೆ ಕಮಲ ಯಾವುದು ಅಂದರೆ ಪರಮಾತ್ಮನ ಕೃಷ್ಣನ ಪಾದಕಮಲಗಳೇ ಕಮಲ. ಮತ್ತು ಸರೋವರ ವಾಸ ಮಾಡಲಿಕ್ಕೆ ಸರೋವರ ಯಾವುದು ಅಂತ ಕೇಳಿದರೆ, ನಮ್ಮ ಮನಸ್ಸೇ ಸರೋವರ ಅಂತ, ವರ್ತಾತ ಮಮ ಮಾನಸೆ, ಮಾನಸ ಸರೋವರದಲ್ಲಿ ವಾಸ ಅಂತ ಹೇಳ್ತಾರೆ. ಬೇರೆ ಕಡೆ ರಾಜಹಂಸ ಪಕ್ಷ ಸಿಗೋದಿಲ್ಲ, ಅಲ್ಲಿ ಮಾತ್ರ ಮಾನಸ ಸರೋವರದಲ್ಲಿ ಮಾತ್ರ ಸಿಗೋದು ಅಂತ ಹೇಳೋದು. ಅದು ಎಲ್ರಿಗೂ ಕಾಣೋದಿಲ್ಲ, ಯಾವುದೋ ಪ್ರಸಂಗದಲ್ಲಿ ಮಾತ್ರ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಮಾನಸಾಂಬ ಸರೋವರದಲ್ಲಿ ಅವರು ವಾಸ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮ ತುಂಬ ಗ್ರಂಥಗಳ ಸ್ತೋತ್ರ ಮಾಡ್ತಾರೆ. ಇನ್ನು ಸದಾ ವಿಷ್ಣುಪಾದ ವಿಷ್ಣುಪದಾಸಕ್ತ ಅಲ್ಲಿ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ. ಬ್ರಹ್ಮಣ್ಯ ಭಾಸ್ಕರ ಅವರನ್ನು ಹೇಳ್ತಾ ಬ್ರಹ್ಮಣ್ಯ ಭಾಸ್ಕರ, ಬ್ರಹ್ಮಣ್ಯ ಗುರುರಾಜಾಖ್ಯ ಅಂತ ಇಲ್ಲಿ ಹೇಳ್ತಾ ಬ್ರಹ್ಮಣ್ಯ ಭಾಸ್ಕರ ಎಂಥವರು, ವಿಷ್ಣುಪಾದ ಆಕಾಶದಲ್ಲಿ ಹೇಗಿರುತ್ತೋ ಹಾಗೆ ಸದಾ ವಿಷ್ಣುವಿನ ಪಾದವನ್ನೇ ನಂಬಿದವರು ಅಂತ ಭಾಸ್ಕರ ಸದೃಶರಾದಂಥ ಬ್ರಹ್ಮಣ್ಯ ತೀರ್ಥರ ಅನುಗ್ರಹ ಮಾಡಲಿ ಅಂತ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಗ್ರಂಥ ಪ್ರತಿ ಗ್ರಂಥದ ಕೊನೆಗೂ ಕೂಡ ಬ್ರಹ್ಮಣ್ಯ ತೀರ್ಥರ ಶಿಷ್ಯ ಅಂತ ಬರ್ಕೊಂಡು ಅದರಲ್ಲಿ ದಾಖಲೆ ಆಗುತ್ತೆ. ಗುರುಭಕ್ತಿಗೂ ವ್ಯಾಸರಾಜರು ಒಳ್ಳೆ ದೃಷ್ಟ ಅಂತ. ಅವರು ಮುಳುಬಾಗಲಿಗೆ ಹೋಗ್ತಾ ಒಂದು ಸುದ್ದಿ ಬಂತು, ಕಂಚಿ ಒಳಗೆ ದೊಡ್ಡ ವಿದ್ವತ್ ಸಭೆ ನಡೆದಿದೆ, ವಿಶೇಷವಾದಂಥ ವಾದವಿವಾದ ನಡೆಯುತ್ತೆ ಅಂತ ಗೊತ್ತಾದ ತಕ್ಷಣ ಎನ್ ರೂಟ್ ಕಂಚಿ ಅದಕ್ಕೆ ಹೋಗ್ತಾರೆ. ಅಪೂರಿನಿಂದ ಕಂಚಿಗೆ ಹೋಗಿ ಅಲ್ಲಿಂದ ಮುಳುಬಾಗಲಿಗೆ ಹೋಗಬೇಕು ಅಂತ ಹೊರಡ್ತಾರೆ. ಕಂಚಿಯಲ್ಲಿ ತುಂಬ ಜನ ಪಂಡಿತರು ಸೇರಿರ್ತಾರೆ, ದಕ್ಷಿಣ ಕಾಶಿ ಅಂತೇನೆ ಅದಕ್ಕೆ ಹೆಸರು. ಇವತ್ತಿಗೂ ಕಂಚಿಯಲ್ಲಿ ಒಳ್ಳೆ ವಿದ್ಯಾಪೀಠಾದಿಗಳು ತುಂಬ ಇದೆ ಇವತ್ತು ಕೂಡ. ಆ ಕಾಲಕ್ಕೆ ದೊಡ್ಡ ಕೇಂದ್ರ ವಿಜಯನಗರ ಆದಮೇಲೆ ಕಂಚಿಯಲ್ಲೇ ತುಂಬ ವಿದ್ವಾಂಸರಿದ್ದರು ಅಂತ ರಾಘವೇಂದ್ರ ವಿಜಯಾದಿಗಳಲ್ಲಿ ಬರೀತಾರೆ. ಅಲ್ಲಿ ತುಂಬ ಜನ ಪಂಡಿತರು ಸೇರಿದ್ದರು. ಇವರು ದ್ವೈತದ ಪರ ಇವರೊಬ್ಬರೇ, ಉಳಿದಾರೆಲ್ಲ ಬೇರೆ ಬೇರೆ ಶಾಸ್ತ್ರದವರು, ವಿಶೇಷ ಅದ್ವೈತಿಗಳು. ಇವರಿಗಿನ್ನೂ 20 ವರ್ಷ ಕೂಡ ಇಲ್ಲಾಗ ವಾದ ವಿವಾದ ಶುರುವಾಯಿತು. ಒಬ್ಬರೇ ಅಷ್ಟು ಜನದ ಮೇಲೆ ವಾದ ಮಾಡಬೇಕು, ಆಗ ವಾದ ಮಾಡಿದರು ಮಾಡಿದ ದಿವಸಕ್ಕೆ ಒಬ್ಬ ಸೋಲಿಸ್ತಾ ಸೋಲಿಸ್ತಾ ಹೋಗ್ತಾ ಬರ್ತಾನೆ. ಇನ್ನೂ ಅಧ್ಯಯನ ಆರಂಭ ಅಷ್ಟೇ, ಅವ್ರದ್ದು ಅಧ್ಯಯನ ಜಾಸ್ತಿ ಮಾಡೇ ಇಲ್ಲ. ಆ ಅರ್ಥದಲ್ಲಿ ವಿದ್ಯಾರ್ಥಿ ಇದ್ದಾಗ, ಆಗಿನ ಕಾಲಕ್ಕೆ ವಿದ್ಯಾರ್ಥಿಯಾಗಿದ್ದಾಗಲೇ ಅಂತ ಸಾಹಸ ಮಾಡಿದ್ರು. ಆಯ್ರು ಇನ್ನು 20 ವರ್ಷ ದೊಡ್ಡ ದೊಡ್ಡ ಪಂಡಿತನ ಸೋಲಿಸಿಬಿಟ್ಟು ಮಹಾಭಾಷ್ಯ ಅಂತ ಬಿರುದು ತಗೊಂಡಿದ್ರಾಗಲೇ. ಅದು ಇವರೆಲ್ಲ ಓದಿ ಬಂದರೆ ಬರೋ ವಿದ್ಯೆ ಅಲ್ಲ, ಅದೆಲ್ಲ ಅದು ಬಾರನ್ ಗೇಟ್ ಅಂತೀವಲ್ಲ, ಆ ಗುಂಪಿ ಸೇರಿದವರು ವ್ಯಾಸರಾಜರು. ಎಲ್ಲರೂ ಸೋಲ್ತಾ ಬಂದರು, ಕೊನೆಗೆ ಅವರಿಗೆ ಅಸೂಯೆ ಹುಟ್ಟಿತು. ವಿದ್ವಾಂಸರಲ್ಲಿ ಒಳ್ಳೆಯ ಗುಣ ಹೇಗೋ ಕೆಟ್ಟ ಗುಣ ಬಂದು ಮಾತ್ಸರ್ಯ. ಅದಕ್ಕೆ ಹೇಳಬೇಕಾದ್ರೆ ಧರ್ಮ ಪ್ರೋಜ್ಜಿತ ಕೈತವೋತ್ತರ ಪರಮಃ ನಿರ್ಮತ್ಸರಾಣಾಂ ಸತ. ಮಾತ್ಸರ್ಯ ಗೆಲ್ದ ಹೋದರೆ ನಿಜವಾದ ವಿದ್ವತ್ತಿನ ಸಾರ್ಥಕ ಇರೋದಿಲ್ಲ. ಅದಕ್ಕೇನು ಮಾಡಿದರು, ಇವ್ರನ್ನ ಹೇಗಾರ ಮಾಡಿದ್ದು ಮಾಡಬೇಕು ಅಂತ ವಿಷ ಹಾಕಿದರು. ವ್ಯಾಸರಾದರೆ ಅವರೆಲ್ಲ ಸೇರಿ ವಿಷ ಹಾಕಿಬಿಡ್ತಾರೆ. ವಿಷದ ಪ್ರಭಾವ ಶುರುವಾಯಿತು. ಆಗ ಅವರಿಗೆ ಗೊತ್ತಾಯಿತು ಅಪಾಯ ಇದೆ ಅಂತೇಳಿ. ಆಗ ಅವರು ಧನ್ವಂತರಿ ಜಪ ಮಾಡಿದರಂತೆ, ಧನ್ವಂತರಿ ಜಪ ಮಾಡ್ತಾ ವಿಶೇಷ ಸ್ತೋತ್ರ ಮಾಡಿದರಂತೆ. ಆಗ ಪರಮಾತ್ಮ ಕನಸಿನಲ್ಲಿ ಕಾಣಿಸಿಕೊಂಡು ಅವರಿಗೊಂದು ಮೂಲಿಕೆ ಅನ್ನತ್ತು ಹೇಳ್ತಾರೆ. ಇಂಥ ಮೂಲಿಕೆ ತಗೊಳ್ರಿ ವಾಸಿ ಆಗುತ್ತೆ ಅಂತೆ. ಪರಮಾತ್ಮ ಅನುಗ್ರಹ ಮಾಡಿದರೂ ಸಾಕು, ಆದರೆ ಒಂದು ದಾರಿ ತೋರಿಸೋಕ್ಕೋಸ್ಕರ ಈ ರೀತಿ ಮಾಡಿ ಅಂತ ಹೇಳಿ ಅಷ್ಟ ಮೂಲಿಕೆ ತರಿಸಿ ತಗೊಂಡ್ರಂತೆ. ನಿಧಾನವಾಗಿ ವಿಷದ ಪ್ರಭಾವ ಹೊರಟೋಯ್ತು. ಬರೀ ವಿಷದ ಪ್ರಭಾವ ಹೋಗಿದ್ದು ಉಳಿದಿದ್ದಲ್ಲ, ತೇಜಸ್ ಜಾಸ್ತಿ ಆಯ್ತಾ ಬಂತು. ಇವ್ರು ಮಾಡಿದ್ದು ಅವರಿಗೆ ಎಡವಟ್ಟಾಯಿತು. ಇವರೇನು ಅವ್ರ ನಾಶ ಮಾಡಲಿಕ್ಕೆ ಅಂತ ಹೋದರೆ ಪ್ರತಿಭೆ ಜಾಸ್ತಿ ಆಗೋಯ್ತು. ಪ್ರಹ್ಲಾದನಿಗೆ ಏನೇನು ದುರ್ಯಕಶಿಪು ಮಾಡ್ತಿದ್ದ, ಅವ್ರ ಸಾಧನೆ ಜಾಸ್ತಿ ಆಗಲಿಕ್ಕೆ ಶರಣ ಆಯಿತು ಹೊರತು ಕಡಿಮೆ ಆಗಲಿಲ್ಲ. ಅದರಿಂದ ವ್ಯಾಸರಾಜರಿಗೂ ಹಾಗೆ ಆಯಿತು. ಇದು ಬೇರೆ ಕಡೆ ಬರೋದಿಲ್ಲ, ವ್ಯಾಸಯೋಗಿ ಚರಿತ್ರೆಯಲ್ಲಿ ಬರೀತಾರೆ ವಿಷ ಹಾಕಿದರು. ಇದೆಲ್ಲ ಕಾರಣ ಏನು ಅಂದರೆ ಆತ ಪರಮತೀಯ, ಆತ ಮಾಧ್ವನಲ್ಲ ಬರೆದವನು, ಸೋಮನಾಥ ಕವಿ ಮಾಧ್ವನಲ್ಲ, ಮತ್ತು ಆ ಕಡೆ ಪ್ರಾಂತದವನು. ಆದ್ದರಿಂದ ಅವನ ವಿಷಯ ಜಾಸ್ತಿ ಗೊತ್ತಿದೆ, ಕೆಲವು ವಿಷಯಗಳೆಲ್ಲ ಅವನಿಗೆ ಗೊತ್ತಿತ್ತು, ಅದನ್ನೆಲ್ಲ ಬರೀತಾನೆ. ಹಾಗೆ ಪಂಡಿತರು ಮತ್ತು ಎಲ್ಲ ಸೋತವರ ವಿಷಯ ಸನ್ಮಾನ ಮಾಡಿ ಕಳಿಸಿಕೊಡ್ತಾರೆ. ಅಲ್ಲಿಂದ ಗುಡುಬಾಗಲಿಗೆ ಬರ್ತಾರೆ ವ್ಯಾಸರಾಜ. ಶ್ರೀಪಾದರ ಪಾಠ ಕಲಿಯಲಿಕ್ಕೆ ಶ್ರೀಪಾದರೇ ಹೇಗಿರಬೇಕು, ಪಂಡಿತ ಮಂಡನೆಯೇ ಸೋಲಿಸಿ ಬಂದ ವಿದ್ಯಾರ್ಥಿ ಪಾಠ ಹೇಳಬೇಕು ಅಂದು ವ್ಯಾಸರಾಜರ ಹತ್ರ ಅಂಥ ವಿಶಿಷ್ಟವಾದಂತಹ ಪ್ರತಿಭೆ ಇದ್ದರೆ ಇವರಿಗೆ ಅಷ್ಟು ಹೇಳತಕ್ಕಂಥ ಜ್ಞಾನ ಇರಬೇಕು. ಶ್ರೀಪಾದರಾಜರಿಗೆ ಎಂಥ ಜ್ಞಾನ ಇತ್ತು ಅಂದರೆ ಒಂದೆರಡು ದಿವಸ ಪಾಠ ಅಲ್ಲ, ಒಂದೆರಡು ವಾರ, ಒಂದೆರಡು ತಿಂಗಳಲ್ಲ, 12 ವರ್ಷ ಪಾಠ ಹೇಳಿದ್ರು. ಎಂಥ ವಿದ್ವತ್ತಿತ್ತು ಶ್ರೀಪಾದರಾಜರೇ. ಅದಕ್ಕೆ ಅವ್ರನ್ನೂ ಭಾರಿ ಅದನ್ನು ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಮುನಿಯನ್ ಒಂದೇ ವಿದ್ಯಾಗುರುವನ್ ಮಮ, ಜ್ಞಾನ ವೈರಾಗ್ಯ ಭಕ್ತ್ಯಾದಿ ಕಲ್ಯಾಣ ಗುಣಶಾಲಿನಃ. ಲಕ್ಷ್ಮೀನಾರಾಯಣ ಮುನಿಯನ್ ಒಂದೇ ವಿದ್ಯಾಗುರುವನ್ ಮಮ. ಬ್ರಹ್ಮಣ್ಯ ತೀರ್ಥಿಗೆ ನಮಸ್ಕಾರ, ಶ್ರೀಪಾದರಾಜರಿಗೆ ನಮಸ್ಕಾರ. ಇವರು ಆಶ್ರಮ ಗುರುಗಳು, ಇವರು ವಿದ್ಯಾಗುರುಗಳು, ಇಬ್ಬರಿಗೂ ನಮಸ್ಕಾರ. ತಮ್ಮ ಗ್ರಂಥಗಳಲ್ಲೆಲ್ಲ ಸಾಮಾನ್ಯವಾಗಿ ಮಾಡುತ್ತಾರೆ. ಮತ್ತು ಶ್ರೀಪಾದರಾಜರ ಬ್ರಹ್ಮಣ್ಯ ತೀರ್ಥರ ಶಿಷ್ಯ ಅಂತ ಶ್ರೀಪಾದರಾಜ ಶಿಷ್ಯ ಅಂತಲೂ ಬರೀತಾರೆ. ಶ್ರೀಪಾದರಾಜರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಹೆಸರು, ಆ ಹೆಸರು ಉಲ್ಲೇಖ ಮಾಡುತ್ತಾರೆ. ಲಕ್ಷ್ಮೀನಾರಾಯಣ ಲಕ್ಷ್ಮೀನ್ ವಿದ್ಯಾಗುರುವನ್ ಮಮ ಅಂತ ಹೇಳ್ತಾ ಜ್ಞಾನ ವೈರಾಗ್ಯ ಭಕ್ತಾದಿ ಕಲ್ಯಾಣ ಗುಣಶಾದಿನಃ ಲಕ್ಷ್ಮೀನಾರಾಯಣ ಮುನೀನ್ ಅಂತಲೇ ಹೇಳು, ಲಕ್ಷ್ಮೀನಾರಾಯಣ ತೀರ್ಥರವರು. ಅದೆಲ್ಲ ಮಾಡಿ ಅಷ್ಟು ಓದ್ತಾ ಇದ್ದಾಗಲೇ ಇವರು ಪ್ರತಿ ಭಾರಿ ವಿಶಿಷ್ಟವಾದ ಪ್ರತಿಭೆ. ಆದ್ದರಿಂದ ಶ್ರೀಪಾದರಾಜರು ಬಹಳಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರು. ಒಂದು ದಿವಸ ಶಿಷ್ಯರೆಲ್ಲ ಬಂದು ಕೇಳ್ಕೊಂಡು, ಸ್ವಾಮಿ ಭಾರಿ ಅಪಾಯ ಆಗಿದೆ, ಆಘಾತ ಆಗಿದೆ ಅಂದರೆ ಏನು ಅಂತ ಕೇಳ್ತಾರೆ. ಶ್ರೀಪಾದ ವೃಂದಾವನ ಇವತ್ತೇನಿದೆ, ಅದು ಎದುರುಗಡೆಗೆ ಒಂದು ಗುಹೆ ಇದೆ ಕಲ್ಲಿನೊಳಗೆ, ನ್ಯಾಚುರಲ್ ಕೇವ್ ಅದು, ಅದು ದೊಡ್ಡ ಬಂಡೆಯೊಳಗೆ ಗುಹೆ ಇದೆ ಅಂತ. ಬೇರೆ ತುಂಬ ರೇರ್ ಆ ಥರ ಇರೋದು, ಭಾಳ ಸುಖವಾಗಿ ಒಬ್ಬರು ಇರಬಹುದು. ಅಲ್ಲಿ ಅವರು ಚಿಂತನೆ ಮಾಡೋಕೆ ಕೊಡ್ತಿದ್ರು, ಅದು ಪಾಠ ಮನನ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ವ್ಯಾಸರಾಜರು ಕೊಡ್ತಿದ್ದ ಜಾಗ. ಇವತ್ತಿಗೂ ಅದರ ಮೇಲೆ ಅದು ಚಿತ್ರ ಇದೆ, ವ್ಯಾಸರಾಜರು ಒಂದು ಉಬ್ಬು ಶಿಲ್ಪ ಹಾಕಿದ್ದಾರೆ. ಅಲ್ಲಿ ಕೂತಿದ್ದಾರೆ, ಒಂದು ಹಾವು ಬಂದು ಬತ್ತಿಸ್ಕೊಂಡ್ಬಿಟ್ಟಿದೆ. ಆಗಲೇ ಇನ್ನು ಸನ್ಯಾಸಕ್ಕಿಂತ ಮುಂಚೆ ಒಮ್ಮೆ ಆಗಿತ್ತು, ಇನ್ನೊಮ್ಮೆ ಬಂತು. ಶಿಷ್ಯರ ವಿಷಯ ಏನು ಗೊತ್ತಿಲ್ಲ. ಶ್ರೀಪಾದರು ಅಂತ ಹೇಳ್ತಾರೆ, ಶ್ರೀಪಾದರಾದರು ಬಂದರು ಅಂತಾರೆ. ಒಂದು ಅದೇ ರೀತಿ ಮಾತಾಡಿದರು ಅಂತ ಹೇಳ್ತಾರೆ, ಸರ್ಪ ಭಾಷೆಯಲ್ಲಿ ಮಾತಾಡಿದರು. ಶ್ರೀಪಾದರಾದರ ವಿದ್ವತ್ ಎಷ್ಟು ಅಗಾಧ ಅಂಬೋದಕ್ಕೆ ಸಾಕ್ಷಿ. ಮನುಷ್ಯರು ಮಾತು ಅರ್ಥ ಆಗೋದೇ ಕಷ್ಟ ಮನುಷ್ಯರಿಗೆ, ಅಂಥದ್ದು ಸಾವಿನ ಜೊತೆ ಮಾತಾಡಿದ್ರಂತೆ. ಅವರು ಬಂದವರು ಯಾರೋ ಅಲ್ಲ, ಶೇಷದೇವರು ಒಂದು ಅನುಗ್ರಹ ಮಾಡಿದರು ಅಂತ ಹೇಳ್ತಾರೆ. ಯಾರಿಗೆ ಶೇಷಾನುಗ್ರಹ ಆಗ್ತದೋ ಅವ್ರಿಗೆ ವ್ಯಾಖ್ಯಾನ ಶಕ್ತಿ ಬರ್ತದೆ ಅಂತ ಹೇಳ್ತಾರೆ. ಶೇಷೋ ವ್ಯಾಖ್ಯಾನ ದೇವತಾ ಅಂತ ಪ್ರಸಿದ್ಧ. ಅದಕ್ಕೆ ಒಳ್ಳೆಯ ಅದ್ಭುತ ವ್ಯಾಖ್ಯಾನಕಾರರಾಗಲಿಕ್ಕೆ ಶ್ರೀ ವ್ಯಾಸರಾಜರ ಅದೊಂದು ಒಳ್ಳೆಯ ನಿದರ್ಶನ ಆಯಿತು. ಶ್ರೀಪಾದರಾದರು ಗಾಬರಿ ಆಗೋದೇನಿಲ್ಲೇ ಇಲ್ಲ, ಜ್ಞಾನಿಗಳ ರೀತಿ ಹಾಗೂ ಹಾಗೆ ಶ್ರೀಪಾದರ ನಡ್ಕೊಂಡ್ರು. ಇನ್ನೂ ಆಗ ಶ್ರೀಪಾದರ ವೃಂದಾವನ ಇದ್ದ ಕಾಲ ಅಲ್ಲ ಅದು. ಶ್ರೀಪಾದರಾದಿರೋದು ಊರು ಹೊರಗಿನ ಮಠ ಅದು, ನರಸಿಂಹತೀರ್ಥರು ಮತ್ತು ನರಸಿಂಹ ತೀರ್ಥ ಅಲ್ಲಿ, ಇಲ್ಲಿ ನರಸಿಂಹದೇವರು ಅಕ್ಷೋಪತೀರ್ಥರಿಂದ ಅಂಗಾರದಲ್ಲಿ ಬರೆಯಲ್ಪಟ್ಟು ಶಿಲೆಯಲ್ಲಿ ಮೂಡಿದ್ದು, ಒಡ ಮೂಡಿದ್ದು. ಅದೇ ರೀತಿ ಮುಂದೆ ಶ್ರೀ ಯಾದಿ ಇದೆಲ್ಲ ಸರ್ಪದ ಮೋಚನೆಯ ಸಂಕೇತವಾಗಿ ಗುಹೆಯೊಳಗೆ ವ್ಯಾಸರಾಜರ ಚಿತ್ರ ಇದೆ. ಅಲ್ಲಿ ಹಾವಿನ ಮೇಲೆ ಹಿಡ್ಕೊಂಡು ಹಾವಿದ್ದಾಗ ಇದೊಂದು ಶ್ರೀ ವ್ಯಾಸರಾಜ ಫಣಿಬಂಧ ನಿವಾರಕಾಯ. ಶ್ರೀಪಾದರಾಜ ಅಷ್ಟಕದೊಳಗೆ ಅವರು ಸ್ತೋತ್ರ ಮಾಡ್ತಾರೆ. ಶ್ರೀಪಾದರಾಜ ಫಣಿಬಂಧ ನಿವಾರಕಾಯ, ಫಣಿ ಅಂದರೆ ಹಾವು. ಶ್ರೀಪಾದರಾಜರಿಗಿದ್ದ ಹಾವಿನ ಬಂಧನವನ್ನು ಬಿಡಿಸಿದವರು ಶ್ರೀಪಾದರಾಜರು ಅಂತ ಹೇಳಿ ಅವ್ರ ಬಗ್ಗೆ ಒಳ್ಳೆಯ ಸ್ತೋತ್ರ ಇದೆ. ಆ ರೀತಿ ಎಲ್ಲ ಮುಗಿದು ಇನ್ನು ವಿದ್ಯಾಭ್ಯಾಸದ ವಿಷಯ ಮುಗೀತು. ನಮಗೇನು ಅನಿಸುತ್ತಾಗ ಅಷ್ಟು ಪ್ರತಿಭಾಂತರು ಓದೋದಿತ್ತ ಅಂತ ಕೇಳಿದರೆ ಆಚಾರ್ಯ ಶಾಸ್ತ್ರಕ್ಕೆ ಕೊನೆಯೇ ಇಲ್ಲ. ಮಹಾಲಕ್ಷ್ಮಿನೇ ಇನ್ನೂ ದೇವರು ಚಿಂತನೆ ಮಾಡ್ತಿರ್ತಾರೆ, ಕೊನೆಗಾಣಕ್ಕೆ ಸಾಧ್ಯ ಇಲ್ಲ, ಬಗೆ ಬಗೆಯ ನೂತನವಾಗಿ ಕಾಣುತ್ತಾ ಅಂತ ಹೇಳಿದಾಗ ಶಾಸ್ತ್ರಾಭ್ಯಾಸಕ್ಕೆ ಕೊನೆ ಅನ್ನೋದೇ ಇಲ್ಲ. ಕೊನೆ ಅಂತ ಇದೆ ಅಂತ ತಿಳ್ಕೊಂಡ್ರೆ ಅವನು ಪಂಡಿತನೇ ಅಲ್ಲ ಅಂತ ಹೇಳಿದ. ಕೊನೆ ಇದೆ ಅಂತ ತಿಳ್ಕೊಂಡ್ರೆ ಅವ್ರು ಜ್ಞಾನಿ ಅಲ್ಲೇ ಇಲ್ಲ. ನಿಜವಾದ ಜ್ಞಾನಿ ಗೊತ್ತಾಗತ್ತಂತೆ ನಾವು ಓದಿದ್ದು ಭಾರಿ ಕಡಿಮೆ ಅಂತೆ. ನಿಜವಾದ ಜ್ಞಾನಿಗೆ ಮೊದಲು ಗೊತ್ತಾಗೋದು ನಶಬ್ದಾಬ್ದವು ಅಟೀಕಾರ ಯಾರ ಮಾತು ಹೇಳಬೇಕಾದ್ರೆ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ, ಬೇರೆಯವ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಾಸ್ತ್ರವನ್ನು ಒಮ್ಮೆ ಓದೋದಲ್ಲ, ಆವೃತ್ತಿ ಅಸಕೃತ್ ಉಪದೇಶಾತ್ ಅಂತ ಹೇಳ್ತಾರೆ. ಆವೃತ್ತಿ ಅಸಕೃತ್ ಉಪದೇಶ, ಮತ್ತೆ ಮತ್ತೆ ಓದಷ್ಟು ಸ್ವಾರಸ್ಯ ಜಾಸ್ತಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಕೆಲವು ಪದಾರ್ಥ ನುಗ್ಗಬಹುದು, ಕೆಲವು ಒಂದ್ಸತಿ ತಿಂದರೆ ಸಾಕು, ಕೆಲವನ್ನು ಮತ್ತೆ ಮತ್ತೆ ಅಗದಷ್ಟು ರಸ ಬರುತ್ತೆ. ಭಕ್ಷ್ಯ ಭೋಜ್ಯ ಅಂತ ಕರಿತೇವಲ್ಲ, ಮೈಸೂರು ಬಾಲ್ ನುಂಗಿಬಿಟ್ರೆ ಏನು ಸಾರಸ್ಯ ಗೊತ್ತಾಗೋದಿಲ್ಲ. ಅದನ್ನ ಕಚ್ಚಿ ತಿಂದ್ರಷ್ಟೇ ಮಹತ್ವ ಇರೋದು. ಶಾಸ್ತ್ರವನ್ನು ಮತ್ತೆ ಮತ್ತೆ ಓದಿದರೆ ಮಾತ್ರ ಸ್ವಾರಸ್ಯ ಗೊತ್ತಾಗೋದು. ಮಧ್ಯ ಸರಿತಿ ಮಧ್ವ ವಿಜಯ ಓದ್ತಾನೆ, ಸ್ವರಮೂಲ ಓದಿ ಮಧ್ವ ವಿಜಯ ಓದ್ತಾನೆ, ಅರ್ಥ ಆಗೋದೇ ಬೇರೆ. ಆಗ ಒಂದು ಮಾತು ಮಾತಿಗೆಲ್ಲ ಮೊದಲು ಇಡೀ ಶ್ಲೋಕದ ಅರ್ಥ ಭಾವಾರ್ಥ ತಿಳ್ಕೊಂಡ್ರೆ ಪುಣ್ಯ, ಸರ್ಗದ ಅರ್ಥ ಗೊತ್ತಾದರೆ ಸಾಕು. ಈಗ ಪದ ಪದದ ಅರ್ಥ ಅವನಿಗೆ ಅರ್ಥ ಆಗುತ್ತೆ ಅಷ್ಟೇ ಇಲ್ಲ, ಒಂದು ಅಕ್ಷರ ಅಕ್ಷರದ ಸ್ವಾರಸ್ಯ ಗೊತ್ತಾಗುತ್ತೆ. ಕಾಂತಾಯನೇ ಅದಕ್ಕೆ ಹೇಳಿದರು ಕಲ್ಯಾಣ ಗುಣ ಏಕಧಾಮನೆ, ಅದಕ್ಕೆ ಬರೀ ಕಲ್ಯಾಣ ಗುಣಧಾಮನೆ ಅಂದ್ರೆ ಆಗ್ತಿತ್ತು, ಏಕಧಾಮನೆ ಅದಕ್ಕೆ. ಅವೆಲ್ಲ ಸ್ವಾರಸ್ಯ ಗೊತ್ತಾಗಬೇಕಾದ್ರೆ ಇಡೀ ಸ್ವರಮೂಲ ಓದಿರಬೇಕಾಗ. ಆದ್ದರಿಂದ ಹೆಚ್ಚೆಚ್ಚು ಓದೋದು ಶಾಸ್ತ್ರದಲ್ಲಿ ಗುಣ, ಲೌಕಿಕದಲ್ಲಿ ದೋಷ. ಲೌಕಿಕದಲ್ಲಿ ರಿಪೀಟ್ ಮಾಡ್ತಾನೆ ಅಂದರೆ ದಡ್ಡ ಅಂತ ಅರ್ಥ. ಶಾಸ್ತ್ರ ರಿಪೀಟ್ ಮಾಡೋದಿಲ್ಲ ಅಂದರೆ ದಡ್ಡ ಅಂತ ಅರ್ಥ. ಶಾಸ್ತ್ರ ಓದಿ ಮತ್ತೆ ಅರ್ಥ ಆಗಿ ಬಿಟ್ಟುಬಿಟ್ಟಾದ್ರೆ ಅರ್ಥ ಆಗಿಲ್ಲ ಅಂತಲೇ ಅರ್ಥ. ಲೌಕಿಕದಲ್ಲಿ ಅವನು ಬಿಡದೆ ಹೋದ್ರೇ ದಡ್ಡ ಅಂತ ಅರ್ಥ, ಬಿಟ್ಟರೆ ಕ್ಷೇಮ. ತತ ಅದಕ್ಕೆ ಆಚಾರ್ಯ ಹೇಳ್ತಾರೆ, ತತಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಶಾಸ್ತ್ರಕ್ಕೆ ಅಸಕೃತ ಉಪದೇಶ ಆವೃತ್ತಿ, ಇದಕ್ಕೆ ಅನಾವೃತ್ತಿ. ಮತ್ತೆ ಆವೃತ್ತಿ ಮಾಡಬಾರ್ದಿದ್ರ ಫಸ್ಟ್ ಅಟೆಂಪ್ಟೇ ಪಾಸ್ ಮಾಡಿ ಲೌಕಿಕ ಫಸ್ಟ್ ಅಟೆಂಪ್ಟೇ. ಅದಕ್ಕೆ ಯಾವಾಗಲೂ ಓದ್ತಾರೆ ಇರಬೇಕು. ಅದು ಇಷ್ಟು ಸೂರ್ಯ 10ನೇ ಮಂಗಳ 20ನೇ ಮಂಗಳ ಅಂತ ಹೇಳಿದಷ್ಟು ಕೂಡ ಜ್ಞಾನ ಜಾಸ್ತಿ ಬಂದಿದೆ ಅಂತ ಅರ್ಥ. ಅಷ್ಟು ಮುಗಿತು. ಅದೇ ಅಷ್ಟು ಓದಿದ್ದು ಬಿಳುವರೆಗೆಲ್ಲ ಪಾಠ ಇದ್ದು. ವ್ಯಾಸರಾಜರಂಥವರೇ 12 ವರ್ಷ ಓದಿರಬೇಕಾದ್ರೆ ಇನ್ನು ನಾವು ಎಷ್ಟು ಜನ್ಮ ಓದಿದ್ರು ಸಾಲದು, ಅಷ್ಟು ವಿಷಯ ಇದೆ ಅಂತ ತಾತ್ಪರ್ಯ. ಅದೆಲ್ಲ ಮುಗಿದ ಮೇಲೆ ಇನ್ನೇನು ಹೊರಡಬೇಕಾಗಿತ್ತು. ಅಷ್ಟೊತ್ತಿಗೆ ವಿಚಿತ್ರ ಪ್ರಸಂಗ ಒದಗಿತ್ತು. ತಿರುಪತಿಯಲ್ಲಿ ಅರ್ಚಕರುಗಳೆಲ್ಲ, ಅರ್ಚಕರು ಆಡಳಿತಗಾರರು ಆ ಪದ ದುರುಪಯೋಗ ತಗೊಂಡ್ರು ತಮ್ಮ ಪದವಿ. ಮತ್ತೆ ಎಲ್ಲ ಕಡೆ ಪ್ರಸಿದ್ಧ, ಹೆಚ್ಚು ಕೋರ್ಟ್ ಕೇಸ್ ಇರೋದೇ ದೇವಸ್ಥಾನ ಮಠಗಳದೀಗ ಕೋರ್ಟ್ಗಳಲ್ಲಿ ಎಲ್ಲ ಭ್ರಷ್ಟಾಚಾರ, ಎಲ್ಲ ಮೋಸ. ಅದು ಪಬ್ಲಿಕ್ ಪ್ರಾಪರ್ಟಿ, ಇದು ಡಿವೈನ್ ಪ್ರಾಪರ್ಟಿ, ಅಷ್ಟೇ ವ್ಯತ್ಯಾಸ. ರಾಜಕಾರಣಿಗಳು ಮಾಡೋದೆಲ್ಲ ಪಬ್ಲಿಕ್ ಪ್ರಾಪರ್ಟಿ ತಿಂತಾರೆ, ಇವರು ದೇವರ ದೇವಸ್ವ ಅಂತ ಕರೀತಾರೆ. ದೇವಸ್ವ ತಿನ್ನೋದು ಈ ಲೌಕಿಕದಲ್ಲಿ ಏನಾದರೂ ತಿಂದರೆ ಆದ ಜನ್ಮದಲ್ಲಿ ಕಾಡುತ್ತಂತೆ. ದೇವಸ್ವ ಬ್ರಹ್ಮಸ್ವ ತಿಂದರೆ ಜನ್ಮ ಜನ್ಮಗಳು ಕಾಡುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳಾದರೂ ಪರಿಹಾರ ಸಿಗೋದಿಲ್ಲ. ಆ ರೀತಿ ಮಾಡಿ ಅವರೆಲ್ಲ ಗರುಡೋತ್ಸವ ಅಂಥೇಳಿ ತಮ್ಮ ಮಕ್ಕಳ ಮೊಮ್ಮಕ್ಕಳನ್ನ ಗರುಡನ್ನು ಪುಡಿಸಿದ್ರು. ಶ್ರೀನಿವಾಸ ದೇವರು ಇಲ್ಲೇ ಇಲ್ಲ. ಅಂಥ ಒಂದು ಭ್ರಷ್ಟಾಚಾರ ಬಂದಿತ್ತು. ಎಂಥ ಭಯಂಕರ ಜನ ಇರ್ತಾರೆ. ನಾವು ಯಾವ ಶಾಸ್ತ್ರ ಕರೆಂಟ್ ಇರ್ತದೆ ಅದರಿಂದ ಬೆಳಗ್ಗೆ ತಗೊಳ್ಳೋಕ್ಕೂ ಬರ್ತದೆ, ಪ್ರಾಣ ಕಳ್ಕೊಳ್ಳೋಕ್ಕೂ ಬರ್ತದೆ. ಹರಿಗುರುಗಳ ಸಹವಾಸ ಅಂತ ಕೇಳಿದ್ರೆ ಸರಿಯಾಗಿದ್ದರೆ ಬೆಳಕು, ಜ್ಞಾನದ ಬೆಳಕು ಬರ್ತದೆ, ಇಲ್ಲದೆ ಹೋದರೆ ಪ್ರಾಣನೇ ಕಳ್ಕೊತಾರೆ. ಹಾಗೇ ಆಯಿತು. ರಾಜ ಸಿಟ್ಟು ಬಂತು. ವೀರನರಸಿಂಹ ರಾಜ ಇದ್ದ, ಚಂದ್ರಗಿರಿ ಆಡ್ತಾ ಇದ್ದ. ಚಂದ್ರಗಿರಿ ಆ ಕಡೆ ಸಂಸ್ಥಾನ, ಇವತ್ತು ಚಂದ್ರಗಿರಿ ಕೋಟೆ ಅವೆಲ್ಲ ನೋಡ್ಬೋದು ನಾವು. ಚಂದ್ರಗಿರಿ ಬಹಳ ಪ್ರಸಿದ್ಧವಾದಂಥ ಸಂಸ್ಥಾನ ಆಗಿತ್ತು. ಆ ರಾಜನ ವಿಷಯ ಗೊತ್ತಾಯಿತು. ತಿರುಪತಿ ಅಲ್ಲೇ ಹತ್ರ, ಕಂಟ್ರೋಲ್ ಮಾಡೋದು ಆದ ರಾಜನೇ. ಸಿಟ್ಟು ಬಂತು ಅವನಿಗೆ, ಎಲ್ಲನೂ ಕೊಲಿಸಿಬಿಡ್ತಾನೆ ನಡಿ. ಅದೇನು ತಪ್ಪಲ್ಲ. ಆತತಾಯನ ಮಾಯಾಂತಂ ಹನ್ಯಾದೇವ ವಿಚಾರಯನ್ ಅಂತ ಹೇಳಿದ್ದಾರೆ. ಕೆಲವು ದೊಡ್ಡ ಹರಿಗುರುದ್ರೋಹ ಮಾಡಿದವರಿಗೆ ಮರಣಾಂತ ಪ್ರಾಯಶ್ಚಿತ್ತನೇ ಆಗುತ್ತೆ. ಆಗ ಅವನಿಗೆ ಸಮಸ್ಯೆ ಬಂತು, ಎರಡು ಸಮಸ್ಯೆ ಬಂತು. ಜನಗಳೆಲ್ಲ ಬೈಯೋರ್ ಗುಂಪು ಯಾವಾಗಲೂ ಇರುತ್ತೆ. ಅವ್ರ ಕಡೆಯವ್ರು ಏನು ಮಾಡಿದರು, ಓ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಗಲಾಟೆ ಬಿಸಿದ್ದು ಒಂದು ಗುಂಪು. ಮತ್ತು ಪೂಜೆ ವ್ಯವಸ್ಥೆ ಆಗಬೇಕಲ್ಲ, ಯಾರು ಎಳೀರು ಬರಲಿಕ್ಕೆ, ಮತ್ತೆ ಕೊಂದುಬಿಟ್ರೆ ಕಷ್ಟ ಅಂತ ಯಾರು ಬರಲಿಕ್ಕೆ ತಯಾರಿಲ್ಲ. ರಿಸ್ಕಿರೋ ಜಾಗಕ್ಕೆ ಯಾರು ಹೋಗೋದಿಲ್ಲ, ಅಲ್ಲಿ ಸಮೃದ್ಧ ಜಾಗಕ್ಕೆ ಜನ ಹೋಗೋದು. ಹೀಗಾಗಿ ಯಾರು ಬರಲಿಕ್ಕೆ ತಯಾರಿಲ್ಲ, ಅರ್ಚಕರಿಲ್ಲ, ಮತ್ತು ಸಮರ್ಥ ಅರ್ಚಕರಾಗಬೇಕು. ಅದು ಶ್ರೀನಿವಾಸ ದೇವರು ಸ್ವಯಂಕ್ತ ದೊಡ್ಡ ಅಂತ ಸನ್ನಿಧಾನ ಇರೋ ದೇವರ ಹತ್ರ ಸಾಮಾನ್ಯ ಅರ್ಚಕರ ಒಳಗೆ ಸಾಧ್ಯ ಇಲ್ಲ. ಮತ್ತು ಭಯ ಇದೆ, ಕಾಂಪಿಟೆನ್ಸ್ ಬೇಕು, ಯಾರೂ ಬರ್ತಾ ಇಲ್ಲ. ರಾಜ ಆಗ ಶ್ರೀಪಾದರಾಜರ ಹತ್ರ ಬರ್ತಾರೆ. ಶ್ರೀಪಾದರಾಜರಿಗೂ ಆ ಮಠಕ್ಕೂ ಸಂಬಂಧ ಬಂದಿತ್ತಾಗಲಿ ಸಂಸ್ಥಾನಕ್ಕೂ. ಆ ಮೊದಲೇ ಒಮ್ಮೆ ಶ್ರೀಪಾದರಾಜರದ ರತ್ನಾಭಿಷೇಕ ಮಾಡಿದ್ದ ಅಂತ ಅದ್ರಲ್ಲಿ ಹೇಳ್ತಾರೆ. ರತ್ನಾಭಿಷೇಕ ಆಗಿತ್ತು ಅಂತ ಹೇಳಿ ಶ್ರೀಪಾದರಾಜ ಅಷ್ಟಕದಲ್ಲೂ ಬರುತ್ತೆ. ಆ ವೀರಸಿಂಹರಾಯ ಪಟ್ಟ ಎಲ್ಲ ಮಾಡಿದ್ದವರಿಗೆ ಅವರೇ ಗುರುಗಳು ಅಂತ ಬಂದು ಅವರ ಹತ್ರ ಕೇಳ್ಕೊತಾರೆ. ಮುಳುಬಾಲಿಗೆ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನೀ ಮಾಡಿದ್ದೇನು ತಪ್ಪಿಲ್ಲ, ಅಂಥವ್ರಿಗೆ ಶಿಕ್ಷೆ ಆಗಬೇಕಾದ್ದೇ ಸರಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ಕೆಲವರನ್ನು ಬಿಟ್ಕೊಡೋದಿಲ್ಲ, ಬಿಟ್ಕೊಟ್ಬಿಟ್ಟು ಅನ್ಯಾಯ ಜಾಸ್ತಿ ಮಾಡೋಕ್ಕಾಗತ್ತೆ. ಶ್ರೀಪಾದರಾಜ ಮಾಡಲಿಲ್ಲ, ಅವರು ಕೊಂದಿದ್ದು ಸರಿ ಅಂತಲೇ ಹೇಳಿದ್ರು. ಅವ್ರು ಕೊಂದು ಸರಿ, ಭ್ರಷ್ಟಾಚಾರ ಮಾಡಿದವರಿಗೆ ಶಿಕ್ಷೆ ಆಗಬೇಕು, ನೀನು ಮಾಡಿದ ತಪ್ಪಿಲ್ಲ, ಶಂಖೋದಕ ಪ್ರೋಕ್ಷಣೆ ಮಾಡಿ ಶುದ್ಧನಾಗಿದ್ದೆ ಅಂತ ಹೇಳಿಬಿಟ್ರು. ಶಂಖೋದಕ ಎರಡು ಸರ್ತಿ ಶಂಖೋದಕ ಮಹಿಮೆಯನ್ನು ತೋರಿಸ್ತಾರೆ ಶ್ರೀಪಾದರಾಜ. ಶಂಖೋದಕ ಪ್ರೋಕ್ಷಣೆಯಿಂದ ಬ್ರಹ್ಮಹತ್ಯೆ ನಿವಾರಣೆ ಆಗುತ್ತೆ ಎಂಬುದು ಬಹಳ ಪ್ರಸಿದ್ಧವಾದ ವಿಚಾರ. ಪ್ರತಿನಿತ್ಯ ಶಂಖೋದಕ ಅಂತ ಹೇಳಿದರೆ ಏನೂ ಅಲ್ಲ, ಅದು ಶಂಖ ಭ್ರಾಮಣ ಮಾಡಿದ ಉದಕ ಶಂಖೋದಕ. ದೇವ್ರ ಪೂಜೆ ಮುಗಿದ ಕೊನೆಯ ಹಂತದಲ್ಲಿ ಮಂಗಳಾರತಿ ಎಲ್ಲ ಆದಮೇಲೆ ಶಂಖ ಭ್ರಾಮಣ ಅಂತ ಮಾಡ್ತಾರಲ್ಲ, ಆ ನೀರನ್ನು ಶಂಖೋದಕ ಅಂತ ಪ್ರೋಕ್ಷಣೆ ಮಾಡೋದು. ಬ್ರಹ್ಮಹತ್ಯ ದೋಷ ಪರಿಹಾರ ಮಾಡೋ ಶಕ್ತಿ ಅದಕ್ಕಿದೆ ಅಂತ ಹೇಳ್ತಾರೆ. ಅವರಿಗೆ ಉಪಯೋಗಿಸಿದ ಸಾಮರ್ಥ್ಯ ಇರಬೇಕು. ಶ್ರೀಪಾದರ ಸಿದ್ಧ ಪುರುಷರು ಹಾಗೆ ಮಾಡಿದರು. ಇನ್ನು ಅರ್ಚಕರು ಬೇಕಲ್ಲ, ಯಾರನ್ನು ಕಳಿಸ್ಬೇಕು ಅಂತ ಅಂದ್ಯ ಸ್ವಾಮಿ ನೀವೇ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ವ್ಯಾಸರಾದ ನೀವು ಹೋಗಿ ಅಂತ ಹೇಳ್ತಾರೆ. ಒಳ್ಳೆ ಅವಕಾಶ ಅದು. ಆತ ಬಂದು ಕೇಳೋದಕ್ಕೂ ದೈವ ಯೋಗ ಹೇಗೆ ಬಂದಿದ್ದು ಎಲ್ಲ ದೈವಿಕನೇ. ವ್ಯಾಸರಾಜರ ಜೀವನದಲ್ಲಿ ಅಂಥ ಅದ್ಭುತ ಅವಕಾಶಗಳು, ಅದು ನಡೆಸಿದ ರೀತಿ ಅಷ್ಟೇ ವಿಶಿಷ್ಟವಾಗಿತ್ತು. ನೀವು ಹೋಗಿ ಅಲ್ಲಿಗೆ ಅಂತ ಹೇಳಿದೆ. ಹೋಗಿ ಎರಡು ಕೆಲಸ ಮಾಡಬೇಕು, ಅರ್ಚಕರಾಗಬೇಕು, ರಾಜನಿಗೆ ಮಾರ್ಗದರ್ಶನವೂ ಮಾಡಬೇಕು, ಎರಡೆರಡು ಕೆಲಸ ಮಾಡುತ್ತಾರೆ. ಆಗ ನಮಗೆ ಪ್ರಶ್ನೆ ಬರುತ್ತೆ, ನಮ್ಮಲ್ಲಿ ಜನಗಳು ಒಳ್ಳೆಯದು ಮಾಡಿದ್ರು ಬೈತಾರೆ, ಕೆಟ್ಟದ್ದು ಮಾಡಿದ್ರು ಬೈತಾರೆ, ಇವ್ರಿಗೆ ಯಾಕೆ ಬೇಕಾಗಿತ್ತು ರಾಜರ ಹತ್ರ ಹೋಗೋದು ಅಂತ ಹೋಗಿದೆ. ಅದು ಯಾಕೆ ಹೋಗಲಿಲ್ಲ ಅಂತ ಅಡ್ಕೊಂಡು ಮತ್ತೆ ಅಂತವ್ರು ಉತ್ತರ ಕೊಡಬೇಕಲ್ಲ, ಎತ್ತಿಗಡೆಗೆ ಆಗ್ತಕ್ಕೆ ರಾಜಕಾರಣ ಅಂತ ಪ್ರಶ್ನೆ. ಆಗ ಶ್ರೀಪಾದರಾದರೆ ಉತ್ತರ ಕೊಟ್ಬಿಡ್ತಾರೆ. ಅದನ್ನೆಲ್ಲ ಶೋಭನಾಥ ಕವಿ ಬರೀತಾನೆ. ಯತಿಗಳು ಬ್ರಾಹ್ಮಣರು ಗುರುಗಳೆಲ್ಲ ಕೂಡ ರಾಜಕಾರಣದಲ್ಲಿ ಎಂದು ನೇರ ಪ್ರವೇಶ ಮಾಡಬಾರದು, ಅದು ಮಾರ್ಗದರ್ಶನ ಮಾಡಬೇಕು. ಮಾರ್ಗದರ್ಶನ ಮಾಡದೆ ಹೋದರೆ ಅವರು ಅನಾಯಕರಾಗ್ತಾರೆ. ಅವರಿಗೆ ಸರಿಯಾದ ಮಾರ್ಗ ಗೊತ್ತಾಗದಾದ್ರೆ ಹಾಳಾಗಿ ಹೋಗ್ತಾರೆ. ಅದು ಮಾರ್ಗದರ್ಶನ ಮಾಡೋಷ್ಟರ ಮಟ್ಟಿಗೆ ಪ್ರವೇಶ ಮಾಡಲೇಬೇಕು ಅಂತ ವಿಷ್ಣುವರ್ ದತ್ತಾತ್ರೇಯ ನಾಮ್ನಃ ಪ್ರಸಾದಾತ್ ಯೋಗ ವೀರ್ಯವಾನ್. ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯ ರೂಪಿ ಪರಮಾತ್ಮ ಆ ರೀತಿ ಮಾರ್ಗದರ್ಶನ ಮಾಡ್ತಿದ್ದ ಅಂಥೇಳಿ ವ್ಯಾಸಯೋಗ ಚರಿತೆಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ ಶ್ರೀಪಾದರಾಜರ ಬಾಯಿ. ಅಂಥ ಶ್ರೀಪಾದರಾಜರ ಮಾತಿ ಎಷ್ಟು ಬೆಲೆ ಇತ್ತು ಅಂಬತಕ್ಕೆ ಆತ ಬರೀತಾನೆ, ಒಂದು ಪ್ಯಾರ ಬರೀತಾನೆ ಅವರ ಮೇಲೆ. ಅದರಲ್ಲಿ ಮುಖ್ಯವಾದ ಮಾತು ಅಂದರೆ ನಿಕ್ಷೇಪ ಭಾಜನವಿಮ ಬದ್ಧ ಮುನಿ ರಹಸ್ಯಸ್ಯ. ಶ್ರೀಪಾದರಾಜರು ಹೇಗಿದ್ರು ಅಂದರೆ ಇವರ ಕಸ್ಟೋಡಿಯನ್ ಆಗಿದ್ರು, ಬದ್ಧ ಸಿದ್ಧಾಂತದ ಸಂರಕ್ಷಕ ಪದವಿಯಲ್ಲಿದ್ದರಂತ ಶ್ರೀಪಾದರಾಜ. ನಿಕ್ಷೇಪ ಭಾಜನ ನಿಧಿ ಅಂತ ಅರ್ಥ, ಬದ್ಧಶಾಸ್ತ್ರದ ನಿಧಿಯಾಗಿದ್ದವರು ಅಂತ. ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಿದ್ರೆ ಯಾರೂ ಕೇಳಿಸ್ಲಿಲ್ಲ, ಅಂಥ ಅದ್ಭುತವಾದ ಸಾಮರ್ಥ್ಯ ಅವರಿಗಿತ್ತು. ಅವ್ರು ಹೇಳಿದ ತಕ್ಷಣ ವ್ಯಾಸರಾದರು ಗುರುವಾಜ್ಞೆ ಅಂತ ಅಲ್ಲಿಂದ ಹೊರಡ್ತಾರೆ. ಶ್ರೀನಿವಾಸ ದೇವರ ಸುಮ್ಮನೆ ದರ್ಶನ ಟಿಕೆಟ್ ಕೊಡಿಸ್ತೀವಿ ಅಂದರೆ ಮನುಷ್ಯ ಹೋಗಿಬಿಡ್ತಾನೆ, ಬಿಡೋದಿಲ್ಲ. ಪೂಜೆ ಮಾಡೋ ಅವಕಾಶ ಬಿಟ್ಟರೆ ಯಾರಿಗೆ ಯಾವ ಸಾಧ್ಯ ಉಂಟು, ಅದೇ ಇದು ಹೊರಟ್ರಂತೆ. ಆಗ ದಾರಿಯಲ್ಲಿ ಆಗಲ್ಲ, ನಡ್ಕೊಂಡೇ ಹೋಗೋದು ಬೇರೆ ದಾರಿ ಇಲ್ಲ, ಹೋಗ್ತಾ ಹೋಗ್ತಾ ಇರ್ತೀವಿ. ಮುಳುಬಾಗಿಲಿಂದ ಅಲ್ಲಿ ಹೊರಟ್ರು. ಇವತ್ತು ಅಲ್ಲಿ ಹೋದ ದಾರಿ ಗೊತ್ತಾಗ್ತದೆ, ಮೊದಲು ಒಂದು ದಾರಿಯಲ್ಲಿ ಇಳ್ಕೊಂಡಿದ್ದಾರೆ. ಆಗ ಕಂಡು ಅದು ಇಂಥ ದಾರಿಗಳಿಲ್ಲ, ಬೆಟ್ಟ ಗುಡ್ಡ ದಾಟ್ಕೊಂಡೇ ಹೋಗಬೇಕಾಗಿತ್ತು. ದಾರಿಯಲ್ಲಿ ಒಂದು ಕಡೆಗೆ ವೃದ್ಧ ದಂಪತಿಗಳು ತುಂಬ ದುಃಖ ಪಟ್ಕೊಂಡು ಇವರು ಒಂದು ಕಡೆ ಇಳ್ಕೊಂಡಿರ್ತಾರೆ. ಅಲ್ಲಿ ಬಂದು ಇವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತುಂಬ ದುಃಖ ಹೇಳ್ಕೊತಾರೆ, ನಾವಿನ್ನು ಬದುಕೋ ಸಾಧ್ಯತೆಯೇ ಇಲ್ಲ, ನಮಗೆ ಅಂಥ ಅನರ್ಥವಾಗಿದೆ ಅಂತ ಹೇಳಿದಾಗ ಏನು ಅಂತ ಕೇಳ್ತಾರೆ. ಇನ್ನೇನು ಇಲ್ಲ, ನನ್ನ ಮಗ ಸುಮ್ಮ ಚಿಕ್ಕ ಹುಡುಗ, 8-9 ವರ್ಷದ ಹುಡುಗ, ಅವನು ತನ್ನ ಸ್ನೇಹಿತರ ಸಮೇತ ಇದು ಸಮಿತು ಇತ್ಯಾದಿ ತರಲಿಕ್ಕೆ ಅಂತ ಹೋಗಿದ್ದೆ. ಅದು ಆಶ್ರಮದ ಹತ್ರ, ಅದು ಅಲ್ಲೊಂದು ಹಾವು ಕಚ್ಚಿ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ. ಬರೀ ಹಾವು ಕಚ್ಚಿ ಅಲ್ಲ, ಹಾವು ಕಚ್ಚಿ ಸತ್ತೇ ಹೋಗಿಬಿಟ್ಟಿದ್ದಾನೆ, ಇನ್ನೊಂದು ಅಪಾಯದಲ್ಲಿದ್ದಾನೆ, ಸತ್ತೋಗಿಬಿಟ್ಟಿದ್ದಾನೆ, ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮಗೆ ಸಾಯಿಲೆ ಕೊಟ್ಟಿದ್ದೇವೆ, ನಮಗೆ ಅನುಗ್ರಹ ಮಾಡಿ ಅಂತ ಕೇಳಿದ್ರಂತೆ. ತಕ್ಷಣ ವ್ಯಾಸರಾಜರು ಆ ಮಗುನ ಸೇವ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇದನ್ನು ವ್ಯಾಸವೀಚರಿಯಲ್ಲೂ ಬರೆದಿಲ್ಲ, ವ್ಯಾಸವೀಚರಿತೆಯಲ್ಲಿ ಮಾತ್ರ ಅವನು ಬರೀತಾನೆ. ಇಲ್ಲಿ ಕೆಲವು ವಿಷಯಗಳು ತುಂಬ ವಿಷಯಗಳು ಗೊತ್ತಿಲ್ಲದ ಬರೀತಾರೆ, ಕೆಲವು ಗೊತ್ತಿದ್ದು ಕೇಳಕ್ಕೆ ಬರೆಯೋದಿಲ್ಲ, ಇದು ಬರೀತಾನೆ. ತಕ್ಷಣ ಮಗುವಿನ ಸೇವ ತಂದ್ರಂತೆ. ಆ ಕ್ಷಣಕ್ಕೆ ಅವರು ಧ್ಯಾನ ಮಾಡಿ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವನು ಸುಪ್ತೋತ್ಥಿತ ಇವ, ಮಲಿದವನು ಎದ್ದ ಗೆದ್ದಂತ. ಅಷ್ಟು ಸಹ ಏನೇನೂ ಕೂಡ ದೋಷ ಇಲ್ಲ, ಆಮೇಲೆ ಅಪಾಯದ ಹೆಸರು ಕೂಡ ಇಲ್ಲ, ವಿಷ ಪೂರ್ಣ ಪರಿಹಾರ ಗೆದ್ದುಬಿಟ್ಟ ಅಂತ ಹೇಳಿದ್ದಾರೆ. ಸುಪ್ತೋತ್ಥಿತ ಇವ ಅನ್ನೋ ಮಾತು ಉಪಯೋಗಿಸ್ತಾನೆ, ಮಲಿದವರು ಎದ್ದ ಹಾಗೆ ಅಂತೇಳಿ. ಇವತ್ತು ಮಲಿದವರು ಸುಲಭವಾಗೇನು ಹೇಳೋದಿಲ್ಲ, ಎದುರು ಅವ್ರು ನಾರ್ಮಲ್ ಆಗಲಿ ಕಂಡುಗಟ್ಲೇಬೇಕು, ಕಾಫಿ ಗಿಫಿ ಕೂಡ ಸರಿ ಆಗೋತ್ತಿಗೆ ಮತ್ತೆ ಡಲ್ಲಾಗಿರ್ತಾರೆ ಅಷ್ಟು ಗದ್ದೆ. ಅಂದರೆ ವ್ಯಾಸರಾಜರ ಮಂತ್ರಸಿದ್ಧಿ ಹೇಗಿತ್ತು ಅಂದರೆ ಸತ್ತವನ್ನು ಬದುಕಿಸಿದರು. ಅಂದರೆ ಏನರ್ಥ, ಸತ್ತವನ್ನು ಬದು ವಿಷ ತೆಗೆಯಲು ಸಿಕ್ತಿರೋದು ಅಮೃತಕ್ಕೆ. ಇವ್ರ ಮುಂದೆ ನ್ಯಾಯಾಮೃತ ಬರೀತಾರಲ್ಲ, ಸೂಚನೆ ಆಯಿತು. ನ್ಯಾಯಾಮೃತ ವಿಷಕ್ಕೆ ಆ್ಯಂಟಿಡೋಟ್ ಅಂದರೆ ಅಮೃತದನ್ನೇ ಬರಬೇಕು, ಬೇರೆ ರೆಮಡಿ ಇಲ್ಲ ಅದಕ್ಕೆ. ಅಮೃತ ಹಸ್ತರು ವ್ಯಾಸರಾಜರು, ಅಮೃತದ ಬಾಯಿ, ಅಮೃತದ ಹಸ್ತ. ಈಗ ಅಮೃತಕ್ಕೂ ನ್ಯಾಯ ಇವರಿಗೂ ತುಂಬ ಸಂಬಂಧ ಇದೆ, ಅವ್ರಿಗೆ ಭಾರಿ ಕೃತಜ್ಞತೆ ಇದೆ ಅಂತ ಹೊರಟು ಹೋಗ್ತಾರೆ. ಅಲ್ಲಿಂದ ಮುಂದೆ ಸಂಚಾರ ಮುಂದುವರಿಸ್ತಾರೆ ವ್ಯಾಸರಾಜರು. ಈ ಮಹಿಮೆಗಳೆಲ್ಲ ನೋಡಿದರೆ ಅವರು ಇನ್ನೂ ಚಿಕ್ಕ ವಯಸ್ಸು, ವಿದ್ಯಾಭ್ಯಾಸ ಮುಗಿಸಿ ಬಂದಿದ್ದಾರಷ್ಟೇ, ಅವ್ರ ಸ್ಥಿತಿ ಯಾವ ಪ್ರಮಾಣದಲ್ಲಿ ಇತ್ತು ಗೊತ್ತಾಗುತ್ತೆ. ಅಲ್ಲಿ ಹೋಗ್ತಾ ಹೋಗ್ತಾ ಇಳ್ಕೊಂಡ್ರಂತೆ. ಅಲ್ಲಿ ಇದ್ದಕ್ಕೂ ಇವತ್ತು ಸುಮ್ಮನೆ ಸಂಚಾರ ಅಂತಾಗಿದೆ, ಹಿಂದಿನ ಕಾಲಕ್ಕೆ ಒಂದು ಅಡ್ವಾಂಟೇಜ್ ಕೂಡ ಇರ್ತಾ ಇತ್ತು. ಇವತ್ತು ಫಾಸ್ಟ್ ಜರ್ನಿ ಮಾಡೋದ್ರಿಂದ ಎಷ್ಟೋ ಸಣ್ಣ ಸಣ್ಣವ್ರು ಮಿಸ್ ಆಗಿಬಿಡ್ತಾವೆ, ನಡ್ಕೊಂಡು ಹೋಗೋದ್ರೆ ಎಲ್ಲ ಊರುಗಳು ಬರ್ತಾಯಿತ್ತು, ಅಲ್ಲೆಲ್ಲ ಪ್ರವಚನ ಮಾಡ್ತಾ ಹೋಗ್ತಾಯಿತ್ತು. ಹೀಗೆ ನಮಗೆ ಅರ್ಥ ಆಗುತ್ತೆ, ಹಳ್ಳಿ ಹಳ್ಳಿಗಳಲ್ಲಿ ಯಾತಕ್ಕೆ ಬ್ರಾಹ್ಮಣ್ಯ ಉಳಿದಿತ್ತು ಅಂದರೆ ಇಲ್ಲಿ ಸಂಚಾರ ಮಾಡ್ತಾ ಸ್ವಾಮಿ ನಿರಂತರ ಸಂಪರ್ಕದಲ್ಲಿ ಇರ್ತಾಯಿದ್ರು. ಹೀಗಾಗಿ ಒಂದು ಬದರಿಯಾತ್ರೆ ಅಂತ ಹೊರಟ್ರೆ ಸಾವಿರಾರು ಊರು ಸಿಗ್ತಾ ಇದ್ದವು ದಾರಿಯಲ್ಲಿ. ಅವರು ಸೀದಾ ಬದರಿಗೆ ಹೋಗಿ ಬರುತ್ತೆ, ಒಂದು ಊರು ಸಿಗದೆ ಬದರಿಗೆ ಹೋಗಿ ಬರ್ಬೋದು ನಾವು. ಅದು ಏನಾಯಿತು, ಯಾತ್ರೆ ಆಯಿತು, ಜನಗಳಿಗೆ ಉಪಯೋಗ ಎಷ್ಟಾಯ್ತು ಅದರಿಂದ, ಜನಗಳಿಗೆ ಉಪಯೋಗ ಆಗುತ್ತೆ. ಇವತ್ತು ಸಮುದ್ರ ನದಿ ಸೀದಾ ಸಮುದ್ರ ಸೇರಿಬಿಟ್ರೆ ಏನು ಪ್ರಯೋಜನ, ಎಷ್ಟು ಕಡೆ ಸುತ್ತಿಕೊಂಡು ಹೋದಾಗ ಎಷ್ಟು ಕಡೆ ನೀರಾವರಿ ಆಗುತ್ತೆ, ಎಷ್ಟು ಬೆಳೆ ಬೆಳಲಿಕ್ಕೆ ಬರುತ್ತೆ, ನದಿ ಎಷ್ಟು ದೂರ ಹರಿಯುತ್ತೋ ಅಷ್ಟು ದೂರ ನೀರಾವರಿ ಆಗುತ್ತೆ. ಅದು ಜ್ಞಾನಿಗಳ ಸಂಚಾರ ಅಂದರೆ ಜ್ಞಾನದ ಬೆಳೆ ಬೆಳಿಲಿಕ್ಕೆ ಅಂತ ಹೇಳಿದ್ದ. ಈ ಅನ್ನದ ಬೆಳೆ ಬೆಳಿಲಿಕ್ಕೆ ಹೇಗೆ ನದಿ ಹರಬೇಕು, ನದಿ ಜ್ಞಾನಿಗಳು ಹರಿಯೋದು ಅವರು ಪರಿವರಾಜರು ಸಂಚಾರ ಮಾಡೋದು ಯಾತಕ್ಕೆ ಅಂದರೆ ಜ್ಞಾನದ ಬಿತ್ತನೆ ಆಗಬೇಕು ಅವರಿಂದ. ಅಟ್ಟೆಲ್ಲ ಮಾಡ್ತಾ ಅವರು ನಿತ್ಯ ಸಾಯಂಕಾಲ ಭಾಗವತ ಪ್ರವಚನ ಮಾಡ್ತಿದ್ರು ಅಂತ ಹೇಳ್ತಾರೆ. ಇದು ಹೊಸ ವಿಷಯ. ಮತ್ತೆ ನಿತ್ಯ ಆಚಾರ್ಯ ಭಾಗವತ ಪ್ರವಚನ ಮಾಡ್ತಿದ್ದ ವಿಷಯನ ಮಧ್ವಯುದ್ಧದಲ್ಲಿ ಹೇಳ್ತಾರೆ. ಅವಧತ್ಸ ಕಥಾಂ ರಥಾಂಗ ಪಾಣೇಹೇ ಭಗವಾನ್ ಭಾಗವತೆ ಭವಾಪಹಂತ್ರೀಮ್ ಅಂತ ಮಧ್ವವೀರ್ಯದಲ್ಲಿ ಆಚಾರ್ಯ ಪ್ರವಚನ ಮಾಡ್ತಾ ಇದ್ರು ಭಾಗವತವನ್ನು. ಋಷಿಕೇಶ ತೀರ್ಥರು ನಿತ್ಯ ಅದನ್ನು ಓದ್ ವಾಚನ ಮಾಡ್ತಿದ್ರು ಅಂತ ಅಲ್ಲಿ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ಆ ಪದ್ಧತಿ ವ್ಯಾಸರಾಜರು ಕೂಡ ಮುಂದುವರಿಸಿದ್ರು. ಹಾಗೆ ಅದೆಲ್ಲ ಮಾಡಿಕೊಂಡು ತಿರುಪತಿಯನ್ನು ತಲುಪ್ತಾರೆ, ರಾಜ ಭವ್ಯ ಸ್ವಾಗತವನ್ನು ಮಾಡ್ತಾನೆ. ಅವತ್ತಿನಿಂದ ಪೂಜಾ ಜವಾಬ್ದಾರಿ ಇವ್ರದ್ದಾಯಿತು. ಆ ಮೂಲ 12 ವರ್ಷಗಳ ಕಾಲ ಪೂಜೆ ಮಾಡಿದ್ದು ವ್ಯಾಸರಾಯರ ದಾಖಲೆ ಅದು. 12 ವರ್ಷಗಳ ಕಾಲ ಪೂಜೆ. ಒತ್ತು ಪೂಜೆ ಅಂದರೆ ಪೂಜೆ ಒಂದು ಸರಿ ಮಾಡಿದರೆ ಪುಣ್ಯ. ವ್ಯಾಸರಾಜರ ಪೂಜೆ ಅಂದರೆ ಒಂದು ಕಡೆ ಆಡಳಿತ ವ್ಯವಸ್ಥೆ ಆಗಬೇಕು, ಪಾಠ ಪ್ರವಚನ ಆಗಬೇಕು, ಗ್ರಂಥ ರಚನೆ ಆಗಬೇಕು, ವಿದ್ವದ್ಗೋಷ್ಠಿಗಳಾಗಬೇಕು. ನಿಜವಾದ ಪೂಜೆ ಅಂದರೆ ಅದು. ಎಲ್ಲ ಪೂಜೆಗಿಂತ ದೊಡ್ಡ ಪೂಜೆ ಜ್ಞಾನಕಾರ್ಯ. ಶ್ರೇಯಾನ್ ದ್ರವ್ಯಮಯಾತ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಯಾರೇ ಒಬ್ಬ ಜ್ಞಾನಿಗಳು ಬಂದರೆ ಜ್ಞಾನಯಜ್ಞ ಆಗಬೇಕು. ಅದು ಪೀಠಾಧೀಶರು, ಪರಮಹಂಸರು, ದೊಡ್ಡ ಜ್ಞಾನ ಶ್ರೀಪಾದರಾದರ ಶಿಷ್ಯರು ಅದರ ತಕ್ಕಂಥ ಪ್ರತಿನಿತ್ಯ ಜ್ಞಾನ ಕಾರ್ಯ ಇತ್ಯಾದಿ ಮಾಡ್ತಾ ಗ್ರಂಥರಚನೆಯನ್ನು ಅಲ್ಲೇ ಮಾಡ್ತಾರೆ. ಅವ್ರು ನ್ಯಾಯಮೃತಾದಿಗಳನ್ನು ಬರೆದಿದ್ದು ಅಲ್ಲೇ ಅಂತ ಹೇಳ್ತಾರೆ. ಆ ಟೈಮ್ನಲ್ಲೇ ಅವರು ಎಷ್ಟು ದೊಡ್ಡ ಜವಾಬ್ದಾರಿ ಕೆಲಸ ಜೊತೆಗೆ ಇದನ್ನು ಮಾಡ್ತಾ ಬರ್ತಾರೆ. ಹಾಗೆ ಇದರಿಂದ ಅದು ಅದರಿಂದ ಅದು 12 ವರ್ಷಗಳ ಕಾಲ ಅವರು ಪೂಜೆ ಮಾಡಿದರು. ಇನ್ನೂ ಅಷ್ಟು ದಿವಸನ ಯಾಕೆ ಮಾಡಿದ್ರು ಅಂತ ಒಂದು ಪ್ರಶ್ನೆ, ಮುಂದೆ ಯಾಕೆ ಮಾಡಲಿಲ್ಲ ಅಂತ ಇನ್ನೊಂದು ಪ್ರಶ್ನೆ. ಅವ್ರಿಗೆ ಕೊಡೋದಾದರೆ ಬದಲೇ ಕೊಡ್ಬೋದಾಗಿತ್ತು. ಅಲ್ಲಿವರೆಗೆ ಯಾತಕ್ಕೆ ತಡ ಮಾಡಿದ್ರು ಅಂತ ಒಂದು, ಅಥವಾ ಕೊಡದೇ ಇರ್ಬೋದಾಗಿತ್ತು, ಯಾಕೆ ಬಿಟ್ಟರು ಅದೊಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಅವರು, ಅದು ತರೆತಲಾಂತರದಿಂದ ಬಂದಿರೋದು, ಇನ್ನೊಬ್ಬರು ಪೂಜೆಯಲ್ಲಿದೆ, ಕಾರಣಾಂತರದಿಂದ ನಿಂತು ಹೋಗಿತ್ತು, ಸರಿ ಮಾಡಿ ವಾಪಸ್ ಕೊಡಬೇಕು ಅಷ್ಟೇ ಹೊರತು ತಾವು ಅದನ್ನ ಇಟ್ಕೊಳ್ಳೋ ಉದ್ದೇಶ ಅವರಿಗಿಲ್ಲ. ಮತ್ತು ಭಗವಂತನ ಸಂಕಲ್ಪ ಕಲಿಯುಗದಲ್ಲಿ ಹೇಗೆ ನಡಿಬೇಕು ಹಾಗೆ ನಡಿಬೇಕು. ವೈಷ್ಣವ ಪೂಜೆ ಇಲ್ಲ, ಇವರಿಗೆ ಆಗಬೇಕು, ಅವ್ರಿಗೆ ಬಿಟ್ಟುಕೊಟ್ಟು ಬಿಡೋದು ಕೆಲಸ. ಮೊದಲೇ ಯಾಕೆ ಬಿಟ್ಟು ಕೊಡಬಾರ್ದು ಅಂದರೆ ವಾರಿಸ್ತಾರೆ, ಸರಿಯಾದ ತಯಾರ ವ್ಯಕ್ತಿ ಸಿಗಬೇಕು ಅದಕ್ಕೆ ಅಂತ ವ್ಯಕ್ತಿ ಕಾಯ್ತಿದ್ರಂತ. ಎಷ್ಟು ಉದಾರಿಗಳು ಮತ್ತು ಜ್ಞಾನಿಗಳು ವ್ಯಾಸರಾಜರು ಅಂದರೆ, ಅರ್ಚಕರನ್ನೆಲ್ಲ ಕೊಲಿಸಿದನಲ್ಲ, ಅದರಲ್ಲಿ ಒಬ್ಬನ ಹೆಂಡತಿ ಗರ್ಭಿಣಿ ಇದ್ಲಂತೆ, ಆ ಮಗು ಹುಟ್ಟುತ್ತೆ, ಅದನ್ನು ಟ್ರೈನ್ ಅಪ್ ಮಾಡ್ತಾರೆ, ಎಂಟು ಬೇಗ ಉಪನಯನ ಮಾಡಿಸಿ ಅದಕ್ಕೆ ಮಂತ್ರ ತಂತ್ರ ಎಲ್ಲ ಹೇಳಿಕೊಟ್ಟು ಪೂಜಾಕ್ರಮ ಹೇಳಿಕೊಟ್ಟು ಬಿಟ್ಕೊಡ್ತಾರೆ. ಸುಮ್ಮನೆ ಬಿಡ, ಡ್ರೈವಿಂಗ್ ಸುಮ್ಮನೆ ಕೊಟ್ಬಿಟ್ರೆ ಗತಿ ಏನಾಗುತ್ತೆ? ಕಾರಣ ಡ್ರೈವಿಂಗ್ ಕಲಿಸ್ತಾನೆ, ವೆಹಿಕಲ್ ಕೊಡಬೇಕು. ಇವತ್ತು ಎಲ್ಲರಿಗೂ ಗೊತ್ತು, ಪೂಜೆ ಮಾತ್ರ ಹೋಗಿ ನೀನೇ ಕಲ್ತ್ಕೊ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಪೂಜೆ ಮಾಡ್ತಾ ಮಾಡ್ತಾ ಬರಲಿ, ಅದು ಬರದೆ ಹೋದ್ರೆ ನಡೆಯುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಇವತ್ತು ಡ್ರೈವಿಂಗ್ ಬಂದರೆ ಮಾತ್ರ ಹೇಗದು ಯಶಸ್ವಿಯಾದ ಪ್ರಯಾಣನೋ. ಪೂಜಾ ವಿಧಿ ಗೊತ್ತಿರಬೇಕು, ಮಂತ್ರಗಳು ಗೊತ್ತಿರಬೇಕು, ಕ್ರಮ ಗೊತ್ತಿರಬೇಕು. ಇಲ್ಲದ್ರೆ ಪೂಜೆ ಆಭಾಸ ಆಗುತ್ತೆ ಅಷ್ಟೇ ಅಲ್ಲ, ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿಷ್ಠೆಯಿಂದ ಹಿಡಿದು ದೇವತಾ ವಿಗ್ರಹ ಲಕ್ಷಣ ಪ್ರತಿಷ್ಠೆ ಮಂತ್ರಗಳು ಪೂಜೆ ಆ ಕ್ರಮದಲ್ಲಿ ಎಲ್ಲಿ ವ್ಯತ್ಯಾಸ ಆದರೂ ಕೂಡ ಅವರೊಬ್ಬರಿಗೆ ಅಲ್ಲ, ಆ ದೇಶಕ್ಕೆ ಅನಿಷ್ಟ ಅಂತ ಹೇಳ್ತಾರೆ. ಆ ಸುತ್ತಮುತ್ತಲಿನ ದೇಶಕ್ಕೆ ಬಾಂಬ್ ಹಾಕಿದ್ರೆ ಒಬ್ಬನೇ ಸಾಯ್ತಾನ, ಸುತ್ತಮುತ್ತ ಜನ ಎಲ್ಲ ಹೇಗೆ ಸಾಯ್ತಾರೋ ಅದು ಅಪಾಯಕರ. ನಾವು ತುಂಬ ಗಮನ ಕೊಡಬೇಕಾದ್ದು ಪೂಜೆ ಜ್ಞಾನ ಕಾರ್ಯ ಇತ್ಯಾದಿಗಳು, ಹೈ ಕಾಂಪಿಟೆನ್ಸ್ ಬೇಕು. ಸಾಮಾನ್ಯರ ಕೈಲಿ ಅದನ್ನೆಲ್ಲ ಕೊಡಬಾರ್ದು. ಇವತ್ತು ಸಾಮಾನ್ಯರಿಗೆ ಕೊಡೋದು, ಅದನ್ನು ಏನು ಬರದೇ ಇದ್ರೆ ಪೂಜೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಅಂದರೆ ಅದು ವರ್ಷ್ಟ್ ಕೇಸ್ ಅಂತ ತಿಳ್ಕೊಂಡ್ರೆ ಬೆಸ್ಟನ್ನು ವರ್ಷ್ಟ್ ಮಾಡಿಬಿಡ್ತಾರೆ. ಏನು ಬರೋದು ರಾಜಕಾರಣಿ ಆಗೋಂಥಾರಲ್ಲ, ಹಾಗಾಗಿಬಿಡುತ್ತೆ ಅಷ್ಟೇ. ಅದು ಕೆಡುತ್ತೆ ಇದು ಕೆಡುತ್ತೆ, ತಯಾರು ಮಾಡಿದರು ವ್ಯಾಸರಾಜರು. ಅದು ಎಂಥ ಕಾನ್ಸೆಪ್ಟ್ ಇತ್ತು ಅವರಿಗೆ, ಮಾಡಿ ಇನ್ನು ಅವರಿಗೆಲ್ಲ ಬರುತ್ತೆ ಅಂತ ಗೊತ್ತಾದ್ಮೇಲೆ ಒಂದು ದಿವಸ ಕೊನೆಯ ಪೂಜೆ ಮಾಡಿ ಅವನಿಗೆ ಕೊಟ್ಟು ಹೊರಟುಬಿಟ್ರು. ಕೊನೆಯ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ ಅಲ್ಲಿಂದ, ಕೊನೆಯ ನಮಸ್ಕಾರ ಮಾಡಿ ಹೇಳ್ತಿದ್ದಾರೆ. ಆಗ ಶ್ರೀನಿವಾಸ ದೇವರು ಹೊದ್ಕೊಂಡಿದ್ದು ಇತ್ತಲ್ಲ, ಆ ಒಂದು ರೇಷ್ಮೆ ವಸ್ತ್ರ ಅವರ ತಲೆ ಮೇಲೆ ಬಿತ್ತಂತ ಹಾಗೆ. ಇವತ್ತು ಅರ್ಚಕರು ಹೊಚ್ಚಿದ್ರೆ ಖುಷಿಯಾಗುತ್ತೆ, ದೇವರೇ ಹೊಚ್ಚಿಬಿಡ್ತಾನೆ ಅವರಿಗೆ. ವ್ಯಾಸರಾಜರೇ ಅವರ ಸೇವೆಯ ಫಲವಾಗಿ ದೇವರೇ ಹೊಚ್ಚಿದಂಥ ಒಂದು ರಕ್ಷಾ ಕವಚ ಅವರಿಗೆ. ಮುಂದಿನ ವಿಜಯಕ್ಕೆಲ್ಲ ಅದು ನಾಂದಿ ಆಯಿತು. ಮತ್ತೆ ಅಲ್ಲಿ ಎಷ್ಟೋ ವಿಜಯ ಮಾಡಿದ್ರು, ವ್ಯವಸ್ಥೆ ಮಾಡಿದ್ರು, ಅದು ನಾಂದಿಯಾಗಿ ಬಂತು. ಅಂದರೆ ದೇವ್ರ ಪೂಜೆ ನಾವು ಮಾಡೋದು ಎಷ್ಟು ಮುಖ್ಯ, ಅಪ್ಲಿಕೇಶನ್ ಹಾಕೋದು ದೊಡ್ಡದಲ್ಲ, ಅಕ್ಸೆಪ್ಟ್ ಆಗಬೇಕದು. ಅಕ್ಸೆಪ್ಟ್ ಆಗಿ ಬಂದರೆ ಅದು ಗ್ರೇಟ್ ಅದು. ಇಲ್ಲ ಅಪ್ಲೈ ಎಲ್ಲರೂ ಮಾಡ್ಬೋದು, ಅಕ್ಸೆಪ್ಟೆನ್ಸ್ ಆದರೆ ಮಾತ್ರ ಬೆಲೆ ಹೇಗೋ, ದೇವ್ರ ಪೂಜೆ ವಿಶೇಷವಾಗಿ ವ್ಯಾಸರಾಜರು ಮಾಡಿದ ಪೂಜೆ ಅವ್ರಿಗೆ ಪೂರ್ಣ ಸಮ್ಮತವಾಯಿತು ಅಂತ ಅರ್ಥ ಮಾಡಿಕೊಂಡ್ರೆ, ಆಗ ವ್ಯಾಸರಾಜ ಒಂದೇ ಕಾರ್ಯಕ್ಕೆ ಅವ್ರ ಹೆಸರು ಅಜರಾಮರ ಆಗಬೇಕು. ಶ್ರೀನಿವಾಸ ದರ್ಶನ ಮಾಡ್ಕೊಂಡು ಬಂದರೆ ಗ್ರೇಟ್ ಅಂತ ಕರೀತಾರೆ, ಕ್ಯೂ ಇರಲಿಲ್ವಾ ಓ ಪುಣ್ಯವಂತರು ಅಂತ ಕರೀತಾರೆ. ಸ್ಪೆಷಲ್ ದರ್ಶನ ಭಾರಿ ಗ್ರೇಟ್, 5 ನಿಮಿಷ ಇದ್ದರೆ ಅಬ್ಬಾಬಾಬ ಭಾರಿ ಏನು ಭಾರಿ ಪುಣ್ಯ ಮಾಡಬೇಕು ಅಂತ ಹೇಳ್ತಾನೆ. 10 ನಿಮಿಷ ನಿಮಿಷ ಮಾಡಿದರೆ ಅವನು ಎಕ್ಸ್ಟ್ರಾಡಿನರಿ ಇದ್ದಾಗ. 12 ವರ್ಷ, 12 ವರ್ಷ ಯಾವ ಅರ್ಚಕರು ಪೂಜೆ ಮಾಡೋದಿಲ್ಲ. ಯಾತಕ್ಕೆ ಗೊತ್ತಾ? ಶಿಫ್ಟ್ಗಳಿರುತ್ತೆ, ಅದರಲ್ಲಿ ಶಿಫ್ಟ್ಗಳು ಪರ್ಯಾಯಗಳು, ಬೆಳಗ್ಗೆ ಒಬ್ಬರು ಸಾಯಂಕಾಲ ಒಬ್ಬರು, ವಾರಗಟ್ಟಲೆ ಬೇರೆ ರಜಾ ಏನೇನೋ ಇರ್ತವೆ. ಮತ್ತು ವೃದ್ಧಿ ಸೂತಕಾದಿಗಳು ಬೇರೆ ಇರಬೇಕಲ್ಲ ಅರ್ಚಕರಿಗೆ, ನಾನ್ ಸ್ಟಾಪ್ ಯಾರು ಮಾಡಿದ ಎತ್ತಿಗಳು ಯಾವುದೂ ಇಲ್ಲ, ವೃದ್ಧಿ ಸೂತಕ ಎಲ್ಲ ಯಾವುದೂ ಇಲ್ಲ. ನಾನ್ ಸ್ಟಾಪ್ 12 ವರ್ಷ ಮಾಡಿದ ದೊಡ್ಡ ದಾಖಲೆ ವ್ಯಾಸರಾಜ. ನಮ್ಮನ್ನು ಅರ್ಥ ಮಾಡಿಕೊಂಡಷ್ಟು ಅವ್ರ ಮಹಿಮೆ ಜಾಸ್ತಿ ಆಗುತ್ತೆ. ಅಷ್ಟು ಮಾಡಿ ಒಪ್ಪಿಸಿ ಬರ್ತಾರೆ. ಇವತ್ತು ನಮಗೆ ಅನೇಕ ದೇವಸ್ಥಾನಗಳಿದ್ದರು, ಅನೇಕ ರೀತಿಯಲ್ಲಿ ಅದಕ್ಕೆ ಉತ್ಪತ್ತಿ ಇದ್ದರೂ ಕೂಡ ವ್ಯವಸ್ಥೆ ಸಾಮಾನ್ಯವಾಗಿರೋದಿಲ್ಲ. ತಿರುಪತಿ ವ್ಯವಸ್ಥೆ ಮಾತ್ರ ನಿಜವಾಗಲೂ ಒಂದು ಸರ್ಕಾರ ನಡೆಸ್ತಾರೋ, ಎಲ್ಲ ಫೆಸಿಲಿಟಿ ಸಿಗುತ್ತೆ. ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎಷ್ಟಿವೆ ಅವರಿಗೆ, ಪ್ರೈಮರಿಯಿಂದ ಹಿಡಿದು PhDವರೆಗೂ ಓದ್ಬೋದು. ವೇದಾಭ್ಯಾಸ, ಲೌಕಿಕಾಭ್ಯಾಸ, ಮಹಿಳಾ ಕಾಲೇಜು, ಹುಡುಗರಿಗೆ ಎಲ್ಲ ಟೈಪು ಇದರಲ್ಲ ಸಿಗುತ್ತೆ. ಆಸ್ಪತ್ರೆಗಳೇನು ಇದೇನು ಬೇಕಾದ್ದು ಅಷ್ಟರ ಮಟ್ಟಿಗೆ ವ್ಯವಸ್ಥೆ ಮಾಡ್ತಾರೆ. ಇಂಥ ವ್ಯವಸ್ಥೆ ಬರಲಿಕ್ಕೆ ಕಾರಣ ವ್ಯಾಸರಾಜರ ಕಾಲಕ್ಕಾದ ಬದಲಾವಣೆಗಳವೆಲ್ಲ ಕೂಡ. ಅವ್ರ ಭ್ರಷ್ಟಾಚಾರ ಸರಿ ಮಾಡಿದ್ರು ಅಷ್ಟೇ ಅಲ್ಲ, ಮತ್ತೆ ಕೆಡಬಾರ್ದಂತ ಭದ್ರ ವ್ಯವಸ್ಥೆ ಮಾಡಿದ್ರ ಫಲ ಇವತ್ತು ತಿರುಪತಿ ದೇವಸ್ಥಾನ ನಡೆದಷ್ಟು ಇನ್ನು ಯಾವ ದೇವಸ್ಥಾನ ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಆಲ್ರೌಂಡ್ ಅದು ಯಾವುದೇ ದೇವಸ್ಥಾನಕ್ಕೆ ಅಷ್ಟು ಇನ್ಸ್ಟಿಟ್ಯೂಷನ್ಗಳಿರೋ ಸಾಧ್ಯನ, ಅಷ್ಟು ವ್ಯವಸ್ಥೆ, ಏನು ಸಂಪತ್ತೇನು ಸುರಿಮಳೆ ಅದು. ಅವತ್ತು ಮತ್ತೆ ಸದ್ವಿನಿಯೋಗ ಎರಡೆರಡು, ಅಂತ ಸಾಮಾನ್ಯ ದುಡ್ಡು ಜಾಸ್ತಿ ಆದಷ್ಟು ಕೂಡ ಭ್ರಷ್ಟಾಚಾರ ಜಾಸ್ತಿ ಆಗಬೇಕು. ಆದರೆ ಅಲ್ಲಿ ಎಷ್ಟು ಅಕೌಂಟಬಿಲಿಟಿ ಇದೆ ಅಂತ ಅರ್ಥ ಮಾಡ್ಕೊಂಡ್ರೆ ಒಳಗೆ ಎಲ್ಲ ಎಲ್ಲ ಇರಬೇಕಾಗ್ತಿರ್ತದೆ, ದೊಡ್ಡದಲ್ಲ. ಆದರೆ ಒಂದು ನಿಜವಾಗಲೂ ಜನಗಳಿಗೆ ನಾವು ಮಾಡಿದ ಹಾಕಿದ ದುಡ್ಡು ಸಾರ್ಥಕ ಆಗುತ್ತೆ ಅನ್ನೋ ಭಾವನೆಯಿಂದ ದಿವಸಕ್ಕೆ ಕೋಟಿಗಟ್ಟಲೆ ಬೀಳೋ ಒಂದು ದೇವಸ್ಥಾನ ಅದೊಂದೇ, ದಿವಸಕ್ಕೆ ಕೋಟಿಗಟ್ಟಲೆ. ಇವು ಹೊಡ್ಕೊತಿದ್ದಾರೆ ಕಡಿಮೆ ಆಗಿದೆ ಅಂತ, ಗಲಾಟೆ ಆಗಿದೆ ಅಂತ ಹೇಳ್ತಾರಲ್ಲ ಡಿಮಾನಿಟೈಸೇಷನ್ನಿಂದ, ದಿವಸಕ್ಕೆ ಕೋಟಿಗಟ್ಟಲೆ ಎರಡು ಸಾವಿರ ಸುಸ್ತು ಹೊಡೆದು ಬಿಡ್ತಾರಂತೆ. ಅಷ್ಟರ ಮಟ್ಟಿಗೆ ದುಡ್ಡು ಸಂಗ್ರಹ ಆಗುತ್ತೆ. ಅದ ಕಾರಣ ವ್ಯವಸ್ಥೆ ಸರಿ ಇದ್ದರೆ ಜನ ಕೊಡ್ತಾರೆ ಅಂತ ಅರ್ಥ. ವ್ಯವಸ್ಥೆ ಜನ ಕೊಟ್ಟರೆ ವ್ಯವಸ್ಥೆ ಸರಿ ಇರುತ್ತೆ, ವ್ಯವಸ್ಥೆ ಇದ್ದರೆ ಜನ ಕೊಡ್ತಾರೆ. ಮತ್ತೆ ಪರಸ್ಪರಂ ಭಾವ ಅಂತ ಇದ್ದ ಹಾಗೆ ಅಂಥ ವ್ಯವಸ್ಥೆ ಮಾಡಿದ ಶ್ರೇಯಸ್ಸು ಕೂಡ ವ್ಯಾಸರಾಗಿರ್ತೇನೆ. ಅದಕ್ಕೆ ಗುರುತಾಗಿ ಹಿಂದೆಲ್ಲ ಕ್ಯೂ ಹೋಗ್ತಿದ್ದ ದರ್ಶನದ ಕ್ಯೂ ಹೋಗ್ತಾ ಒಂದು ವ್ಯಾಸರಾಜರ ಧ್ಯಾನ ಸ್ಥಾನ, ಧ್ಯಾನ ಮಾಡ್ತಿದ್ದ ಸ್ಥಳ ಅಂತ ಒಂದು ಜಾಗ ಸುತ್ತಿಕೊಂಡು ಹೋಗ್ತಿದ್ದ ದರ್ಶನಕ್ಕೆ, ಈಗ ತೆಗೆದು ಹಾಕಿಬಿಟ್ಟಿದ್ದಾರೆ. ಒಳ ಅಲ್ಲಿ ಹೋಗೋದೇ ಇಲ್ಲ, ಬೇರೆ ಕಡೆಯಿಂದ ಹೋಗಿಬಿಡುತ್ತೆ. ಒಂದು ಬರ್ತಾ ಇತ್ತು ಅಂತ ಬರ್ತೇ ಬಿಡ್ತಾ, ಹಿಂದೆ ನಾನು ಹೋಗಿ ನಾಪಕ ಇದೆ ಎಷ್ಟೋ ಸರ್ ನಾನು ನೋಡಿಕೊಂಡೆ ಹೋಗಿರೋದು. ಈಗ ಅದು ಸಿಗೋದೇ ಇಲ್ಲ. ಹೊರಗೆ ಆನ್ಲಿಕ ಮಂಟಪ ಹೊರಗಿಂದ ಅದು ದೇವಸ್ಥಾನದ ಒಳಗೆ ಮತ್ತು ಒಳಗೆ ಇತ್ತು, ಅದು ಪ್ರದಕ್ಷಿಣೆ ಹಾಕ್ಕೊಂಡೆ ಕ್ಯೂ ಹೋಗ್ತಾ ಇತ್ತು. ಈಗ ಅದು ಮುಚ್ಚೋಯ್ತು. ಇದಕ್ಕೆ ಅದಕ್ಕೆ ಅದಕ್ಕೆ ಅದೇ ಕಾಲಕ್ಕೆ ಪುರಂದರ ಧ್ಯಾನ ಮಂಟಪ ಒಂದಿತ್ತಂತೆ, ಅದನ್ನು ಹೊರಗೆ ಹಾಕಿಬಿಟ್ರಂತೆ. ಯಾವಾಗಲೂ ಹಳೆಯ ರೆಕಾರ್ಡ್ ಒಬ್ಬರು ತೋರಿಸಿದ್ರು, ಎಲ್ಲ ಏನೇನು ಇತ್ತು ಅಂತೇಳಿ ರೆಕಾರ್ಡ್ ಎಲ್ಲ ತೋರಿಸಿದ್ರು. ಪುರಂದರ ಮಂಟಪ ಅದು ಚಿತ್ರ ಫೋಟೋ ಕೂಡ ಇತ್ತು, ಎಲ್ಲ ತೆಗೆದು ಹಾಕಿಬಿಟ್ಟಿದೆ. ನಾವು ಸುಮ್ಮನೆ ಇದ್ದರೆ ಇದು ಹೋಗ್ಬಿಡು, ಸ್ವಲ್ಪ ದಿವಸಕ್ಕೆ ಅದು ಹೋಗಿಬಿಡುತ್ತೆ. ಯಾಕೆಂದ್ರೆ ಸ್ವಲ್ಪ ದಿವಸ ಆದ್ರೆ ಇತ್ತು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದರಿಂದ ಒಳಗೆ ಬಡ್ದು ಹಾಕಿಬಿಟ್ಟಿದೆ. ಮತ್ತೆ ಮತ್ತೆ ಅದನ್ನು ಅವರು ಸಂಪಾದನೆ ಮಾಡಿದ್ದು ಅವ್ರು ಉಳಿಸ್ಕೊಳ್ಳೋದಾದ್ರೂ ನಾವು ಮಾಡಬೇಕಲ್ಲ ಕೆಲಸನ. ಆ ಕೆಲಸ ಆಗ್ತಾ ಇಲ್ಲ ಅದರಿಂದ ತಪ್ಪಿ ಹೋಗುತ್ತೆ ಅಷ್ಟೇ. ಹೊರಗೆ ಅನೇಕ ಮಂಟಪ ಉಳ್ಕೊಂಡಿದೆ, ಯಾವಾಗ ಹೋಗುತ್ತೆ ಹೇಳೋದಕ್ಕಾಗೋದಿಲ್ಲ. ಯಾವುದೇ ರಿಪೇರಿ ಅಂತ ಎಕ್ಸ್ಟೆನ್ಷನ್ ತೊಗೊಂಡ್ರೆ ಮುಗಿದೋಯ್ತು ಅಷ್ಟೇ. ಯಾಕೆ ಯಾರು ಹೋಗದೆ ವ್ಯವಸ್ಥೆ ಮಾಡಿದರೆ ಜನ ಬರ್ತಾರೆ ಅಷ್ಟು ಮುಗಿದು. ಶ್ರೇಷ್ಠ ರೀತಿ ಅಂದರೆ ವ್ಯಾಸರಾಜರ ಸಂಪರ್ಕ ನಿಮಗೆ ಇನ್ನೂ ಆಶ್ಚರ್ಯ ಆಗುತ್ತೆ. ಆ ತಿರುಪತಿಯ ಸುತ್ತಮುತ್ತ ಇದರೊಳಗೆಲ್ಲ ವ್ಯಾಸರಾಜ ಸಂಬಂಧಪಟ್ಟ ಶಾಸನಗಳು ಬೇಕಾದ್ರೆ ಸಿಗುತ್ತೆ. ಶಿಲಾಶಾಸನಗಳು, ಶಾಸನದಲ್ಲಿ ವ್ಯಾಸರಾಜ ಸ್ಥಾನ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ವ್ಯಾಸರಾಜರ ಒಂದು ಪ್ರಭಾವದಿಂದಾಗಿ ವಿಜಯನಗರದ ಅರಸರು ಮ್ಯಾಕ್ಸಿಮಮ್ ಅದಕ್ಕೆ ಡೊನೇಷನ್ ಕೊಟ್ಟವರದು ವಿಜಯನಗರದ ಅರಸರುಗಳು. ಕಾರಣ ವ್ಯಾಸರಾಜರ ಗುರುತ್ವ ಇದ್ದಿದ್ದರಿಂದ, ಅದು ಆಮೇಲೆ ಬಂದಿದ್ದದು. ಅವರ ಕಾಲಕ್ಕೆ ವ್ಯವಸ್ಥೆ ಎಷ್ಟಾಯಿತು ಅಲ್ಲಿಂದ ಹೊರಟರು. ಆಗ ವಿಜಯನಗರದ ಅರಸ ಇವ್ರನ್ನ ಕೇಳಿಕೊಂಡ, ಇನ್ನು ತಿರುಪತಿಯಿಂದ ಹೊರಡ್ತಾ ಇದ್ದೀರಿ, ಕೆಲಸ ಆಗಿದೆ, ನಮ್ಮ ರಾಜ್ಯಕ್ಕೆ ತಾವು ಬರಬೇಕು, ನಮ್ಮ ರಾಜ್ಯಕ್ಕೆ ನೀವು ಮಾರ್ಗದರ್ಶನ ಗುರುಗಳಾಗಬೇಕು. ನಿಮಗೆ ಯಾವುದೋ ಪೋಸ್ಟ್ ಅಂತ ಕರಿತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ಇದ್ದು ಬಿಡಬೇಕು, ನೀವು ರಾಜಗುರುಗಳಾಗಿರಬೇಕು ಅಂತ ಆಹ್ವಾನ ಕೊಟ್ಟರು ವ್ಯಾಸರಾದರೆ. ಒಬ್ಬ ಗುರುಗಳು ಹೇಗೋ ಶ್ರೀಪಾದರ ಹೇಳಿದ್ರಲ್ಲ, ಅದು ವಿಜಯನಗರ ಸಾಮ್ರಾಜ್ಯ ಪ್ರತಿಷ್ಠಿತ ಸಾಮ್ರಾಜ್ಯ ಆಯಿತು ಅಂತ ಅಲ್ಲಿ ಪ್ರಯಾಣ ಬೆಳೆಸ್ತಾರೆ. ಆ ಚಂದ್ರಗಿರಿಯಿಂದ ಅಲ್ಲಿ ಹೊರಟರು. ಅಲ್ಲಿ ಹೊರಟಾಗ ರಾಜ ಭಾರಿ ಸ್ವಾಗತ ಮಾಡ್ತಿದ್ದಾನೆ, ಗುರುಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅವನು ದೊಡ್ಡ ಸಮಾರಂಭ, ಭಾರಿ ಸಮಾರಂಭ ಇಟ್ಕೊಂಡಿದ್ದಾನೆ. ಇವರು ಹೋಗಿ ಮೇಣೆ ಆಗ ಬೇರೆ ಇಲ್ಲ, ಮೇಣೆಯಿಂದಲೇ ಸಂಚಾರ, ಮೇಣೆ ಇಳಿಸಿದ್ರು ರಾಜ ಹೋಗಿ ಸ್ವಾಗತ ಮಾಡಲಿಕ್ಕೆ ಅಂತ ಹೋಗಿ ಅವ್ರನ್ನ ಅಡ್ಡ ತೆರೆ ಇರುತ್ತಲ್ಲ ಮೇಣೆಗೆ ತೆಗೆದು ನೋಡ್ದ. ವ್ಯಾಸರಾಜರು ಓದ್ತಾ ಕೂತಿದ್ರಂತ, ಓದ್ತಾ ಕೂತಿದ್ದಾರೆ ವ್ಯಾಸರಾಜರು. ಇನ್ನೂ ಓದೇ ಇಲ್ಲ ಓದೋದು, ಜ್ಞಾನಿಗಳು ಹೇಳಿ ಇನ್ನೂ ಓದ್ ಆಚಾರ್ಯರು ಓದ್ತಾ ಕೂತಿದ್ದಾರೆ ಅಂತ ಹೇಳಿ ಗೊತ್ತಲ್ಲ ನಿಮಗೆ. ಬದಿರೆಯಲ್ಲಿ ಶ್ರೀಮದ್ ಸರ್ವಮೂಲ ಗ್ರಂಥ ಬರೆದವರು ವೇದವ್ಯಾಸರು ಓದ್ತಾ ಕೂತಿದ್ದಾರೆ ಅಂತ ಹೇಳ್ತೀವಿ ಕೂಡ. ಎಂದರೆ ನಿಜವಾಗಲೂ ಓದಿ ಎಷ್ಟು ಅದ್ಭುತವಾದ ಬೆಲೆ ಇದೆ ಎಂಬುದಕ್ಕೆ ದೃಷ್ಟಾಂತ. ನೋಡ್ತಾನೆ ಅಂತ ಪರಮಾಶ್ಚರ್ಯ ಪಡ್ತಾನೆ ರಾಜ. ಬಂದಿರೋದು ರಾಜನ ಆಸ್ಥಾನಕ್ಕೆ, ಅದು ರಾಜ ಸನ್ಮಾನ ಮಾಡಿ ಗುರುತ್ವವನ್ನು ಒಪ್ಪಿಕೊಳ್ಳಿ ಅಂತ ಕೇಳ್ತಾ ಇದ್ದ. ಅಂತ ಹೊತ್ತಿನಲ್ಲಿ ಇವರು ನಿಶ್ಚಿಂತೆಯಾಗಿ ಓದ್ತಾ ಕೂತಿದ್ದಾರೆಂದರೆ ಇವರೇ ನಿಜವಾದ ಗುರುಗಳು ಅಂತ ಭಕ್ತಿ ಜಾಸ್ತಿ ಆಗಿರುತ್ತದೆ. ವ್ಯಾಸಯೋಗಿ ಅವನೇನು ಬರೆದವನು, ಸೋಮನಾಥ ಕವಿ ಅಷ್ಟೇ, ಬೇರೆ ಪಂಥದವರು. ಅವನು ಹೊಗಳ್ತಾನೆ ಅವನು ಎಷ್ಟಾಗಿ ರಾಜನಿಗೆ ಎಷ್ಟು ಭಕ್ತಿ ಇತ್ತಲ್ಲ ಅದು ನೂರಾರು ಪಟ್ಟು ಜಾಸ್ತಿ ಆಗೋಯ್ತಂತೆ ಕಂಡಾಗ. ಹಬ್ಬ ಇವರಿಂದ ನಾವು ಉದ್ಧಾರ ಆಗ್ತೇವೆ ಅಂಥೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಕೂಡಿಸಿ ಘೋಷಣೆ ಮಾಡ್ತಾರೆ, ನಮ್ಮ ರಾಜಗುರುಗಳು ಅಂತೇಳಿ. ಆಗ ಸಮಸ್ಯೆ ಶುರುವಾಯಿತು. ಎಲ್ಲ ಪಂಡಿತರು, ಹಿಂದಿನ ಕಾಲಕ್ಕೆ ಯಾವುದೇ ರಾಜಸ್ಥಾನದಲ್ಲಿ ಪಂಡಿತರ ಮಂಡಳಿ ಇರ್ತಿತ್ತು, ಗೊತ್ತು. ಯಾವ ಸರ್ಕಾರದಲ್ಲಿ ಒಬ್ಬ ಪಂಡಿತ ಇರೋದಿಲ್ಲ, ಗೊತ್ತಾಯ್ತಾ. ಆ ರಾಜರು ಯಾತಕ್ಕೆ ಬೇಡ ಶೈನ್ ಆಗ್ತಿದ್ರು ಅಂದರೆ ಗೈಡೆನ್ಸಿಗೆ, ಪಂಡಿತರಿಂದ ಗೈಡೆನ್ಸ್ ಸಿಗಬೇಕು. ವಿದ್ವಾಂಸರು, ಎಲ್ಲ ಮತದ ವಿದ್ವಾಂಸರು, ಎಲ್ಲ ಶಾಸ್ತ್ರದ ವಿದ್ವಾಂಸರು ಇರಬೇಕು. ಎನಿ ಕನ್ಸಲ್ಟ್ ಇಮ್ಮಿಡಿಯೇಟ್ ಕನೆಕ್ಷನ್. ಇವತ್ತು ಧರ್ಮಶಾಸ್ತ್ರನೇ ಬೇಡಲ್ಲ ಫಟ್ಟ ಧರ್ಮ ಹೇಳೋದಕ್ಕೆ, ಧರ್ಮಶಾಸ್ತ್ರ ಬೇಕಿದ್ರೆ ತಾನೇ ಧರ್ಮ. ಅವರಿಗೆ ತಾವು ಮಾಡಿದ್ದೇ ಧರ್ಮ ಅನ್ನೋ ಕಾಲ ಇದೆ. ಧರ್ಮಶಾಸ್ತ್ರ ತಕ್ಕಂತೆ ಧರ್ಮ ರಾಜ್ಯ ಆಳ್ಬೇಕಾಗಿತ್ತು. ನಾವೇನು ಕಾನ್ಸ್ಟಿಟ್ಯೂಷನ್ ಅಂತ ಏನು ಕರಿತೇವೆ, ಶಾಸ್ತ್ರದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಾಜ್ಯ ಆಳ್ಬೇಕು ಅದನ್ನ ಹೇಳೋದಕ್ಕೆ ಎಕ್ಸ್ಪರ್ಟ್ಸ್ ಬೇಕು. ದೊಡ್ಡ ಪಂಡಿತ ಮಂಡಳಿ ಅಲ್ಲಿದೆ, ಎಲ್ಲ ಭಾಷೆಯ ಪಂಡಿತರು ಅದರಲ್ಲಿದ್ದರು, ಎಲ್ಲ ಶಾಸ್ತ್ರದ ಪಂಡಿತರು ಇದ್ದರು. ಅವರೆಲ್ಲ ಸಿಟ್ಟು ಬಂತು. ಎಷ್ಟೋ ವರ್ಷ ಬಾಯಿ ಸೀನಿಯರ್ಸ್ ಅವರೆಲ್ಲ, ಒಬ್ಬ ಜೂನಿಯರ್ನ ಹೆಡ್ಡಾಗಿ ಅಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಇರ್ತಾರ, ಎಲ್ಲ ಕಲಿ ವಯಸ್ಸು ಚಿಕ್ಕದು, ಜೊತೆಗೆ ವಯಸ್ಸು ಚಿಕ್ಕದು ಹೊಸ ಪರಿಚಯ. ಆಗ ಗಲಾಟೆ ಬೇಡ, ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಆ ಗುಣ ಏನಿದೆ ಅವರಲ್ಲಿ, ಹಾಗಿದ್ರೆ ನಮ್ಮನ್ನು ಸೋಲಿಸಬೇಕಾದ್ರೆ ಆಗಲಿ ಅಂತ ಹೇಳ್ತಾರೆ. ಆಗ ರಾಜನಿಗೆ ಭಾರಿ ಯೋಚನೆ, ಏನು ಮಾಡೋಕ್ಕೆ ಗೊತ್ತಾಗಲಿಲ್ಲ, ಹೇಗೆ ಹೇಳಬೇಕು. ವ್ಯಾಸರಾಜರು ಬಂದೆ ಅದನ್ನು ಒಂದು ತನ್ನ ದುಃಖನ ವ್ಯಕ್ತಪಡಿಸ್ತಾನೆ. ಅವರು ಹೇಳ್ತಾರೆ, ಯೋಚನೆ ಮಾಡಬೇಡ, ಆ ಜವಾಬ್ದಾರಿ ನಾವು ತಗೋತೇವೆ, ವಾಕ್ಯಾರ್ಥ ಶುರುವಾಗಲಿ ಅಂತ ಹೇಳ್ತಾರೆ. ದಿವಸ ವಾಕ್ಯಾರ್ಥ, ಎಲ್ಲರಿಗೂ ಉತ್ತರ ಕೊಡ್ತೇವೆ ನಾವು ಅಂತ ಹೇಳ್ತಾರೆ. ಅವರಿಗೇನು ತಮ್ಮ ಮೇಲೆ ವಿಶ್ವಾಸ ಅಂಬೋದು ಎಷ್ಟು ಮುಖ್ಯ, ಅದಕ್ಕಿಂತ ಹೆಚ್ಚು ನಮ್ಮ ಶಾಸ್ತ್ರ ಆಗಿದೆ. ಇವತ್ತು ನಮ್ಮ ಶಾಸ್ತ್ರದ ಉಪಯೋಗ ತುಂಬ ದಿನ ತೊಗೊಳಕ್ಕೆ ಬರೋದಿಲ್ಲ. ವ್ಯಾಸರಾಜರು ವಾದಿರಾಜರಂಥವ್ರು ಫುಲ್ ಅಡ್ವಾಂಟೇಜ್ ತೊಗೊಂಡ್ರು. ಎಲ್ಲಿ ಹೋದರೂ ಕೂಡ ವಾದಿರಾಜರು ವ್ಯಾಸರಾಜರು, ಎಲ್ಲೂ ಸೋಲೇ ಇಲ್ಲ. ಅದು ನಮ್ಮ ಶಾಸ್ತ್ರ ಇದ್ದರೆ ಯಾಕೆ ಸೊ ಮಂತ್ರ ಜೈತೀರ್ಥರು ಮಂತ್ರಾಕ್ಷತೆ ಕೊಟ್ಟರೆ ಮಂತ್ರ ತೊಗೊಂಡವನೇ ಗೆಲ್ತಿದ್ದ ವಾದನ. ಇನ್ನು ವ್ಯಾಸರಾಜರಂಥವ್ರು ಅನುಗ್ರಹ ಮಾಡಿದರೆ ಗೆದ್ದುಬಿಡ್ತಾರೆ. ವಿಜಯೇಂದ್ರ ಸ್ವಾಮಿಗಳವ್ರ ಸ್ತೋತ್ರ ಬರೀತಾರೆ, ವ್ಯಾಸರಾಜ ಸ್ತೋತ್ರ ಅಂದರೆ ವಿಜಯೇಂದ್ರ ಸ್ವಾಮಿಗಳು ಬರೆದ ಸ್ತೋತ್ರ. ಅಲ್ಲಿ ಹೇಳ್ತಾರೆ, ವ್ಯಾಸರಾಜೋ ವ್ಯಾಸರಾಜ ವ್ಯಾಸರಾಜ ಇತಿ ಬ್ರುವನ್, ವ್ಯಾಸರಾಜ 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 ಅಂದರೆ ಸಾಕಂತೆ ವಾದೇ ವಿಜಯವಾಪ್ನೋತಿ ಅಂತ ಹೇಳ್ತಾರೆ. ಯುದ್ಧ ಗೆದ್ದು ಬಿಡ್ತಾರೆ. ಇನ್ನು ವ್ಯಾಸರಾಜ ಶಕ್ತಿ ಎಷ್ಟಿರಬೇಕು, ನಮ್ಮ ಸಿದ್ಧಾಂತ ಬಗ್ಗೆ ನಮಗೆ ಗೊತ್ತಿಲ್ಲ ಎಷ್ಟು ಶಕ್ತಿ ಇದೆ ಅದಕ್ಕೆ ಅಂದರೆ, ಹೇಳಿ ಸೂರ್ಯನ ಬೆಳಕಿನಲ್ಲಿ ಕುತ್ಕೊಂಡವನು ಯಾವುದೋ ಒಂದು ಕದ್ಯೋತ ಒಂದು ಸಣ್ಣ ಸೀಮೆ ಎಣ್ಣೆ ದೀಪ ಹೊರಿಸಿದಾಗ ಆಗ್ತದೆ. ಅದನ್ನಿಟ್ಟಿನಲ್ಲಿ ಯಾವುದು ಹೆದರಬೇಕಾದ ಕಾರಣನೇ ಇಲ್ಲ. ಅದು ನಮಗೆ ಅರ್ಥ ಆಗಬೇಕಾದ್ರೆ ಆ ಕಾಲದ ಚರಿತ್ರೆ ಓದಬೇಕು. ಇವತ್ತಂಥ ವಾತಾವರಣ ಇಲ್ಲ. ಇವತ್ತು ಇವತ್ತು ವಾದ್ವರಲ್ಲಿ ಅಪ್ರತಿಮ ವಿದ್ವಾಂಸರಿದ್ದಾರೆ, ವಾದ್ದಲ್ಲಿ ಸೋಲಿಸ್ತಾರೆ ಅನ್ನೋ ಕಾರಣ ಯಾತಕ್ಕಿಲ್ಲಾದ್ರೆ ವಿಶ್ವಾಸ ನಮಗೆ ಹೋಗಿಬಿಟ್ಟಿದೆ. ಅದು ಸಮಸ್ಯೆ ಆಗಿರೋದು. ಶಾಸ್ತ್ರಗ್ರಂಥಗಳಿವೆ, ಅದು ಅಡ್ವಾಂಟೇಜ್ ತೊಗೊಳ್ಬೇಕಾದ ಶಕ್ತಿ ನಮಗಿಲ್ಲದೆ ಡೈವರ್ಟ್ ಆಗಿದೆ. ಯಾವ್ಯಾವುದೋ ಕೆಲಸಕ್ಕೆ ನಮ್ಮ ಸಮಯ ವ್ಯರ್ಥ ಆಗ್ತಿರೋದ್ರಿಂದ ಮುಖ್ಯ ಕಾರ್ಯ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಅವರು ಆ ಕಾಲ ಇವತ್ತು ನೋಡಿ ಎಷ್ಟು ಅನುಕೂಲ ಇದೆ ಗೊತ್ತಾ ನಮಗೆ, ಕೂತಲ್ಲಿ ಕೆಲಸ ಮಾಡುವಂಥ ಕೆಲಸ ಇವತ್ತು. ಯಾ ಕಂಪ್ಯೂಟರ್ ಬಂದಮೇಲೆ ಈ ಜಗತ್ತೇ ಕೈಯಲ್ಲಿದ್ದಾಗ ಲೆಕ್ಕ, ಏನು ಕೆಲಸ ಆಗ್ತಾ ಇಲ್ಲ. ಅವ್ರಿಗೆ ಏನೇನೂ ಇಲ್ಲ, ಸಂಚಾರ ಇದು ದೀಪ ಇಲ್ಲ, ಅವ್ಯವಸ್ಥೆ ಮಯ, ದಾರಿ ಸಂಚಾರ ಮಾಡಿ ಯಾವನ್ನು ಯಾರು ಹೊರದಾಕಿದ್ರು ಕೇಳೋರಿಲ್ಲ. ಅವ್ರದೇ ರಾಜ್ಯ, ಏನು ಬೇಕು. ವಿಧರ್ಮೀಯರಂತೂ ಮ್ಯಾಕ್ಸಿಮಮ್ ಅವರು ಸುರಕ್ಷಿತ ಓಡಾಟ ಸಾಧ್ಯ ಇಲ್ಲ, ಇರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ಮಾಡಿದ ಅಡಿಗೆ ಊಟ ಮಾಡ್ತೇವೆ ಅಂತ ಗ್ಯಾರಂಟಿ ಕೊಡೋಕ್ಕೆ ಬರೋದಿಲ್ಲ. ಅಂಥ ಕಾಲದಲ್ಲಿ ವಂಡರ್ಸ್ ಮಾಡಿದ್ದಾರೆ. ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ಆದಿ ಗ್ರಂಥಗಳನ್ನು ಓದಲಿಕ್ಕೆ ಎಷ್ಟು ಪುಣ್ಯ ಮಾಡಿರಬೇಕು, ಓದಲಿಕ್ಕೆ ಜನ್ಮಪೂರ್ತಿ ಇಡಬೇಕು. ಅಂಥ ಗ್ರಂಥನ ಅಂಥ ಕನ್ನಡಿಯಲ್ಲಿ ಬರೆದರು ಅಂದರೆ ಅವ್ರ ಕ್ವಾಲಿಟಿ ಹೇಗಿತ್ತು, ಅವರ ಕಮಿಟ್ಮೆಂಟ್ ಹೇಗಿತ್ತು, ಅದೆಲ್ಲ ತಿಳ್ಕೊಂಡ್ರೆ ನಮಗೆ ಸ್ವಲ್ಪ ಧೈರ್ಯ ಬರ್ತದೆ. ಓ ನಮಗೆ ಕೆಲಸ ಮಾಡಲಿಕ್ಕೆ ಬರುತ್ತೆ, ಸ್ವಲ್ಪ ಆದರೂ ಒಂದು ಧೈರ್ಯ ಬರಬೇಕಾದ್ರೆ ಅವರು ಮಾಡಿದ್ರು ಅಂಬೋದು ಎಷ್ಟು ಮುಖ್ಯನೋ, ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ ಅವ್ರಿಗೆ ಕಥೆ ಓದ್ದಾಗ. ಅಷ್ಟು ಮಾಡಿ ಅಲ್ಲಿ ಎಲ್ಲರೂ ಸೋಲಿಸ್ತಾ ಬಂದರು. ಸೋತವರೆಲ್ಲ ಒಂದು ಮುಗಿತು 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 ಎಲ್ಲರದು ಮುಗಿತು. ಮನೆ ಸೋತವರ ಹೆಡ್ಡು ಬಸವಪ್ಪ ಶಾಸ್ತ್ರಿ ಎಂದು ದೊಡ್ಡ ಇವರು, ಆತ ಬರ್ತಾನೆ ನೋಡ್ತಾನೆ, ನಿಜವಾಗ್ಲೂ ಭಾರಿ ಸಂತೋಷ ಪಡ್ತಾನೆ. ತಾನು ಹೇಳ್ತಾನೆ, ಇನ್ನ ನಾವೆಲ್ಲ ಸೋತಿದ್ದಾಯ್ತು ಅಂತೇಳಿ ನಿತ್ಯ ಪೂಜೆ ಮಾಡ್ತಿದ್ದ ಒಂದು ಸ್ಫಟಿಕದ ಪಚ್ಚ ಲಿಂಗವನ್ನು ವ್ಯಾಸರಾದ್ರೆ ಕಾಣಿಕೆ ಕೊಟ್ಬಿಡ್ತಾನೆ. ತಾನು ಪೂಜೆ ಮಾಡ್ತಿದ್ದ ಅದು ಬಹಳ ಮುಖ್ಯ. ಒಂದು ಕಡೆ ದೇವರು, ಒಂದು ಕಡೆ ವ್ಯಾಲ್ಯೂ ಎರಡಿದೆ ಅದಕ್ಕೆ. ಅದನ್ನು ಕೊಡ್ತಾನೆ ಒಂದು ಬಸವನ ಗಂಟೆ, ಅದನ್ನು ಕೊಟ್ಟು ನಾನು ಸೋತಿ ಅಂತ ಒಪ್ಕೊಂಡ್ಬಿಟ್ಟೆ. ಇವತ್ತಿಗೂ ಮಠದಲ್ಲಿದೆ ವ್ಯಾಸರಾಜ ಮಠದ. ಶಿವರಾತ್ರಿ ದಿವಸ ನೋಡಬಹುದು ನೀವು ಪಚ್ಚಲಿಂಗ, ಇವತ್ತು ನೋಡಬಹುದು. ಗಂಟೆ ಉಪಯೋಗಿಸೋದು ಹಾಗೇನೆ. ಇಷ್ಟರ ಮಟ್ಟಿಗೆ ವ್ಯಾಸರಾಜರ ವಿಜಯ, ಅಷ್ಟು ಜನದ ಮೇಲೆ ವಿಜಯ ಸಾಧಿಸ್ತಾರೆ ಒಬ್ಬರು. ಅದು ಒಂದೇ ಕೆಲಸಕ್ಕೆ ಅವ್ರ ಹೆಸರು ಶಾಶ್ವತ ಆಗಬೇಕು. ಶ್ರೀನಿವಾಸ ದೇವರು ಪೂಜೆ ಮಾಡಿದರು ಅದೊಂದು ರೆಕಾರ್ಡ್, ಆಮೇಲೆ ಇಲ್ಲಿ ಹಿಂದಿ ಮಾಡಿದ್ರು ಇದೊಂದು ರೆಕಾರ್ಡ್, ಸತ್ತವನ್ನು ಬದಿಸಿದ್ರು ರೆಕಾರ್ಡ್. ಅಷ್ಟು ಒಂದೊಂದು ಗ್ರಂಥನೂ ರೆಕಾರ್ಡೇ. ತಾತ್ಪರ್ಯ ಚಂದ್ರಿಕ ಒಂದು ಬರೀದಕ್ಕೆ ಓದಿದರೆ ಭಾರಿ ಪಂಡಿತ, ಓದಿದರೆ ಬರೆದ್ರೆ ಅಲ್ಲ, ಅದನ್ನು ಬರೆದರು. ಆಮೇಲೆ ನ್ಯಾಯಾಮೃತ ಒಂದು ಓದೋದೇ ದೊಡ್ಡ ಸವಾಲು, ಅದು ಪೂರ್ತಿ ಬರೆದವರು. ತರ್ಕತಾಂಡವ ದೊಡ್ಡ ಸವಾಲು, ಅದನ್ನು ಬರೆದವರು. ಜೊತೆಗೆ ಬಂಧಾರ ಮಂಜರಿಗಳೇನು, ಭೇದೋಜ್ಜೀವನ ಏನು, ಗ್ರಂಥಗಳ ರಾಶಿ, ಅದು ಓದಲಿಕ್ಕೆ ನಮ್ಮಿಟ್ಟಲ್ಲಿ ಯಾವಾಗ ಬರೆದ್ರು ಅವರು, ಎಂಥೆಂಥ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ, ಅದಕ್ಕೆ ದೊಡ್ಡ ದೊಡ್ಡ ಟಿಪ್ಪಣಿಕಾರರು ವ್ಯಾಖ್ಯಾನ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ, ವ್ಯಾಸರಾಜರ ಒಂದು ಪ್ರತಿಯೊಂದು ಫೀಲ್ಡಲ್ಲೂ ಅವ್ರು ಏನು ಮಾಡ್ತಿದ್ರು, ಒಂದು ಕ್ವಾಲಿಟಿ ಯಾವುದು, ಎರಡನೇ ಪ್ರತಿಯೊಂದು ನಂಬರ್ ಒನ್ ಆಗಬೇಕು. ಆ ರೀತಿ ಮಾಡ್ತಾ ಇದ್ದೆ. ಅಡಿಗೆಯಲ್ಲಿ ಯಾವ್ದಾದ್ರು ಒಂದು ಚೆನ್ನಾಗಿದ್ದರೆ ಸಾಕೊಂತಿರ್ತಾರೆ, ಎಲ್ಲದೂ ನಂಬರ್ ಒನ್, ಯಾವ್ದು ಬಿಡಲಿಕ್ಕೂ ಮನಸ್ಸು ಬರೋದಿಲ್ಲ ಅಂತ ಮಾಡ್ಬೇಕಾದ್ರೆ ಎಷ್ಟು ಎಕ್ಸ್ಪರ್ಟ್ ಆಗಿರ್ಬೇಕು. ಪ್ರತಿಯೊಂದು ಗ್ರಂಥನ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಆ ಹೊತ್ತಿಗೇನೆ ಅನ್ನೊಂದು ಸಂಕಲ್ಪ ಮಾಡ್ತಾರೆ. ಈ ರೀತಿ ರಾಜಗುರುಗಳು ಒಬ್ಬರಾದರೂ ಬಂದರು ಬಂದರು, ರಾಜರು ಬಂದರು ಬಂದರು, ರಾಜಗುರು ಒಬ್ಬರೇ, ರಾಜರು ಚೇಂಜ್ ಆದರೂ ರಾಜಗುರು ಚೇಂಜ್ ಆಗಲಿಲ್ಲ. ಆರು ತಲೆಮಾರಿಗೆ ಒಬ್ಬರೇ ಗುರುಗಳು, ವ್ಯಾಸರಾಜರು ಒಬ್ಬರೇ. ಆರು ತಲೆಮಾರಿಗೆ ಒಬ್ಬರು ಗುರುಗಳಾಗಿರ್ತಾರೆ ಅಂದರೆ ಅವ್ರು ಎಷ್ಟು ಕಾಂಪಿಟೆನ್ಸ್ ಇತ್ತವ್ರಿಗೆ. ಬೇರೆ ಯಾರು ಅವ್ರನ್ನ ಡಿಸ್ಪ್ಲೇ ಇವರಾಗಿ ಬಿಟ್ಟು ಬರೋವರೆಗೂ ಬಿಡಲಿಕ್ಕಾಗಲಿಲ್ಲ. ಅಲ್ಲೇ ವೃಂದಾವನಸ್ಥರಾದರೆ ಹೊರತು ವ್ಯಾಸರಾಜರು ಮಧ್ಯೆ ಬಿಟ್ಟು ಬರೋ ಪ್ರಸಂಗ ಬರಲೇ ಇಲ್ಲ. ಹೈ ಕಾಂಪಿಟೇ ಹೆವಿ ಕಾಂಪಿಟೇಷನ್ ಇದ್ದ ಜಾಗ. ಆ ಕಾಲದಲ್ಲಿ ವ್ಯಾಸರಾಜರು ಬಿಟ್ಟು ಬರಲಿಲ್ಲ ಅಂತ ಹೇಳಿದರೆ ಅವರು ಯಾವ ಕಾಲಕ್ಕೂ ಬಿಡಲಿಕ್ಕೆ ಅವರು ತಯಾರಾಗಲಿಲ್ಲ ಅಂತ ವರ್ಚಸ್ಸನ್ನು ವ್ಯಾಸರಾಜರು ಹೊಂದಿದ್ದರು. ಆಗಲೇ 1501 ರೌದ್ರ ಸಂವತ್ಸರ, ಆ ಸಂವತ್ಸರದ ವಿಶಿಷ್ಟ ಕೆಲಸವನ್ನು ಮಾಡ್ತಾರೆ. ಒಂದೇ ವರ್ಷದೊಳಗೆ 732 ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆ ಕೆಲಸ ಮಾಡಿಬಿಡ್ತಾರೆ. ಒಂದೇ ವರ್ಷದಲ್ಲಿ 732 ಜೀವನದಲ್ಲಿ ಒಂದು ಮಾಡೋದು ಕಷ್ಟ. ಒಂದು ಮಾಡಿ ಹಬ್ಬ ಎಷ್ಟು ಸುಸ್ತಾಯಿತು, ಇನ್ನು ಇನ್ನೊಂದು ಆಮೇಲೆ ಇನ್ಮೇಲೆ ಮಾಡೋದಿಲ್ಲ ಅಂತ ಸಂಕಲ್ಪ ಬೇರೆ ಮಾಡ್ಕೋತಾರೆ. ಮತ್ತೆ ಕೆಲವು ಕೆಲಸಗಳಿಗೆ ಮೊದಲೇ ಸಂಕಲ್ಪ ಇನ್ಮೇಲೆ ಮಾಡೋದಿಲ್ಲ ಅನ್ನೋದು ದೊಡ್ಡ ಸಂಕಲ್ಪ. ಒಂದೇ ವರ್ಷದಲ್ಲಿ 732 ಯಾವ್ಯಾವ ದಿವಸಕ್ಕೆ ಎರಡು ಮಾಡಬೇಕು, ಅವರು ದಿವಸಕ್ಕೆ ಎರಡು ಪ್ರತಿಷ್ಠಾಪನೆ ಆಗಬೇಕಲ್ಲ. ಎಷ್ಟು ಕಷ್ಟ ಅದು, ಎಷ್ಟು ಮ್ಯಾನೇಜ್ಮೆಂಟ್ ಬೇಕು, ಅಲ್ಲಿ ಶಿಲ್ಪಿಗಳು ಬೇಕು, ಶಿಲೆಗಳು ಬೇಕು, ಮಾಡೋರು ಬೇಕು, ಪ್ರತಿ ವ್ಯವಸ್ಥೆ ಆಗಬೇಕು, ಮಂತ್ರಗಳು ಬೇಕು, ಅಷ್ಟೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಎಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇತ್ತು ಅದರ ವ್ಯಾಸರಾಜರಿಗೆ. ಅದೆಲ್ಲ ನೋಡೋದಕ್ಕೂ ಅವನು ಓದಬೇಕು. ಪೆನುಗುಂಡಿಯ ರಾಜ ಅವರಿಗೆ ದಾಸಾನದ ಬಸವ ಅದು ವಿಜಯನಗರದ ಅಧೀನದಲ್ಲಿದ್ದಾಗ ಬೇಕಾದಷ್ಟು ಸನ್ಮಾನ ಮಾಡಿದ್ರು. ಅಲ್ಲೊಂದೇ ಸುಮಾರು 300 ಸುತ್ತಮುತ್ತ ಅಲ್ಲೇ ಮಾಡಿದ್ರಂತೆ 300 ಪ್ರಾಣದೇವರನ್ನು. ಮತ್ತು ಎಲ್ಲಾದರೂ ಕೂಡ ಪ್ರಾಣದೇವರ ಗುಣ ಇದೆ ಅಂದರೆ ವ್ಯಾಸರಾಜ ಪ್ರತಿಷ್ಠಾಪನೆ ಅಂತ ಹೇಳಿಬಿಡ್ತಾರೆ ಸಾಮಾನ್ಯ. ವ್ಯಾಸರಾಜ ಹೌದೋ ಅಲ್ಲೋ, ಇಷ್ಟು ಮಟ್ಟಿಗೆ ಅಭ್ಯಾಸ ಆಗಿದೆ, ಗೋತ್ರ ಗೊತ್ತಿಲ್ಲದ್ರೆ ಹ್ಯಾ ಕಾಶ್ಯಪ ಗೋತ್ರ ಅಂದ್ಬಿಡ್ತಾರೋ, ಪ್ರಾಣದೇವರು ಯಾರು ಪ್ರತಿಷ್ಠಾಪನೆ ಗೊತ್ತಾಗದ್ರೆ ವ್ಯಾಸರಾಜ ಪ್ರತಿಷ್ಠಾಪನೆ ಅಂತ ಹೇಳಿಬಿಡೋದು. ಅದರಿಂದ ಭಾರಿ ಸಿದ್ಧಿ ಬೇರೆ. ಮತ್ತು ಇನ್ನೊಂದು ಕೆಲಸ ಮಾಡಿದ್ರು, ಬರೀ ಪ್ರತಿಷ್ಠಾಪನೆ ಮಾಡಿದ್ದಷ್ಟೇ ಅಲ್ಲ, ಒಂದು ಅಗ್ರಹಾರ ಮಾಡ್ತಾ ಇದ್ದಾರೆ. ಒಂದು ಅಗ್ರಹಾರ ಮಾಡಿ ವಿದ್ವಾಂಸರಿಗೆ ಒಂದು ಕೇಂದ್ರ ಪಾಠ ಪ್ರಯತ್ನ ನಡ್ಕೊಂಡಿರ್ಬೇಕು, ದೇವಸ್ಥಾನದ ಪರ್ಪಸ್ ಅದು. ಇನ್ನೊಂದು ಕೆಲಸ ಮಾಡ್ತಿದ್ರು, ಊರಿನ ಜನಗಳಿಗೆಲ್ಲ ಸೀರೆ ಶೂದ್ರ ಜನಗಳಿಗೆ ಪೂಜೆ ಮಾಡೋ ಅವಕಾಶ ಕಲ್ಪಿಸಿಬಿಟ್ರು. ನೋಡಿ, ದೇವ್ರ ಪೂಜೆಗೆ ಅವಕಾಶ ಕೊಡಲಿಲ್ಲ, ಮಡಿ ಜಾಸ್ತಿ ಬೇಕು, ಹನುಮಂತೇವ್ರ ಪೂಜೆ ಮಾಡೋಕ್ಕೆ ಬಿಟ್ಬಿಟ್ರೆ ಎಲ್ಲರೂ. ನಿತ್ಯ ಹನುಮಂತೇವ್ರ ಪೂಜೆ, ಉತ್ಸವಗಳ ಕಾಲಕ್ಕೆ ಮಾತ್ರ ಬ್ರಾಹ್ಮಣರ ಪೂಜೆ, ಉಳಿದಂತೆ ಯಾವುದೋ ಪೂಜೆ ಮಾಡ್ಬೋದು, ಇವರು ನಿತ್ಯ ಪೂಜೆ ಮಾಡ್ಬೋದು. ಈ ರೀತಿ ಮಾಡಿದ್ರಿಂದ ಧರ್ಮ ಎಲ್ಲರಿಗೂ ಮುಟ್ಲಕ್ಕೆ ಅನುಕೂಲ ಆಯಿತು. ಆಚಾರ ಗ್ರಂಥ ಓದಬೇಕಾದ್ರೆ ಅವನು ಬ್ರಾಹ್ಮಣನಾಗಿ ಉಪನೀತನಾಗಿ ಕಾಂಪಿಟೆನ್ಸ್ ಇರಬೇಕು. ಅವರ ಹನುಮಂತ ರೂಪ ಮುಟ್ಟಬೇಕಾದ್ರೆ ಯಾರು ಬೇಕಾದ್ರಾಗ್ಬೋದು. ಅದು ಮಧ್ವಶಾಸ್ತ್ರ ಎರಡು ರೀತಿ ಪ್ರಸಾರ ಮಾಡಿದರು, ಹನುಮಂತ ರೂಪದ ಮಹಿಮೆನೂ ಪ್ರಸಾರ ಮಾಡಿ ವಾಯುಜೀವತ್ವ ಅಂತ ಹೇಳಿದರು. ಆ ಗ್ರಂಥ ಪಾಠ ಹೇಳಿ ವಾಯುಜೀವತ್ವ ಅಂತ ಹೇಳಿದರು, ಅಂದರೆ ಫಾರ್ ಆಲ್. ಇದು ವ್ಯಾಸರಾಜರ ದೊಡ್ಡ ಒಂದು ಸಾಧನೆ. ಅದರ ಜೊತೆಗೆ ಕನ್ನಡದಲ್ಲೇ ದೇವರಾಮ ವಿರಕ್ಷಿತ ಮಾಡಿ ಎಷ್ಟು ಕೆಲಸಗಳು, ಬರೀ ಕನ್ನಡದಲ್ಲೇ ದೇವರಾಮ ಒಂದು ಬರೆದಿದ್ರು ಗ್ರೇಟ್ ಆಗ್ತಿದ್ರು. ಪುರಂದರದಾಸರ ಅದೊಂದೇ ಕೆಲಸ ಮಾಡಿದ್ದಕ್ಕೆ ಒಂದು ಕರ್ನಾಟಕ ಸಂಗೀತ ಪಿತಾಮಹ, ದಾಸರೆಂದರೆ ಪುರಂದರ ದಾಸರಯ್ಯ. ಅದೊಂದಕ್ಕೆ ಎಲ್ಲ ಮಾಡಿದವರಲ್ಲ ವ್ಯಾಸರಾಜರು, ಎಷ್ಟು ಹಿರಿಮೆ ಇರಬೇಕು. ಕನಕದಾಸರು ಒಂದೊಂದು ಮಾಡಿದರು, ಇವರೊಬ್ಬರೇ ಅಷ್ಟು ಕೆಲಸ ಮಾಡ್ತಾ ಆ ಹಾಡುಗಳನ್ನು ತಾವೇ ಬರೋದು. ಆ ಮುಂಚೆ ಹರಿದಾಸರು ಇದ್ದರು, ಅದರ ವ್ಯವಸ್ಥೆ ಅಂತ ಇರಲಿಲ್ಲ. ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮತ್ತೆ ವ್ಯಾಸರಾಜನ ಪುರಂದರದಾಸರನ್ನು ಪ್ರಥಮಾಧ್ಯಕ್ಷರನ್ನಾಗಿ ಮಾಡಿ ದಾಸಕೂಟ ಅಂತ ವ್ಯವಸ್ಥೆ ಮಾಡಿ ಆ ಕೂಟದಲ್ಲಿ ಮುಂದೆ ಹೇಗೆ ಮುಂದುವರಿಬೇಕು ಎಲ್ಲ ತಿಳಿಸಿ ಒಂದು ಹೊಸ ರೂಪ ಕೊಟ್ಟಿದ್ದು ವ್ಯಾಸರಾಜ. ಶ್ರೀಪಾದರಾಜರ ರಂಗಬಿಠಲ ಅಂಕಿತದಿಂದ ಬರೆದಿದ್ದರು, ಇವರು ಕೃಷ್ಣ ಅಂಕಿತದಿಂದ ಇವರು ಬರೆದರು. ಮುಂದೆ ಬರೀ ಅದೇ ಕಾಲಕ್ಕೆ ವಾದ್ಯರಾಜರು ಬಂದಿದ್ದರು, ಅವರ ಹತ್ರ ವಾದ್ಯರಾಜರು ಕೂಡ ಐವರ ಅಂಕಿ ಅವರು ಬರೆದರು. ಮುಂದೆ ಎಲ್ಲ ಪುರಂದರದಾಸರು ಕನಕದಾಸರಿಂದಾಗಿ ಹರಿದಾಸ ಸಾಹಿತ್ಯ ವ್ಯಾಪಕವಾಗಿ ಬೆಳೀಲಿಕ್ಕೆ ಕಾರಣವಾಗಿದ್ದಕ್ಕೆ ಇವರದೇ ಸ್ಫೂರ್ತಿ ಅಂತ. ಇದನ್ನೆಲ್ಲ ಅವರಿವರಲ್ಲ, ಪುರಂದರದಾಸರೇ ಹೇಳ್ತಾರೆ. ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಒಬ್ಬೊಬ್ಬರು ಮಾಡಲಿಕ್ಕೆ ಒಂದು ಕಲೆಕ್ಟಿವ್ ಆಗಿ ಮಾಡಲಿಕ್ಕಾಗದ ಕೆಲಸನ ಸಿಂಗಲರಲ್ಲಿ ಮಾಡಿದರು ಅಂದರೆ ಎಷ್ಟು ಗ್ರೇಟ್ ಅದು, ಬರೀ ಸಿಂಗಲ್ ಹ್ಯಾಂಡೆಡ್. ಅದೇ ಕಾಲಕ್ಕೆ ಪಾಠ ಬೇರೆ ಹೇಳ್ತಿದ್ದಾರೆ, ಮತ್ತೆ ಜೊತೆಗೆ ಪಾಠ, ಬರೀ ಪಾಠ ಹೇಳಿದರು ಸಾಕು ಎಂಥದ್ದವರಿಗೆ. ವಿಜಯೇಂದ್ರರು, ವಾದಿರಾಜಸ್ವಾಮಿಗಳು ಒಬ್ಬೊಬ್ಬರು ಸಾಕು, ಸಾವಿರಾರು ಜನದ ವ್ಯಾಲ್ಯೂ ಒಬ್ಬೊಬ್ಬರಿಗಿತ್ತು, ಅಂಥವರಿಗೂ ಪಾಠ. ಕೇಶವಾದಿ 24 ಸನ್ಯಾಸಿಗಳಿದ್ದರಂಥವ್ರಿ ಕೇಶವಾದಿಗಳು. ಮೊನ್ನೆ ಒಬ್ಬರು ಯಾರೋ ಹೇಳಿದರು ಇಲ್ಲಿ ಎಲ್ಲ ನಾಮಕಲ್ಲ ಹೋದಾಗ ಮೊದಲೇ ಅವರು ಕೇಶವ ತೀರ್ಥ ವೃಂದಾವನ ಇದೆ ಅಂತ. ನಾರಾಯಣ ತೀರ್ಥರು ಶಿಷ್ಯರಾಗಿದ್ದರು, ಕೂಡಲಿ ಮಠ ಸ್ವಾಮಿಗಳಾದರು ಆಮೇಲೆ ಅವರು. ಅವರೊಬ್ಬರು ಕೇಶವ, ನಾರಾಯಣ, ಮಾಧವ ಎಲ್ಲ ಹೆಸರಿನ ಶಿಷ್ಯರು ಅವರಿಗಿದ್ದರು. ಯತಿಗಳು ಆಸ್ತವ ಶಿಷ್ಯರಿರೋದೊಂದು, ಅವರು ವಿದ್ವಾಂಸರು ಮಾಡಿದ್ದೆರಣ್ಯದ ಎಲ್ಲ ವಿದ್ವಾಂಸರು ವಿಧ್ವಂಸಕ ಕೃತ್ಯ ಮಾಡೋದನ್ನು ಸಿಗ್ತಾರೆ ಸಾಮಾನ್ಯ. ಒಳ್ಳೆ ವಿದ್ವಾಂಸರಾಗಿ ಪರಿವರ್ತಿತರಾಗಬೇಕು. ವಾದಿರಾದಿರಿ ಪಾಠ ಹೇಳಬೇಕು ಅಂದರೆ ಯಾವ ಕೆವಲೆಯವರು ಇರಬೇಕು ಅವ್ರಿಗೆ. ವಿಜೇಂದ್ರ ಪಾಂಡ್ ಅವ್ರು ಎಂಥವ್ರು ಗೊತ್ತಾ, ವಿಜೇಂದ್ರ ಸ್ವಾಮಿಗಳು ಚತುರಸಿಕ ಶತ ಗ್ರಂಥ ರತ್ನ ಪ್ರಣೀತ ಅಂತ ಹೆಸರವರಿಗೆ. 104 ಗ್ರಂಥ ಬರೆದವರಲ್ಲ, 104 ಗ್ರಂಥ ರತ್ನ ಬರೆದವರು ಅಂತ ಹೆಸರವರು. ಅಂಥವ್ರಿಗೆ ಪಾಠ ಹೇಳಬೇಕು ಅಂದರೆ ಅದೇ ನಾವು ಹುಟ್ಟಕ್ಕೂ ಇವರೇ ಕಾರಣ. ಮಂತ್ರಾಷ್ಟ್ರ ಕೊಟ್ಟಿದ್ದಕ್ಕೆ ಸನ್ಯಾಸ ಕೊಡಿಸಿದ್ದಿವರೇ, ಅವ್ರಿಗೆ ಪಾಠ ಹೇಳಿದ್ದಿವರೇ, ಮತ್ತು ರಾಯರ ಮಠಕ್ಕೆ ಪೀಠಾಧೀಶರಾಗಿ ಹೋಗಿದ್ದು ಇವರಿಂದಾನೆ. ಮತ್ತೆ ಇಷ್ಟೆಲ್ಲ ಒಂದೊಂದು ಹೇಳ್ತಾರೆ. ಸುರೇಂದ್ರರು ಭಿಕ್ಷು ಪುತ್ರ ಭಿಕ್ಷವ ಬೇಡೆ, ವಿಜೇಂದ್ರನು ಇಟ್ಟು ಮಠವನ್ನು ಉದ್ಧರಿಸಿದ ಕಾರಣ ಈಸುಮುನಿಗಳಿದ್ದೇನು ಮಾಡಿದರು. ತಯಾರು ಮಾಡಿ ಇವತ್ತು ಮುಂದಿನ ರಾಘವೇಂದ್ರ ಮಠ ಅಂತ ಹೆಸರು ಬಂದಿದ್ದು ಆಮೇಲೆ. ಬಟ್ ಆ ಮಠಕ್ಕೆ ಕಾಣಿಕೆ ಕೊಟ್ಟು ವಿಜೇಂದ್ರ ಸ್ವಾಮಿಗಳನ್ನು ವಿಷ್ಣು ತೀರ್ಥವ್ರದ ಮೊದಲ ಹೆಸರು ಅವರಿಗೆ ವಿಜೇಂದ್ರ ತೀರ್ಥನಾಗಿ ಮಠಕ್ಕೆ ಬರ್ತಾರೆ. ಅಂದರೆ ಒಂದೊಂದು ಕಡೆ ತಯಾರು ಮಾಡಿದ್ರು, ಇನ್ನೊಂದು ಕಡೆ ಅವ್ರು ಕೊಟ್ಟಿದ್ದು ಇನ್ನೊಬ್ಬರಿಗೆ, ಅದು ಇನ್ನೂ ಭಾರಿ ಕಷ್ಟ. ಯಾರು ಸ್ಪೆಷಲ್ ಆಗಿ ತಯಾರು ಮಾಡ್ತಾರೋ ಅವ್ರನ್ನ ಕೊಡೋದಿಲ್ಲ, ಬೇಕಾದ್ರೆ ಯೂಸ್ಲೆಸ್ ಇದ್ರನ್ನ ಕೊಟ್ಟುಬಿಡ್ತಾರೆ. ಅವ್ರನ್ನ ಕೇಳಿದ್ರೆ ಆಯಿತು, ಎಷ್ಟು ಬ್ರಾಡ್ ಔಟ್ಲುಕ್ ಇತ್ತು ಅಂದರೆ ಅವ್ರು ಏನೇ ಸಾಧನೆ ಮಾಡಿದ್ರು ನಮ್ಮ ಮತಕ್ಕೆ ಬರೋದು, ಮತಕ್ಕೆ ಸಾಧನೆ ಆಯಿತು. ಎರಡನೇದು ನಮ್ಮ ಶಿಷ್ಯರಾಗೇ ಮಾಡ್ತಾರೆ, ಅದು ಆಸೆ ಇಲ್ಲ ಅದರೊಳಗೆ. ಎಷ್ಟು ಯೋಚನೆ ಮಾಡಲಿಕ್ಕೆ ಬರ್ತಿದ್ದಾನೆ, ಯೋಚನೆ ಮಾಡೋದಿಲ್ಲ. ಆದರೆ ನಮಗಾಗಲಿ ಹೋಗ್ಬಿಡ್ಲಿಲ್ಲ ಅಂತ ಹೇಳ್ತಾರೆ ಹೊರತು ಕೆಲಸ ಆಗಲಿ ಅಂತ ಹೇಳೋದಿಲ್ಲ. ಅದಕ್ಕೆಲ್ಲ ವಿಷನ್ ಜಾಸ್ತಿ ಇರಬೇಕು. ಆದರೆ ವ್ಯಾಸರಾದರೆ ಸರಿ, ಟೆಕ್ಸ್ಟ್ ಬುಕ್ ಆಗಿಬಿಟ್ರೆ ಮನುಷ್ಯ ಎಷ್ಟು ಸಾಧನೆ ಮಾಡೋಕ್ಕೆ ಬರುತ್ತೆ ಗೊತ್ತಾಗುತ್ತೆ. ಮುಂದೆ ಒಂದು ಕಾಲ ಬರುತ್ತೆ, ಇನ್ನೊಂದು ಸಾವಿರಾರು ವರ್ಷ ಆದಮೇಲೆ ವ್ಯಾಸರಾದರೆ ಒಬ್ಬರು ಇರಲಿಲ್ಲ, ಇಷ್ಟು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಐದಾರು ವ್ಯಾಸರಾದ್ರಿಂದ ಕಾಣಿಸ್ತದೆ, ಒಬ್ಬರು ಒಂದು ಕೆಲಸ ಮಾಡಿರಬೇಕು ಅಂತ ಊಹೆ ಮಾಡ್ತಾನೆ. ಯಾಕಂದ್ರೆ ನಮ್ಗೆ ಮಾಡೋಕ್ಕಾಗೋದಿಲ್ವಲ್ಲ. ಎವರೆಸ್ಟ್ನ ಒಬ್ಬರೇ ಹತ್ತಲಿಲ್ಲ, ಸ್ವಲ್ಪ ಬ್ಯಾಚ್ ಬೈ ಬ್ಯಾಚ್ ಹತ್ತಿರೋದು ಹೇಗೋ ಹಾಗೆ. ಒಬ್ಬನೇ ಹತ್ತಲಿಲ್ಲ, ಐದಾರು ಕಿಲೋಮೀಟರ್ ನೀವು ಐದಾರು ಕಿಲೋಮೀಟ್ರ್ ಹೋದ ಅಂದರೆ ಹೇಗೆ ಹುಚ್ಚುತ್ತಾನೋ ಹಾಗೆ. ಒಬ್ಬ ವ್ಯಾಸರಾದರಿಂದ ಅದು ಇದು ಮಧ್ವ ಸಿದ್ಧಾಂತದ ಹಿರಿಮೆ ಎಷ್ಟೊಂದು ಉಪಯೋಗ ಮಾಡ್ಕೊಳ್ಳೋಕ್ಕೆ ಬರೋರಿಗೆ ಗೊತ್ತಾಗುತ್ತೆ. ಇರಂತೆ ಒಂದೇ ಬ್ಯಾಟಿಂದ ಹೊಡೆದು ಔಟ್ ಆಗ್ಲಿಕ್ಕೂ ಬರ್ತದೆ, ಸಿಕ್ಸರ್ ಹೊಡೆದು ಗೆಲ್ಲಕ್ಕೂ ಬರ್ತದೆ. ಆ ಬ್ಯಾಟಿನ ಶಕ್ತಿ ಉಪಯೋಗಿಸಿದ ಶಕ್ತಿ ಹೇಗೆ ಡಿಪೆಂಡ್ ಆಗ್ತದೋ, ಮಧ್ವ ಸಿದ್ಧಾಂತ ಯಾರ ಕೈಯಲ್ಲಿ ಸಿಗ್ತದೆ ಅನ್ನೋದ್ರ ಮೇಲೆ ಏನು ರಿಸಲ್ಟ್ ಬರ್ತದೆ ಗೊತ್ತಾಗ್ತದೆ. ಈಗ ನಮಗೆ ವ್ಯಾಸರಾಜರಂಥವ್ರು ನೋಡಿದಾಗ ಮಧ್ವ ಸಿದ್ಧಾಂತದ ಪ್ರಾಕ್ಟಿಕಲ್ ಗ್ರೇಟ್ನೆಸ್ ಸೆಟ್ ಅಂತ ತಿಳಿತಾರೆ. ಅಷ್ಟು ಮಾಡಿ ಪ್ರಾಣದೇವರ ಪ್ರತಿಷ್ಠಾಪನೆ ಆಯಿತು, ಅದೊಂದೇ ರೆಕಾರ್ಡ್. ಮತ್ತೆ ಇನ್ಯಾರೂ ಅಷ್ಟು ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿಲ್ಲ, ಅವರೊಬ್ಬರದೇ. ಆ ರೆಕಾರ್ಡ್ ಅವರದೇ, ತಾತ್ಪರ್ಯ ಚಂದ್ರಿಕಾಚಾರ್ಯ ಅವರದೇ, ಶ್ರೀನಿವಾಸನ ಪೂಜೆ ಮಾಡಿದ್ದು ಅವರೇ, ವಿಜೇಂದ್ರ ವ್ಯಾಸರ ವಾದಿರಾಜರ ಪಾಠ ಹೇಳಿದ್ದು ಅವರೇ. ಮತ್ತೆ ಅದೇ ಕಾಲಕ್ಕೆ ವ್ಯಾಪಕವಾದ ಸಂಚಾರ, ಮಧ್ಯ ಮಧ್ಯೆ ಬಿಡು, ರಾಜಗುರುಗಳಾಗಿದ್ದ ಮಧ್ಯ ಮಧ್ಯೆ ಬಿಡು ಸಂಚಾರ ಮಾಡ್ತಾ ಹೋಗ್ತಾ ಇದ್ದು. ಒಂದೇ ಕಡೆ ಇರಾಗಿಲ್ಲ ಯತಿಗಳು, ಇನ್ನೂ ಗೊತ್ತಿಲ್ಲ. ಅಲ್ಲಿ ವಿಶ್ವವಿದ್ಯಾನಿಲಯ ಒಂದು ಮಾಡ್ತಾರೆ ಅದರಲ್ಲಿ. ಆ ಕಾಲಕ್ಕೆ ಕೃಷ್ಣದೇವರಾಜ ಬರ್ತಾರೆ, ಒಬ್ಬರಿಗಿಂತ ಒಬ್ಬರು ತಯಾರಾಗ್ತಾ ಬರ್ತಾರೆ ರಾಜ. ಇನ್ನೂ ತುಂಬ ಕಥೆ ಹೇಳಿದಾಗ ಹೊರಟ್ರೆ ಕೃಷ್ಣದೇವರಾಜನಿಗೆ ಕಣ್ಣು ಹೋಗಿ ಪ್ರಾಣ ಹೋಗ ಅವಶ್ಯಕ ಇದು ಅಪಾಯ ಇತ್ತು. ಆಗ ಮಂತ್ರಿ ತಿಮ್ಮರಸು ಇವರು ಗೈಡೆನ್ಸ್ ತೊಗೊಂಡಿದ್ದಕ್ಕೆ ಕೃಷ್ಣದೇವರ ಮುಚ್ಚಿಟ್ರು ಒಂದು ಕಡೆಗೆ. ರಾಜ ಸಾಯವರೆಗೂ ಹೊರಗೆ ಬರಲಿಲ್ಲ, ಸತ್ಮೇಲೆ ಹೊರಗೆ ತಂದು ಮಾಡಿದ ವ್ಯಾಸರಾದರೆ ಹೇಳಿಕೊಟ್ರು ಅಂತ ಹೇಳ್ತಾರೆ. ಅದು ಕೃಷ್ಣದೇವರ ಸೇವೆ ಮಾಡಿದ್ದು ವ್ಯಾಸರಾಜರು. ಅದರ ಫಲ ಕೃಷ್ಣದೇವರು ದೊಡ್ಡ ಚಕ್ರವರ್ತಿ ಆಗಿಬಿಡ್ತಾರೆ. ಎಷ್ಟು ಕಡೆ ರೋಲ್ ಇದೆ ಅವರು. ತಿಮ್ಮರಸು ಕೃಷ್ಣದೇವರಾಜನ ಮಾರ್ಗದರ್ಶನ ಮಾಡಿದ ಒಂದಕ್ಕೆ ಅತಿಗೆ ಮಹಾಮಂತ್ರಿ ತಿಮ್ಮರಸು ಅಂತ ಒಂದೇ ಕೆಲಸ ಮಾಡಿದ್ದಕ್ಕೆ. ವ್ಯಾಸರಾಜರು ಹಿಂದಿದ್ದ ಬ್ರೈನ್ ವ್ಯಾಸರಾಜರು. ಆತನ ಉದ್ಧಾರ ಮಾಡಿ ಕೃಷ್ಣದೇವರಾಜನ ಪೀಠಕ್ಕೆ ತರ್ತಾರೆ. ಕೃಷ್ಣದೇವರಾಜ ಅದನ್ನು ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾನೆ ಶಾಸನಗಳಲ್ಲಿ. ಇದೆಲ್ಲ ನಮ್ಮ ಗುರುಗಳು ವ್ಯಾಸರಾಜರ ಪಾಲು ಅಂತ ಬರೀತಾರೆ ಶಾಸನದಲ್ಲಿ. ನನ್ನ ಗುರುಗಳು ವ್ಯಾಸರಾಜರ ಪಾಲು ಅಂತ ಕೃಷ್ಣದೇವರಾಜ ಅಂತ ಹೇಳಿದರೆ ದಕ್ಷಿಣ ಭಾರತದಲ್ಲಿ ಅಂಥ ಮತ್ತೊಬ್ಬ ರಾಜ ಆಗಲಿಲ್ಲ. ಯುನಿಕ್ ಆಗಿದ್ದು ಕೃಷ್ಣದೇವರಾಜ. ಅಂಥ ಸಿದ್ಧಿ ಬರಲಿಕ್ಕೆ ಏನು ಕಾರಣ? ವ್ಯಾಸರಾಜರ ದೊಡ್ಡ ಮಾರ್ಗದರ್ಶನದಲ್ಲಿ ಯುದ್ಧಗಳನ್ನು ಗೆಲ್ತಾನೆ. ವ್ಯಾಸರಾಜ ಯುದ್ಧ ಮಾಡಿದವರಲ್ಲ, ಯುದ್ಧಗೆಲ್ಲ ಉಪಾಯ ಹೇಳ್ಕೊಟ್ಟವರು. ಒಂದಿದ್ದರೂ ಕೃಷ್ಣದೇವರ ಸೋಲೋದೇ ಇಲ್ಲ, ಅಂಥ ಯಶಸ್ಸು ಬಂತು. ಆತ ಎಂದು ಆತನಿಗೆ ದುಃಖ ಬಂತು, ವ್ಯಾಸರಾಜ ಊರಲ್ಲಿರಲಿಲ್ಲ. ಆ ಕಾಲಕ್ಕೆ ಆತ ಮಿಸ್ಗೈಡ್ ಆಗಿಬಿಟ್ಟ ಅಷ್ಟು ಬೇರೆಯವರಿಗೆ. ವ್ಯಾಸರಾದರು ಇರೋವರೆಗೂ ಆತನ ಏನು ಮಾಡೋಕ್ಕಾಗಲಿಲ್ಲ. ಅಷ್ಟು ಶಕ್ತಿ ವ್ಯಾಸರಾದರು ಅನುಗ್ರಹ ಮಾಡಿದ್ರು. ಅಷ್ಟು ಎಷ್ಟು ಭಕ್ತಿ ಇತ್ತಂತ ಕೃಷ್ಣದೇವರಾಜನಿಗೆ. ಪ್ರತಿ ದಿವಸ ಮೂರು ಹೊತ್ತು ಸಂಧ್ಯಾಕಾಲದಲ್ಲಿ ಬಂದು ಸಾಷ್ಟಾಗ ನಮಸ್ಕಾರ ಹೋಗಿ ಅಷ್ಟೇ, ಇವರು ನೋಡೋಕ್ಕೋಸ್ಕರ ಬರ್ತಿದ್ದಂತ ಅಷ್ಟೇ. ಇವರು ದರ್ಶನ ಮಾಡಿದರೆ ಅಷ್ಟು ಪುಣ್ಯ, ವ್ಯಾಸರಾಜ ನೋಡೋದೇ ಅಷ್ಟು ಪುಣ್ಯ. ಅಂಥ ಒಂದು ಸಿದ್ಧಿ ಅವರು ಪಡ್ಕೊಂಡಿದ್ರು. ಆ ರೀತಿ ಮುಂದೆ ರಾಜರೆಲ್ಲ ಹೊರಟರು, ಕೃಷ್ಣದೇವರಾಜ ರಾಜನಾಗಿ ಬಂದ. ಆ ಕಾಲಕ್ಕೇ ವ್ಯಾಸರಾಜರಿಂದ ಆರಾಧಿತರಾದ ಶ್ರೀನಿವಾಸ ಅನ್ನೋ ಭಾವನೆಯಿಂದ ಇವತ್ತಿಗೂ ತಿರುಪತಿಗೆ ಅತಿ ಹೆಚ್ಚು ದಾನ ಕೊಟ್ಟ ನಂಬರ್ ಒನ್ ಅಂದರೆ ಕೃಷ್ಣದೇವರಾಜ. ಆತನ ವಿಗ್ರಹನ ಇಟ್ಟಿದ್ದಾರೆ ಮುಂದೆ. ಇಬ್ಬರು ಪತ್ನಿಯರು ಕೃಷ್ಣ ಕಂಚಿನ ವಿಗ್ರಹ ಇವತ್ತಿಗೂ ಇದೆ, ದೊಡ್ಡ ವಿಗ್ರಹ ಇದೆ. ಅಷ್ಟು ದಾನ ಇನ್ನು ಯಾರೂ ಕೊಟ್ಟಿಲ್ವಂತೆ. ಮತ್ತೆ ದಾನ ಕೊಟ್ಟಿದ್ದು ಮ್ಯಾಕ್ಸಿಮಮ್ ಇನ್ಸ್ಕ್ರಿಪ್ಷನ್ ಸಿಗೋದು ಕೃಷ್ಣದೇವರಾಜನಿಂದ. ಅಲ್ಲಿ ವಿಜಯನಗರಸ ಹೆಚ್ಚು ಕೊಟ್ಟಿದ್ದಾರೆ, ಕೃಷ್ಣದೇವರಾಜ ಅದರಲ್ಲೂ ಹೆಚ್ಚು ಕೊಟ್ಟವರು. ಇದಕ್ಕೆಲ್ಲ ವ್ಯಾಸರಾಜರ ಸ್ಫೂರ್ತಿ ಕಾರಣ ಆಯಿತು. ಅಂದರೆ ಅಷ್ಟು ದಾನವನ್ನು ಮಾಡಿಸಿದರು. ಇಷ್ಟೆಲ್ಲ ಮಾಡ್ತಾ ಬಂದು ಗ್ರಂಥರಚನೆ ಆಯಿತು, ವಾದಿಕ ಜಯ ಆಯಿತು, ದೊಡ್ಡ ವಿಶ್ವವಿದ್ಯಾನಿಲಯ ವಿಶ್ವಪಾವನ ಮಠ ಅಂತ ಹೇಳಿದ್ರು. ವಿಶ್ವಪಾವನ ಮಠ 10,000 ಗೊತ್ತಾಯ್ತಾ, ಪಿ ಜಿ ಕ್ಲಾಸ್ನವರಿದ್ದಾರೆ 10,000. ಇವತ್ತು ಯಾವ ಯೂನಿವರ್ಸಿಟಿಗಳು 10,000 ಸಿಗೋದಿಲ್ಲ, 10,000 ಯೂನಿವರ್ಸಿಟಿ ಸಿಗೋದಿಲ್ಲ ನಿಮಗೆ. ಸಿಕ್ಕರೆ ಎಲ್ಲ ಇರ್ತೀವಿ, 3rd class ಸ್ಟೂಡೆಂಟ್ಸ್ ಇರ್ತಾರೆ. ಆ ಥರ ಅಂಥ ವಿದ್ಯಾರ್ಥಿಗಳಿರೋದನ್ನು ಅಂಥ ದೊಡ್ಡ ವಿಶ್ವವಿದ್ಯಾನಿಲಯ ಅದನ್ನೆಲ್ಲ ಹೇಳ್ತಾರೆ. ವ್ಯಾಸರಾಜರು ವೇಣಿಯಲ್ಲಿ ಬರ್ತಿದ್ದರೆ ರಾಜ ನಡ್ಕೊಂಡು ಹೋಗ್ತಿದ್ದ ಪಕ್ಕದಲ್ಲಿ, ಕೃಷ್ಣದೇವರಾಜರ ನೆಡೆಗೆ ಇವರು ಆ ವೇಣಿಯೊಳಗೆ. ಅಂಥ ರಾಜನಿಂದ ವರ್ಚಸ್ಸು ಆಗಬೇಕಾದ್ರೆ ವ್ಯಾಸರಾಜರ ತಪಶಕ್ತಿಯಿಂದ ಹಿಡಿದು ಎಲ್ಲದರಲ್ಲೂ ಭಾರಿ ಗ್ರೇಟ್ ಆಗಿದ್ದರು. ಅದನ್ನೆಲ್ಲ ಮಾಡಿಕೊಂಡು ಕಟ್ವಾಸ ಮಾಡ್ತಿದ್ದಾಗಲೇ ದೊಡ್ಡ ಆಪತ್ತು ಬಂತು. ಲೋಕವಿಖ್ಯಾತ ಕಥೆ ಅದು, ಕುಹುಯೋಗ ಬಂತು ಕೃಷ್ಣದೇವರಾಜನೇ. ಆ ಕಾಲಕ್ಕೆ ಹೇಳ್ಕೊತಾನೆ, ಅದು ಪಡೆಯೋದು ಇವ್ರನ್ನ ಮಾತ್ರ. ಯಾರು ಸಿಂಹಾಸನ ಕೂತಿರ್ತಾರೋ ರಾಜರಾಗಿರ್ತಾರೋ ಅವರಿಗೆ ಅಪಾಯ, ಬೇರೆಯವರಿಗಿಲ್ಲ. ಯಾರು ತಯಾರಿಲ್ಲ, ಬೇರೆ ಹೊತ್ತೆ ತೊಗೊಳಕ್ಕೆ ಶುರು ಮಾಡ್ತಾರೆ. ಬ್ರೇಕ್ ಇಲ್ಲ ಅಂದರೆ ಯಾರು ಕೊಡೋದಿಲ್ವಲ್ಲ ಆ ಥರ ಆಗುತ್ತೆ. ಎಂಥ ಸೂಪರ್ಡಿಲ್ಲ ಸ್ಪರ್ ಬ್ರೇಕಿಲ್ಲ ಅಂದರೆ ಎಲ್ಲ ಹಾರಿಬಿಡ್ತಾರೆ, ಕೆಳಗೆ ಯಾರು ಕೊಡೋದಿಲ್ಲ. ಅಲ್ಲಿ ಗ್ಯಾರಂಟಿ ಸಾಯ್ತಾರೆ ಅಂದರೆ ಯಾರು ಹತ್ತಾರಿ ಮತ್ತೆ. ಆದರೆ ರಾಜ ಅರಾಜಕವಾಗಬಾರ್ದು, ಯಾರೋ ಒಬ್ರು ಕೂತಿರಲೇಬೇಕಲ್ಲಿ, ಒಬ್ಬರು ಕೂಡಲೇಬೇಕು, ಕೂತವ್ರು ಬದುಕೋದಿಲ್ಲ. ಆ ಸಮಯಕ್ಕೆ ದುಃಖ ಹೇಳ್ಕೊತಾನೆ ವ್ಯಾಸರಾಜ, ಹೇಳ್ತಾರೆ ಯೋಚನೆ ಮಾಡಬೇಡ, ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಇದರಲ್ಲಿ ಎರಡು, ಒಂದು ಔದಾರ್ಯ, ಒಂದು ವಿಶ್ವಾಸ, ಎರಡು ಇರಬೇಕಲ್ಲ. ನಮಗೇನೂ ಆಗೋದಿಲ್ಲ, ಈ ವಿಶ್ವಾಸ ಇದ್ರೆ ಮಾತ್ರ ಕೂಡಲಿಕ್ಕೆ ಸಾಧ್ಯ. ಮತ್ತು ನಮಗಿರ್ಬೋದು, ಅವನಿಗೆ ಯಾಕೆ ಮಾಡಬೇಕು ಅಂತಿದ್ರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಒಳ್ಳೇದು ಮಾಡಲಿ, ನನ್ನ ದುಡ್ಡಿದೆ ಅವನಿಗೆ ಕೊಡಬೇಕು ಅಂತ ಏನಿಲ್ವಲ್ಲ. ಅದನ್ನು ಮಾಡಿದ್ರು ಕೃಷ್ಣದೇ ರಾಜ ವ್ಯಕ್ತಿ ಕೊಡೋದಲ್ಲ, ರಾಜ್ಯ ಉಳಿಯುತ್ತೆ. ಅದರಿಂದ ಒಳ್ಳೆ ರಾಜ ಉಳಿದ್ರೆ ರಾಜ್ಯ ಉಳಿದಂತೆ ಲೆಕ್ಕ. ಅದನ್ನೇ ಪರಿಶುದ್ಧ ರಾಜನ ಶಾಪ ಕೊಟ್ಟಾಗ ಅವರ ಅಪ್ಪ ಹೇಳ್ತಾರೆ ಸಿಮಿಕರು, ಎಂಥ ಕೆಲಸ ಮಾಡಿದ್ದಿ? ಅರಕ್ಷಮಾಣೆ ನರದೇವ ನಾಮನಿ ರಥಾಂಗ ಪಾಣವು ಅಯಮಂಗ ಲೋಕಃ. ಒಬ್ಬ ರಾಜ ಸತ್ತ ಅಂದರೆ ಜಗತ್ತು ಹಾಳಾಗತ್ತೆ ಗೊತ್ತಾ ಅಂತ ಹೇಳಿದ್ರೆ, ಒಬ್ಬ ರಾಜ ಉಳಿದ್ರೆ ಜಗತ್ತು ಉಳಿಯುತ್ತೆ. ಕೃಷ್ಣದೇವರಾಜನ ರಾಜ ಉಳಿಲಕ್ಕೆ ಕಾರಣವಾಗಿದ್ದು ಶ್ರೀ ವ್ಯಾಸರಾಜರ ಅನುಗ್ರಹ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ಆತ ಒಪ್ಪೋದಿಲ್ಲ, ಸ್ವಾಮಿ ಸಾಧ್ಯ ಇಲ್ಲ, ನಾನು ಸಾಯಲಿಕ್ಕೆ ಇಷ್ಟಪಡೋದಿಲ್ಲ, ನಮ್ಮ ಗುರುಗಳು ನಿಮ್ಮನ್ನು ಬಿಡ್ತಾರೆ ಅಂತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಕೂತ್ಬೇಡಿ ಅಂತ ಹೇಳೋದಿಲ್ಲ ಅವರು. ಆಗ ಹೇಳ್ತಾರೆ, ಯೋಚನೆ ಮಾಡಬೇಡ, ನಾವು ಕೂಡ್ತೀವಿ ಅಂತ ಹೇಳಿದ್ದೇವೆ, ಸಾಯ್ತೀವಿ ಅಂತ ಹೇಳಿಲ್ಲ ಅಂತ ಹೇಳ್ತಾರೆ. ಕೂಡ್ತೀವಿ, ಏನಾಗೋದಿಲ್ಲ. ಇದೇ ಮಾತನ್ನು ಕುಂತಿ ಹೇಳ್ತಾಳೆ, ನೀನು ಯಾರು ಹೋಗಬೇಕು ಅಂತ ಯೋಚನೆ. ನಾವು 5 ಜನ ಇದ್ದಾರೆ, ಸಂತಿಸ್ಮ ವಿಪ್ರವರ ಪಂಚ ಸುತ ಯಥೋಮೆ ತೇಷು ಏಕೈವ ನರವೈರಿ ಮುಖಾಯ ಯಾತು. ನಾವು 5 ಜನ ಮಕ್ಕಳಿದ್ದಾರೆ, ಒಬ್ಬನ ಕಳಿಸ್ತೇನೆ ಬಿಡು ಅಂತ ಹೇಳ್ತಾಳೆ. ಆಗ ಹೇಳಿದ್ರು, ಏನಮ್ಮ ತವ ಮನೋ ಅಂತ ಅತಿಥಿರಂ, ಎಂಥ ತಾಯಿ ನೀನು, 5 ಜನ ಮಕ್ಕಳಿದ್ದಾರೆ ಒಬ್ಬನು ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ, 5 ಇರಲಿ 1000 ಇರಲಿ, ಯಾವ ತಾಯಿನೂ ಮಕ್ಕಳನ್ನ ಬಿಟ್ಕೊಡೋದಿಲ್ಲ, ನೀವು ಹ್ಯಾಕ್ ಕಳಿಸ್ತೀರಿ, ನಾನಂತೂ ಒಪ್ಪೋದಿಲ್ಲ ಅಂತ. ಆಗ ಹೇಳ್ತಾಳೆ, ನಾನು ಕಳಿಸ್ತೀನಿ ಅಂತ ಹೇಳಿದೆ, ಸಾಯ್ತೇನೆ ಅಂತ ಹೇಳಿದ ನನ್ನ ಮಗ ಅಂತ ಹೇಳ್ತಾಳೆ. ಇದೇ ಮಾತು ಬರುತ್ತೆ, ಸಾಯ್ತೀರಿ ಅಂತ ಹೇಳಿದ್ರೆ ಮಗ ಕೊಂದು ಬರೋ ಮಗ ಇದ್ದಾನೆ ನನಗೆ, ಆ ಮಗನಿಗೆ ಏನೂ ಆಗೋದಿಲ್ಲ. ಎಂಥ ಮಗ ಗೊತ್ತಾತ, ಇಂದ್ರಾದಿ ದೇವತೆಗಳು ಬಂದರೂ ಆತನ ಕೂದಲು ಕೊಂಬಿಸೋಕ್ಕೆ ಸಾಧ್ಯ ಇಲ್ಲ, ಅಂಥ ಮಗ ನನಗಿದ್ದಾನೆ ಅಂತ ಹೇಳ್ತಾಳೆ. ಇದು ಕುಂತಿ ಮಗನನ್ನು ಕಂಡ ವಿಶ್ವಾಸ. ವ್ಯಾಸರಾಜರಿಗೆ ಅಲ್ಲಿ ಭೀಮನ ಮೇಲೆ ವಿಶ್ವಾಸ, ಇಲ್ಲಿ ಮಧ್ವರ ಮೇಲೆ ವಿಶ್ವಾಸ, ಎಷ್ಟೇ ಡಿಫರೆನ್ಸ್. ಮಧ್ವಶಾಸ್ತ್ರ ಅಷ್ಟು ದೊಡ್ಡದೊಂದು ಗೊತ್ತಿದ್ದಕ್ಕೆ ಒಪ್ಪಿಕೊಂಡು, ಅದು ನಮಗೆ ಅರ್ಥ ಆಗಿಲ್ಲ ಜನಗಳಿಗೆ. ಆಚಾರ ಶಾಸ್ತ್ರ ಅಂದರೆ ನಮಗೆ ನೋ ಪ್ರಯಾರಿಟಿ ಆರ್ ಲೀಸ್ಟ್ ಪ್ರಯಾರಿಟಿ, ಎಲ್ಲರಲ್ಲೊಂದು ಇಲ್ಲ ಇಲ್ಲ ಅಥವಾ ಕೊನೆಯ ಸ್ಥಾನ ಅಂದ್ಕೊಂಡು, ಅದು ಮೊದಲನೇ ಸ್ಥಾನ ಎಂದು ಕೊಡ್ತೇವೋ ಅವತ್ತೆಲ್ಲ ಆಪತ್ತು ಪರಿಹಾರ ಆದಾಗ. ಎಲ್ಲದಕ್ಕೂ ಮೊದಲು ಪ್ರಾಣದೇವರ, ನಮಗೆ ಪ್ರಾಣ ಅಂದರೆ ಎಲ್ಲದಕ್ಕೆ ದೊಡ್ಡದು ಪ್ರಾಣ, ಎಲ್ಲದಕ್ಕೆ ದೊಡ್ಡದು ಪ್ರಾಣದೇವರ ಶಾಸ್ತ್ರ, ಸಿಂಪಲ್. ಅದು ಪ್ರಾಣ ದೊಡ್ಡದು, ಪ್ರಾಣದೇವರ ಶಾಸ್ತ್ರ ದೊಡ್ಡದು, ಅವೆರಡು ಬಿಟ್ಟರೆ ಉಸಿರೇ ಹೋದಾಗಲೆ. ಅದನ್ನು ವ್ಯಾಸರಾದರು ಗೊತ್ತಿತ್ತು, ಆದರೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಆಗಾತ ಇವ್ರು ಹೇಳಿದ ಮೇಲೆ ಒಪ್ತಾನೆ. ದೊಡ್ಡ ಏರ್ಪಾಟಾಗುತ್ತೆ, ನನಗೆ ದೊಡ್ಡ ಸುದ್ದಿ ಅದು, ಅದು ಎಂಥ ಸುದ್ದಿ, ಏನಾಗುತ್ತೆ ನೋಡಿಬಿಡೋಣ. ಅಕಸ್ಮಾತ್ ಅವ್ರು ಫೇಲ್ ಆದರೆ ದುಷ್ಟರಿಗೆ ಭಾರಿ ಖುಷಿ, ಸಕ್ಸಸ್ಫುಲ್ ಆದ ಸಜ್ಜನಿಗೆ ಭಾರಿ ಖುಷಿ. ಸಿಂಹಾಸನ ಮೇಲೆ ಕುರಿಸಿ ಒಟ್ಟಾವಶ್ಯಕ ಮಾಡೇ ಬಿಡ್ತಾರೆ. ಅದೇನು ಈ ರೀತಿ ಕೊಡೋಗಿಲ್ಲ ಮತ್ತೆ ರಾಜ್ಯನ, ಫಾರ್ ಜಸ್ಟ್ 1 hour 40 days ಆತರ ನಮ್ಮ ಲೀಸ್ ಮೇಲೆ ಕೊಡೋಗಲ್ಲ, ಒನ್ಸ್ ಫಾರ್ ಆಲ್ ಕೊಟ್ಟರೆ ಮಾತ್ರ ರಾಜರವರು, ಈ ರೀತಿ ಕೊಟ್ಟರೆ ಅಲ್ಲ. ಆಮೇಲೆ ಇಳಿಬೇಕು ಸ್ವಾಮಿ ನೆನಪಿರಲಿ ಅಂತ ಹೇಳಿ ಕೊಟ್ಟಿದ್ದಲ್ಲ ಅದು. ಕೃಷ್ಣಾರ್ಪ ಪೂರ್ ಕೃಷ್ಣದೇವರಾಜ ಕೃಷ್ಣಾರ್ಪಣ ಪೂರ್ಣಕನೇ ಕೊಟ್ಟುಬಿಡ್ತಾನೆ, ಮತ್ತೆ ವಾಪಸ್ಸು ಇಸೋ ಪ್ರಶ್ನೆಯೇ ಇಲ್ಲ. ಇಲ್ಲ ಹೋದರೆ ಕೊಟ್ಟಾಗ ಆಗೋದಿಲ್ಲ, ಆದರೆ ಅವನು ಹೊಡೆದೇ ಹೊಡಿತೆ, ಮತ್ತೆ ಅದು ಕೊಡದೇ ಹೋದ್ಬಿಟ್ರೆ ಹೊಡೆದಾಗ ಲೆಕ್ಕ. ಇವತ್ತು ಬರೀ ಲೀಸ್ ಕೊಟ್ಟು ಇದೆಲ್ಲ ಮಾಡಿದ್ರೆ ಓನರ್ಶಿಪ್ ಹೋಗೋದಿಲ್ಲವಲ್ಲ, ಲೀಸ್ ತೊಗೊಂಡ್ರೆ ಟ್ಯಾಕ್ಸ್ ತಾರೆ, ಇವನೇ ಟ್ಯಾಕ್ಸ್ ಕೊಡಬೇಕು. ಮತ್ತೆ ರೆಂಟ್ ಇವನೇ ಟೆನೆಂಟ್ ಟ್ಯಾಕ್ಸ್ ಕೊಡೋದಿಲ್ಲ, ಓನರ್ ಟ್ಯಾಕ್ಸ್ ಕೊಡಬೇಕು. ಸೊ ಅವರಿಗೆ ಅಪ್ಲಿಕಬಲ್ ಆಗ್ತದೆ. ಸೊ ಕೃಷ್ಣಾರ್ಪಣ ಅಂತಾನೆ ಕೊಡಬೇಕು. ಕೊಟ್ಟುಬಿಡ್ತಾರೆ, ಕೂತಿದ್ದಾರೆ. ರಾಜ್ಯ ಹೇಗೆ ಆಳಬೇಕು ಅಂತ, ದೇವ್ರ ಪೂಜೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ತಿರುಪತಿಯೊಳಗೆ, ರಾಜ್ಯ ಹೇಗೆ ಆಳಬೇಕು ತೋರಿಸ್ಕೊಟ್ಟಿದ್ದು ಇಲ್ಲಿ ಕೂತದ್ದು. ಅದರೊಳಗೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತ, ವ್ಯಾಸರಾಜರು ವಿದ್ವಾಂಸನ ಕರಿ ಇವ್ರನ್ನ ಕರೆಯಿದೇನು ದಾನ ಧರ್ಮ ಶುರು ಮಾಡಿ ಹಾಕ್ಬಿಟ್ಟಿರ್ತಾರೆ ಹೇಳಿಬಿಟ್ಟು. ಆ ರಾಜ ಅಷ್ಟು ದಿವಸ ಮಾಡಿದರೆ ಒಂದು ಕೆಲವೇ ಗಂಟೆಯಲ್ಲಿ ವ್ಯಾಸರಾಜರು ಮಾಡಿ ಹಾಕ್ಬಿಡ್ತಾರೆ. ಪಾಂಡವರು ಹಾಗೆ ಮಾಡಿದ್ರು ಅಂತ ಬರ್ತದೆ ರಾಜಸೂಯಾಗ ಮಾಡಿದಾಗ, ಅವ್ರು ಕೊಡ್ತಿದ್ರು ಅಂತ ಕೂತಾಗ ರತ್ನಾಭಿಷೇಕ ಮಾಡ್ತಾನೆ, ಕೊಡಬೇಕು ರತ್ನಾಭಿಷೇಕ ಮಾಡಿ ಕೊಡ್ತಾನೆ. ಪಳ 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 ಕೆಳಗೆ ಬಿಡ್ತಿದ್ವು ಅಂತ, ರತ್ನಗಳು ಕೆಳಗೆ ಬಿಡ್ತಿದ್ವು ಅಂತ. ಇವತ್ತು ಕನಕಾಭಿಷೇಕ ಮಾಡಿದ್ರೆ ಎಲ್ಲಿ ಬಿದ್ದರೆ ಕಷ್ಟ ಅಂತೇಳಿ ಅಷ್ಟು ಸೇಫಾಗಿ ಮಾಡಿರ್ತಾರೆ, ಯಾರು ಅಷ್ಟಾಗಿ ಆರಿಸಿಬಿಟ್ಟಿರ್ತಾರೆ ಬಿಡೋದಿಲ್ಲ. ಆ ರತ್ನಗಳು ಅವೆಲ್ಲ ಅನರ್ಘ್ಯವಾದ ರತ್ನಗಳು, ಆಗಿನ ಕಾಲಕ್ಕೆ ರಾಶಿ ರಾಶಿ ಇತ್ತಂತೆ. ಕೃಷ್ಣ ಆಸ್ತ ರಾಜ್ಯದಲ್ಲಿ ಮುತ್ತು ರತ್ನ ಬೀದಿಯಲ್ಲಿ ಅಳದು ಮಾಡ್ತಿದ್ರಂತ, ಅಂಥ ಸಂಪತ್ತಿದ್ದ ಕಾಲ. ಅಳದ ಸುರಿದಾಗ ಅದು ಹೇಗೆ ಬಿಡ್ತಿದ್ದು ಗೊತ್ತಾ, ಕಳ 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 ಅಂತ ಬಿದ್ದಾಗ ಸೋಮನಾಥ ಕವಿ ಬರೀತಾನೆ, ಇಂಥ ವ್ಯಾಸರಾದ್ರನ್ನ ಯಾರು ಬೈತಾರಲ್ಲ ಅವನು ಕಳ 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 ಅಂತ ತಿಳ್ಕೊಳ್ಳಿ ಅಂತ ಸಂಜೆ ಸೂಚನೆ ಮಾಡದೆ ಬಿಡ್ತಾ ಇದ್ದರು. ಅಂತ ಕೇಳಿ ಅವ್ರು ಕೈ ಕೊಟ್ಟರೆ ಹೀಗೆ ದಾನ ಮಾಡ್ತಿದ್ರು ಅಂತ. ಹೀಗೆ ದಾನ ಮಾಡಿದರೆ 5 ಜನ್ಮ ಕೂತರು ನಿಮ್ಗೆ ತಿಂದ್ರೆ ಸಾಕಾಗೋದಿಲ್ಲ, ಆ ರೀತಿ ಕೊಡ್ತಿದ್ರೆ ಅಂತ ರತ್ನಗಳ ರಾಶಿನ ದಾನ ಮಾಡ್ತಿದ್ರು. ಅದೆಲ್ಲ ತೋರಿಸ್ತಾರೆ, ಕೊನೆಗೆ ಅದು ಬಂದೇ ಬಿಡುತ್ತೆ. ಆ ಕಾಲ ಕರೆಕ್ಟಾಗಿ ಬಂತು. ಕಷ್ಟ ವ್ಯಾಸರಾದ್ರೆ ತಮ್ಮ ಸ್ಯಾಟಿ ತೊಗೊಂಡು ಹಾಕ್ತಾರೆ, ಧಗ್ ಅಂತ ಹುಡ್ದು ಕೆಳಗೆ ಬಿತ್ತಂತ. ಅವ್ರ ಸ್ಯಾಟಿನೂ ಸುಡೋ ಶಕ್ತಿ ಅದಕ್ಕಿಲ್ಲ, ಅದ್ರ ಕೆಪಾಸಿಟಿ ತೋರಿಸ್ಬೇಕಲ್ಲ ಎಷ್ಟು ಅಂತೇಳಿ. ಇಲ್ಲದ್ರೆ ಏನಾಗಿಲ್ಲ, ಟಿಸ್ ಅಂತ ಆಗಿಬಿಡ್ತು ಅಂತ ಆಗಬಾರ್ದು. ಧಗ್ ಅಂತ ಹುಡ್ದು ಬಿತ್ತಂತ ಕೆಳಗೆ. ಆಗ ಕೂತಿದ್ರೆ ಏನಾಗ್ತಿದ್ ಗೊತ್ತಾಗ್ತಿತ್ತು, ಕೃಷ್ಣದೇವರು ಏನಾಗ್ತಿ, ಇವ್ರಿಗೆ ಏನೂ ಆಗಲೇ ಇಲ್ಲ. ಆ ಸ್ಯಾಟಿಗೆ ತೊಟ್ಟು ಅದಕ್ಕೆ ಕತೆ ಮುಗಿದೋಯ್ತು ಅದರದ್ದು. ಅದೆಲ್ಲ ಮುಗಿದು ಕಣ್ಣಾರೆ ಕಾಣ್ತಾರೆ ಮಹಿಮೆನ. ಇದನ್ನೆಲ್ಲ ಕೂಡ ಸ್ವತಃ ಪುರಂದರದಾಸರು ಬರೀತಾರೆ ಅಂದಮೇಲೆ ಒಂದು ಕಡೆ ವ್ಯಾಸಯೋಗಿ ಚರಿತೆಯ ರತ್ನಾಭಿಷೇಕದ ವರ್ಣನೆ, ಪುರಂದರದಾಸ ವರ್ಣನೆ ಕುಯೋಗ ಪರಿಹಾರ ಮಾಡಿದವರು ಅಂತ ಹೇಳ್ತಾರೆ ಅಂದರೆ ಪುರಂದರದಾಸರು ದಾಖಲೆ ಮಾಡಬೇಕಾದ್ರೆ ಎಂಥ ದೊಡ್ಡ ಕೆಲಸ ಆಗಿರಬೇಕು. ಸಣ್ಣದನ್ನೆಲ್ಲ ದೊಡ್ಡವ್ರು ದಾಖಲೆ ಮಾಡೋಕ್ಕೆ ಹೋಗೋದಿಲ್ಲ. ಸುರಕ್ಷಿತನಾಗ್ತಾನೆ ರಾಜ, ಭಾರಿ ಆಶ್ಚರ್ಯ ಪಡ್ತಾನೆ, ಜೀವ ಉಳಿತು, ರಾಜರು ಸಂತೋಷ ಪಡ್ತಾನೆ. ಅದಕ್ಕಿಂತ ಹೆಚ್ಚು ಆಶ್ಚರ್ಯ ಬಂದಿದ್ದು ಆಮೇಲೆ ಇಳಿತಾರೆ, ಬಾಕಿಟ್ಟು ಮತ್ತೆ ಕೂಡಬಾ ನಿನ್ನ ಕೊಡ್ತೇನೆ ರಾಜ್ಯ ಅಂತ ಹೇಳ್ತಾರೆ. ಈಗ ನಿಜವಾಗ್ಲೂ ಶಾಖ ಆಯ್ತಾ ಮೊದಲಿಗಿಂತ ಯಾಕೆ ಗೊತ್ತಾಯ್ತು? ಮತ್ತೆ ಈ ರೀತಿ ವಾಪಸ್ ಹೋದ್ರೆ ಲೋಟ ಕೊಡೋದಿಲ್ಲ ವಾಪಸ್ ಯಾರೋ ಕೂಡ. ಹೋದ್ರೆ ನಾಳೆ ಕೊಡ್ತೀರ ಕೊಡ್ಬಾರಿ ಕೃಷ್ಣ ಹೋಗೇ ಬಿಡೋದು ಬಿಡೋದಿಲ್ಲ. ಒಂದು ಮಾತಿದೆ, ಪುಸ್ತಕ ಮನಿತಾ ವಿತ್ತಂ ಪರಹಸ್ತ ಗತಂ ಗತಂ ಅಂತಾನೆ. ನೋಡಿ ಕೊಟ್ಟರೆ ಹೋಯ್ತು ಹೋಗ್ತಾರೆ ಅರ್ಥ ಅಂತೆ. ಅಂತ ಹೋದ್ರೆ ರಾಜ್ಯ ವಾಪಸ್ ಕೊಡ್ತಾರೆ ಅಂದರೆ ಹೇಳ್ತಾರೆ ನನಗೆ ರಾಜ್ಯ ಬೇಡ, ತಗೋ ನೀನೇ ತಗೋ ಅಂತ ಹೇಳ್ತಾರೆ. ಹೇಳ್ತಾರೆ ನಮಗೆ ದೊಡ್ಡ ರಾಜ್ಯ ಇದೆ, ವೇದಾಂತ ಸಾಮ್ರಾಜ್ಯ ಇದೆ ಅಂತ ಹೇಳ್ತಾರೆ. ಆಚಾರ್ಯ ನೀವು ಮಧ್ವಜ ಓದೇ ನೆನಪಾಗ್ತದೆ, ರಾಜ್ಯಾರ್ಥಂ ಸಪದಿ ಸಮರ್ಪಯಾಂಬಹು. ಆಚಾರ್ಯ ನಗ್ತ ಬೇಡ ಅಂತ ಕೂಡ ಹೇಳೋದಿಲ್ಲ, ಅವರು ನಗ್ತ ಮುಂದೆ ಹೋಗಿಬಿಡ್ತಾರೆ. ಅದು ಅಷ್ಟಕ್ಕೂ ರಿಸರ್ವೇಷನ್ ಇಲ್ಲ ಅದಕ್ಕೆ, ಅದನ್ನು ಡಿಸರ್ವ್ ಅಂತ ಅರ್ಥ. ಆ ರಾಜ್ಯ ಕೊಟ್ಟರೆ ಅದು ಡೆಲ್ಲಿಯ ರಾಜ್ಯ ಅಂದರೆ ಇವತ್ತು ಪ್ರಾಣ ಬಿಡ್ತಿದ್ದಾರೆ ಜನ ಅದಕ್ಕೋಸ್ಕರ ಅಂಥದ್ದನ್ನು ನಗ್ತ ಮುಂದೆ ಹೋಗಿಬಿಡ್ತಾರೆ ಆಚಾರ್ಯ. ಆಗ ಆಚಾರ್ಯರ ತ್ಯಾಗ ವಿಶ್ವದಾಖಲೆಯ ತ್ಯಾಗ, ನೆನೆಸ್ಕೊಂಡ್ರೆ ತ್ಯಾಗ ಮಾಡೋ ಬುದ್ಧಿ ಬರುತ್ತೆ. ಅದನ್ನು ತೋರಿಸ್ತಾರೆ ಅಲ್ಲಿ, ಹೇಳ್ತಾರೆ ನಮಗೆ ಬೇಕಿಲ್ಲ, ನಮ್ಮ ದೊಡ್ಡ ಸಹ ನಾವು ತೊಗೊಂಡು ನಾವೇನು ಮಾಡೋಣ, ಲೋಕ ಕಲ್ಯಾಣಕ್ಕೆ ಮಾಡಿದ್ದಷ್ಟೇ ಹೊರತು ನಮಗೆ ಬೇಕಿಲ್ಲ ಕೂಡು ಅಂತ ಹೇಳ್ತಾರೆ. ಅವನಿಗೆ ಇನ್ನೂ ಮತ್ತೆ ಭಾರಿ ಜಾಸ್ತಿ ತ್ಯಾಗದ ಗುಣ ಕಾಣದಷ್ಟು ಕೂಡ ಭಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಇದು ಜ್ಞಾನಿಗಳ ಲಕ್ಷಣ, ಮಹಾತ್ಮ ಜ್ಞಾನದಿಂದ ಭಕ್ತಿ ಜಾಸ್ತಿ ಆಗಬೇಕು. ಪ್ರತಿ ಸ್ಟೇಜಲ್ಲೂ ತೋರಿಸ್ತಾರೆ ಮಹಾನುಭಾವ. ಆ ರೀತಿ ಮಾಡ್ತಾ ಮಾಡ್ತಾ ಗ್ರಂಥಗಳನ್ನು ಬರೆದು ಪುರಂದರ ತಯಾರು ಮಾಡಿದ್ರು. ಅವ್ರ ಶಿಷ್ಯರಲ್ಲಿ ಬರೀ ಇವರಲ್ಲ, ವ್ಯಾಸಪಾಯ ತಮ್ಮ ಸಾಹಿತ್ಯ ಓದರಷ್ಟೇ ಅಲ್ಲ, ದಾಸಕೂಟದವರು ಬೃಂದದಾಸರು ಕನಕದಾಸರು ಮತ್ತು ದೊಡ್ಡ ದಾಸ ವೃಂದ ಇದೆ, ಅದನ್ನು ತಯಾರು ಮಾಡಬೇಕು. ಆಮೇಲೆ ಹಾಡುಗಳನ್ನು ಬರೀಬೇಕು, ಮಾರ್ಗದರ್ಶನ ಮಾಡಬೇಕು. ಸಂಗೀತ ವ್ಯಾಸರಾಜ ಸಂಗೀತ ಜ್ಞಾನದ ಬಗ್ಗೆ ನಾವಲ್ಲ, ಬೇರೆ ಮತ್ತು ಸಂಗೀತಜ್ಞರು ಬರೀತಾರೆ, ಗೊತ್ತಾಯ್ತಾ? ವ್ಯಾಸಪ್ಪಾಚಾರ್ಯ ಇವ ಅಸ್ಮದ್ ಗುರು ಅಂತ ಬರೀತಾರೆ, ವ್ಯಾಸಪ್ಪಾಚಾರ್ಯ ನಮ್ಮ ಗುರುಗಳು ಅಂತ ಬರೀತಾರೆ. ಯಾರ್ಯಾರು ದೊಡ್ಡ ಸಂಗೀತಜ್ಞರು ಅವರೆಲ್ಲ ಕೂಡ ಸಂಗೀತ ಅಥೆಂಟಿಕ್ ವರ್ಕ್ಸ್ ಬರೆದವರು, ಇದನ್ನೆಲ್ಲ ಶುರು ಮಾಡಿದ್ದು ವ್ಯಾಸರಾಜರು ಅಂತ ಹೇಳ್ತಾರೆ. ಏನು ಟ್ಯಾಲೆಂಟ್ ಇತ್ತು ವ್ಯಾಸರಾಜರಿಗೆ ಗೊತ್ತಾಯ್ತಾ? ಕನ್ನಡ, ಸಂಸ್ಕೃತ, ಸಂಗೀತ, ರಾಜ್ಯಾಡಳಿತ, ಸ್ವೇ ಪೂಜೆ ಎಲ್ಲದರಲ್ಲೂ ನಂಬರ್ ಒನ್ ಅವರು. ಆ ರೀತಿ ಇರೋದು ಎಷ್ಟು ಕಷ್ಟ. ಅದಕ್ಕೆ ಆಚಾರ್ಯರ ಬಗ್ಗೆ ಅವರಿಟ್ಟ ಗೌರವ ಅದು ದೊಡ್ಡ ಸಿದ್ಧಿ ಕೊಟ್ಟರು. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯ. ದೇವರಲ್ಲಿ ಹೇಗೆ ಭಕ್ತಿ ಮಾಡ್ತೇವೋ ಹಾಗಾಗಿ ಭಗವಂತ ಅನುಗ್ರಹ ಮಾಡ್ತಾ, ಅತ ಅನುಗ್ರಹ ಭಕ್ತಿ ಮಾಡಿದ್ದರ ಫಲ ಅವರಿಗೆ ಕೈ ಇಟ್ಟಿದ್ದೆಲ್ಲ ಚಿನ್ನ, ಅವ್ರು ಏನು ಪ್ರವೇಶ ಮಾಡ್ತಿದ್ರು ಚಿನ್ನನೇ ಅಂತ ಒಂದು ಅದ್ಭುತ ಸಾಮರ್ಥ್ಯವನ್ನು ತೋರಿಸ್ತಾರೆ. ಅದೇ ಕಾಲಕ್ಕೆ ಮಾದಿಗಳು ಬರೋದು ಹೋಗೋದು ನಡೆದೇ ಇರುತ್ತದೆ. ಅದು ಅವರ ಶಿಷ್ಯರಲ್ಲಿ ದೊಡ್ಡ ದೊಡ್ಡ ಮಠಾಧೀಶರುಗಳು ಶಿಷ್ಯರಾಗಿದ್ದರು. ಸುರೇಂದ್ರ ತೀರ್ಥರು ರಾಯರ ಮಠದ ಆಗಿರೋ ದೊಡ್ಡ ಸ್ವಾಮಿಗಳು. ವ್ಯಾಸರಾಜರ ಇನ್ನೊಂದು ದೊಡ್ಡ ಗುಣ ಅಂದರೆ ಅದಕ್ಕೆ ಎಲ್ಲ ಮಾಧ್ವಯತಿಗಳನ್ನು ಹಂಪಿ ಬರಹ ಮಾಡ್ತಾರೆ, ಬಿಡೋದಿಲ್ಲ, ಪ್ರತಿಯೊಬ್ಬರಿಗೂ ಸ್ವಾಗತ ಮಾಡ್ತಾರೆ, ಬನ್ನಿ ಇಲ್ಲಿ ಬನ್ನಿ ಅಂತ ಕರೀತಾರೆ. ಅವರಿಗೆಲ್ಲ ಮಠ ಕಟ್ಟಿಸ್ಕೊಡ್ತಾರೆ ಬಂದವರಿಗೆಲ್ಲ. ಸರಘುವರ್ಯ ತೀರ್ಥರು ಉತ್ತರಾಯ ಮಠದವರು, ಅವರಿಗೆ ಜಾಗ, ಸುರೇಂದ್ರ ತೀರ್ಥರಿಗೆ ಜಾಗ. ಎಷ್ಟು ಜನಕ್ಕೆ ಜಾಗ ಕಲ್ಪಿಸಿದ್ರು ಗೊತ್ತಾ ವ್ಯಾಸರಾಜರು? ಮೊನ್ನೆ ಇತ್ತೀಚೆಗೆಲ್ಲ ಹಂಸೇನ ಅಲ್ಲಲ್ಲಿ ಜಾಗ ಉತ್ಖನನ ಮಾಡ್ತಿದ್ದಾರೆ, ಎಕ್ಸ್ಕವೇಷನ್ ಮಾಡ್ತಾ ಇದ್ದಾರೆ. ವಿಜಯವಿಠ ದೇವಸ್ಥಾನ ಎದುರುಗಡೆಗೆ ಒಂದು ಸಿಕ್ಕಿದೆ, ಅಲ್ಲಿ ಸುರೇಂದ್ರ ಒಡೆಯರ ಮಠ ಬೂತಿ ಮುಚ್ಚೋಗ್ಬಿಟ್ಟಿದೆ, ಅದು ಶಾಸನ ಸುರೇಂದ್ರ ಒಡೆಯರ ಮಠ. ಅಂದರೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ರು ವ್ಯಾಸರಾಜರು ಅಂದರೆ, ಒಬ್ಬ ಊರಿಗೆ ಬಂದ ಅಂದರೆ ಉಳಿದವ್ರು ಓಡಿಸ್ತಾನೆ ಅಂತ ಅರ್ಥ ಸಾಮಾನ್ಯ. ಒಬ್ಬ ಪಂಡಿತ ಬಂದರೆ ಇಲ್ಲ ಉಳಿದವ್ರು ಯಾರೂ ಇರಬಾರ್ದು, ನಾವು ಒಬ್ಬನೇ ಇರಬೇಕು ಅಂತ ಕಾನ್ಸೆಪ್ಟ್ ಅವ್ರು. ಹಾಗೆ ಎಲ್ಲರೂ ಬನ್ನಿ, ಸಿದ್ಧಾಂತ ಬೆಳಿಬೇಕು. ಈ ಒಂದು ವೈಶಾಲ್ಯ ಇತ್ತಲ್ಲ ಅದು ಕೂಡ ಭಾರಿ ದೊಡ್ಡದು. ಪ್ರತಿಯೊಂದು ಸ್ಟೇಜಲ್ಲಿ ಅವ್ರು ಎಕ್ಸೆಪ್ಷನ್ನಾಗಿ ಕಾಣ್ತಾರೆ. ಯಾವುದಕ್ಕೆ ಸುರೇಂದ್ರ ಅವ್ರು ಕೊಟ್ಟು ವೀರೇಂದ್ರ ಸ್ವಾಮಿಗಳು ಕೊಟ್ಟಿದ್ದ ಆ ಕಡೆಗೆ ತಯಾರು ಮಾಡಿದ್ದೇ ಕಡೆಗೆ ವಾದಿರಾಜ ಸ್ವಾಮಿಗಳು ಮೊದಲನೇ ಪರ್ಯಾಯ, 1532 ಮೊದಲನೇ ಪರ್ಯಾಯ ಅವರು. ಆ ಪರ್ಯಾಯಕ್ಕೆ ಇವರು ಆಹ್ವಾನ ಮಾಡ್ತಾರೆ, ಹಾಗೆ ಇವರು ಹೋಗ್ತಾರೆ ವ್ಯಾಸರಾಜ. ಮೊದಲನೇ ಪರ್ಯಾಯ ಇವರು ವಿಟ್ನೆಸ್ ಮಾಡಿದ್ದು ವ್ಯಾಸರಾಜ್, ತಮ್ಮ ಗುರುಗಳು ಅಂತ ಕರೀತಾರೆ ಅವರನ್ನು. ಅಲ್ಲಿ ವೈಭವದ ಪರ್ಯಾಯ ನಡೆಯುತ್ತೆ. ಮೊದಲನೇ ಪರ್ಯಾಯ ಅದು, ಬಟ್ 5 ಮಾಡ್ತಾರೆ ವಾದಿರಾಜರು. ಅವ್ರ ಬಗ್ಗೆ ಈ ಪ್ರಸಂಗ ಇಲ್ಲ, ಅದರಿಂದ ಹೆಚ್ಚು ಬೇಡ. ಈ ರೀತಿ ಅಲ್ಲಿ ಹೋಗಿ ಅಲ್ಲಿ ಕೃಷ್ಣದೇವರ ಒಂದು ಅಷ್ಟಕ ಬರೀತಾರೆ, ಶ್ರೀನಾರಿ ವದನಾಂಬುಜಸ್ಯ ತರಣಿ ಅಂಥೇಳಿ ಅವರು ಒಂದು ಇನ್ನು ಬರೆದಿದ್ದಾರೆ. ಕೃಷ್ಣಾಷ್ಟಕ ಬರೀತಾರೆ ಕೃಷ್ಣನ ಮೇಲೆ, ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅದು ಉಡುಪಿಯಲ್ಲಿದ್ದಾಗ ವ್ಯಾಸರಾಜರು ಬರೆದಂಥ ಕೃಷ್ಣ ಸ್ತೋತ್ರ. ವ್ಯಾಸಿ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಅಂತ ಹೇಳ್ತಾರೆ. ಪ್ರತಿ ಶ್ಲೋಕದ ಕೊನೆಗೆ ಅವರ ಹೆಸರು ಬರುತ್ತೆ. ಆ ರೀತಿ ಮಾಡಿ ಕೃಷ್ಣಾಷ್ಟಕ ಬರೀತಾರೆ. ಎಷ್ಟೋ ದಿವಸ ಅಲ್ಲಿರ್ತಾರೆ. ಅಲ್ಲಿಂದ ಪುನಃ ಸಂಚ ಅಲ್ಲಿ ಪಾದಕ ಕ್ಷೇತ್ರ ಎಲ್ಲದಕ್ಕೆ ಹೋಗಿದ್ರಂತ ಅಲ್ಲಿ ಹೋದಾಗ ಪಾದಕ ಕ್ಷೇತ್ರ ಮುಂದೆ ವಿಷ್ಣು ಮಂಗಲಾದಿಗಳು ಸಂಚಾರ ಮಾಡಿಬಿಟ್ಟು ವಾಪಸ್ ಬರ್ತಾರೆ. ಇದೆಲ್ಲ ಅವರು ತ್ಯಾಗದ ಮುಖಗಳು, ಸಾಧನೆಯ ಮುಖಗಳು. ಇಷ್ಟು ಮಾಡಿ ಕೊನೆಗೆ ಅವರು ವೃಂದಾವನಸ್ಥರಾಗಿದ್ದು ಕೂಡ ಹಂಪಿಯಲ್ಲಿ ನವವೃಂದಾವನದ ಗಡ್ಡೆ ಮತ್ತು ಪದ್ಮನಾಭ ತೀರ್ಥರಿಂದ ಶುರುವಾಗಿತ್ತು. ಇವರ ಕಾಲಕ್ಕೆ ಭಾಳ ಭಾರಿ ಮಹಿಮೆ, ಗೋವಿಂದ ತೀರ್ಥರು ವಾಗೀಶ ತೀರ್ಥರು, ಆಮೇಲೆ ಇವರು ಬಂದರು. ಈ ಮಧ್ಯೆ ಗೋವಿಂದ ಒಡೆಯರ ಶಿಷ್ಯರು ಮೊದಲೇ ವೃಂದಾವನಸ್ಥರಾಗಿದ್ದರಂತೆ ಮೊದಲೇ ಸ್ವಲ್ಪ. ಅವರು ಮುಂದೆ ನಡೆದುಬಿಟ್ಟು ವಿಶಿಷ್ಟ ರೀತಿಯಲ್ಲಿ ವ್ಯಾಸರಾಜ ಎಲ್ಲ ರೀತಿಯ ಒಂದು ಸೌಭಾಗ್ಯ ತೋರಿಸಿದರು. ಕೃಷ್ಣದೇವ ಆಗ ಅಚ್ಯುತ ದೇವರಾಯ ರಾಜನಾಗಿದ್ದ, ಕೃಷ್ಣದೇವರಾಜ ಹೋಗಿ ಅಚ್ಯುತ ದೇವರಾಯ ಬಂದಿದ್ದ. ಆತನ ಸೇವೆಯಾಗಿ ವೃಂದಾವನ ಎಲ್ಲ ನಡೆಯಿತು. ಭಾರಿ ದೊಡ್ಡ ಅದರಲ್ಲಿ ವನವೃಂದಾವನದಲ್ಲಿ ತುಂಬ ಆಡಿರ ವೃಂದಾವನ ದೊಡ್ಡ ವೃಂದಾವನ ಅಂದರೆ ವ್ಯಾಸರಾಜರದೇ ಅದು ರಾಜ ಮಾಡಿಸಿದ ವೃಂದಾವನ ಸೇವೆಯಾಗಿದ್ದರು. ಆ ಪುರಂದರಾಸಿಗೆ ಎದುರಿಗಿದ್ದಂತೆ ಮಾಡಿದಾಗ ವೃಂದಾವನದ ಕಾಲಕ್ಕೆ ವ್ಯಾಸರಾಜ ಧ್ಯಾನ ಮಾಡ್ತಾ ಮಾಡ್ತಾ ಚಿತ್ತೈಸಿದ ವ್ಯಾಸರಾಜ ಚಿತ್ತಜನಯ್ಯನ ಸಭೆಗೆ ಅಂತ ದೇವರ ನಾಮ ಪುರಂದರದಾಸರು ನೋಡ್ತಾ ಇದ್ದಾರೆ. ದೇಹ ಬಿಟ್ಟು ಹೋಗೋದನ್ನು ಎಲ್ಲಿ ಹೋಗಿ ಬ್ರಹ್ಮದೇವರ ಸಭೆಗೆ ಹೋದರು ಅಂತ ಹೇಳ್ತಾರೆ. ಸತ್ಯಲೋಕಕ್ಕೆ ಹೋದರು ಅಂತ ಆ ಲೋಕದಲ್ಲಿ ಬರೀತಾರೆ. ಚಿತ್ತಜನಯ್ಯ ಚಿತ್ತಜನಯ್ಯ ಅಂತ ಎರಡರ್ಥ, ಒಂದು ಬ್ರಹ್ಮದೇವರು ಅಂತ ಒಂದರ್ಥ, ವೈಕುಂಠ ಅಂತ ಇನ್ನೊಂದು ಅರ್ಥ. ಅವ್ರ ಹೊಟ್ಟೆ ನೋಡ್ತಾರೆ ಎಷ್ಟು ಸ್ವಾಗತ ಮಾಡಿ ದೇವತೆಗಳು ಕರ್ಕೊಂಡು ಹೋದ್ರಂತ ಅವರು ಜ್ಞಾನಿಗಳಾದರೆ ಅವ್ರ ಕಣ್ಣಿಗೆ ಕಾಣಿಸುತ್ತೆ ಹೇಳ್ತಾರೆ. ಆಗ ದಿವಸ ಆ ದಿವಸ ಎಲ್ಲ ಪುರಂದರದಾಸರು ವರ್ಣನೆ ಮಾಡಿದ್ದನ್ನು ಅರ್ಥ ಮಾಡಿಕೊಂಡ್ರೆ 1539 1467 ವ್ಯಾಸರಾಜರ ಅವತಾರ 1539 ವೃಂದಾವನ ಪ್ರವೇಶ ಆ ದಿವಸ ಇವತ್ತು ಪಾರ್ವಡ ಬಹುಡ ಚತುರ್ಥಿ ದಿವಸ ಅವರು ವೃಂದಾವನಸ್ಥರಾಗ್ತಾರೆ. ಅದ್ಭುತವಾದ ಮಹಿಮೆಗಳನ್ನು ಜಗತ್ತಿಗೆ ತೋರಿಸಿಕೊಡ್ತಾರೆ. ಅಂಥ ವ್ಯಾಸರಾಜರ ಮುಂದೆ ಅವರು ಆ ಕಾಲಕ್ಕೇ ಬೇರೆ ಬೇರೆ ರಾಜ ಮಹಾರಾಜರು ಒಂದು ಕಡೆಗೆ ವಾದ ವಿವಾದ ಒಂದು ಕಡೆ ನ್ಯಾಯಾಮೃತ ಏನು ಬರೆದ್ರಲ್ಲ ಅದರ ಮೇಲೆ ಎಲ್ಲರ ಕಣ್ಣು ಬಿತ್ತು. ಓ ಮಧ್ವಶಾಸ್ತ್ರದ ಅದ್ವೈತ ಖಂಡನೆಯ ಒಟ್ಟು ಭಾಗವನ್ನು ಸಿಗಬೇಕು ಅಂದರೆ ನ್ಯಾಯಾಮೃತ ಓದಬೇಕು. ಆಚಾರ್ಯ ಖಂಡನ ತ್ರಯಗಳು, ತತ್ವೋದ್ಯೋತ, ತತ್ವ ನಿರ್ಣಯ, ಅನುವ್ಯಾಖ್ಯಾನ, ದೈತೀರ್ಥರ ಟೀಕಾಗಳು ಪ್ಲಸ್ ವಾದಾವಳಿ ಎಲ್ಲದನ್ನ ಸೇರಿಸಿಬಿಟ್ಟು ಅದರ ಜಿಷ್ಟನ್ನು ನ್ಯಾಯಾಮೃತದಲ್ಲಿ ಬರೀತಾರೆ. ಅದೇ ಅದ್ಭುತವಾದ ಗ್ರಂಥ ಆಗಿ ಬಂತು. ಅದನ್ನು ನೋಡಿ ಅದ್ವೈತಿಗಳು ಇವತ್ತಿಗೂ ಅದರ ಮೇಲೆ ಕಣ್ಣು, ಅದ್ರ ಮೇಲೆ ಖಂಡನೆ ಮಾಡಬೇಕು ಬರೀಬೇಕು ಇಷ್ಟೇ, ಎಂಟು ಜನರಲ್ಲೇ ಮಾಡೋಕ್ಕಾಗೋದಿಲ್ಲ. ಅದ್ರ ಮೇಲೆ ಕಣ್ಣು ಇಟ್ಕೊಂಡು ವಾದ ವಿವಾದ ಮಾಡ್ತಿರ್ತಾರೆ. ದೊಡ್ಡ ಒಂದು ಖಂಡವನ್ನು ಗ್ರಂಥದ ಪರಂಪರೆಯೇ ಬಂದುಬಿಟ್ಟಿದೆ. ವಾಕ್ಯಾರ್ಥಕ್ಕೆ ದೊಡ್ಡ ಹೊಸ ತಿರುವು ಕೊಟ್ಟವರು ವ್ಯಾಸರಾಜ ಅಂತ ಕೆಲಸ ಮಾಡ್ತಾರೆ. ಆ ಕನ್ನಡದಲ್ಲೂ ಬರೆಯೋದು, ಸಂಸ್ಕೃತದಲ್ಲಿ ಬರೆಯೋದು, ಸ್ತೋತ್ರಗಳು ಅದ್ಭುತ, ಬಂಗ್ಲಾಚರಣೆ ಶ್ಲೋಕಗಳೇ ಸಾಕು. ಅದ್ಭುತವಾದ ಬಂಗ್ಲಾಚರಣೆ ಶ್ಲೋಕಗಳನ್ನು ಮಾಡ್ತಾರೆ. ಎಷ್ಟಾದರೂ ಅವ್ರ ಗ್ರಂಥದ ಸಂಪರ್ಕ ಬಂತು ಅಂದರೆ ಉಳಿಸ್ಕೋಬೋದು ನಾವು. ಅಷ್ಟು ಗ್ರಂಥಗಳಲ್ಲಿ ನಮಗೆ ಎಷ್ಟೋ ಗ್ರಂಥ ಸಿಕ್ಕೇ ಇಲ್ಲ ವ್ಯಾಸರಾಜ ಬರೆದಿರೋದು. ಅದರಲ್ಲಿ ಅವರು ತಮ್ಮ ಉಪಾಧಿ ಕಂಡು ಬಂದಾವನ್ನು ಬರೆಯುತ್ತಾರೆ. ಇದರ ಬಗ್ಗೆ ವಿಸ್ತಾರವನ್ನೆಲ್ಲ ಅಸ್ಮತ್ಕೃತ ಸತ್ತರ್ಕ ವಿಲಾಸೇ ದ್ರಷ್ಟವ್ಯ ಅಂತ ಬರೀತಾರೆ. ಸತ್ತರ್ಕ ವಿಲಾಸ ಇಲ್ಲೇ ಇಲ್ಲ, ಕಳೆದೋಗ್ಬಿಟ್ಟಿದೆ. ಇನ್ನೊಂದು ಕಡೆ ಭೇದ ಸಂಜೀವಿನ್ಯಾಮ್ ದ್ರಷ್ಟವ್ಯ, ಭೇದ ಸಂಜೀವಿನಿ ಅಂತ ಗ್ರಂಥ ಅದರಲ್ಲಿ ನೋಡಿ ಅಂತ ಹೇಳ್ತಾರೆ. ಅದೂ ಇಲ್ಲ, ಎಷ್ಟೋ ಗ್ರಂಥಗಳು ಕಳೆದೋಗ್ಬಿಟ್ಟಿದೆ. ಇನ್ನೊಂದು ಕಾಲ ನ್ಯಾಯಾಮೃತ ಇತ್ತಂತೆ ಅಂತ ಹೇಳೋ ಕಾಲ ಬರಬಾರದು. ಚಂದ್ರಿಕಾ ಇತ್ತಂತೆ, ನೀವು ಓದೋದು ಕಡಿಮೆ ಆದರೆ ಗ್ರಂಥಗಳು ಎಷ್ಟು ಗ್ರಂಥ ಎರಡು ಒಂದು ಪ್ರಕಾಶನ ಆಗಬೇಕು, ಓದಬೇಕು, ಇಲ್ಲದವ್ರು ಗ್ರಂಥ ಉಳಿಯೋದಿಲ್ಲ. ಓದೋರಿದ್ದರೆ ಗ್ರಂಥ ಇಲ್ಲ, ಗ್ರಂಥ ಇದೆ ಓದೋರಿಲ್ಲ, ಅಲ್ಲಿ ಕಥೆ ಮುಗೀತು. ಇವತ್ತು ಮತ್ತೆ ಮತ್ತೆ ಓದಿದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅದರಿಂದ ಬುದ್ಧಿ ವಿಕಾಸ, ತತ್ವ ವಿಕಾಸ, ತತ್ವದ ನಿಷ್ಠೆ ಎಲ್ಲ ಬರತಕ್ಕಂಥ ಗ್ರಂಥಗಳು. ಒಂದು ಸರ್ತೇನೆ ಒಂದು ಗ್ರಂಥ ಬರೀ ಇನ್ನೊಂದು ಗ್ರಂಥ ಬರೀತಾರೆ. ಅವರು ಕೂತಿರ್ತಾರೆ, ಅವತ್ತೇ ಸರಿಯಾಗಿ ಇಷ್ಟದೇವ ರಾಜ ಧಾವಿಸಿ ಬರ್ತಾನೆ. ಒಂದು ದಿವಸ ಆಗಲೇ ಬಂದು ಹೋಗಿರ್ತಾನೆ ಮಧ್ಯಾಹ್ನ, ಮತ್ತೆ ಬರ್ತಾನೆ. ನಾನು ಸ್ವಾಮಿಗಳು ನೋಡಬೇಕು ಅರ್ಜೆಂಟ್ ಅಂತ ಕೇಳ್ತಾರೆ. ಆ ಶಿಷ್ಯ ಬಂದು ಹೇಳ್ತಾರೆ ರಾಜರು ನೋಡಬೇಕಂತೆ ಅಂತ. ಅವ್ರು ರಾಜ ಕೂಡ ಪರ್ಮಿಷನ್ ತೊಗೊಂಡು ನೋಡಬೇಕು ವ್ಯಾಸರಾಜರನ್ನು. ಅದು ಎಂಥ ವರ್ಚ ರಾಜರು ಗುರುಗಳಾದ್ರಿಂದ ಅವ್ರು ಅಷ್ಟು ವರ್ಚಸ್ಸಿತ್ತು. ಅವ್ರು ಬರಲಿ ಅಂತ ಹೇಳ್ತಾರೆ. ತಕ್ಷಣ ಶಿಷ್ಯ ಒಳಗೆ ಕರ್ಕೊಂಬರ್ತಾರೆ. ಬಂದ ತಕ್ಷಣ ಒಂದು ಗ್ರಂಥವನ್ನು ಕೊಡ್ತಾನೆ ಅವ್ರ ಕೈಲಿ. ಸ್ವಾಮಿ ಈ ಗ್ರಂಥ ಬರೆದಿದ್ದಾನೊಪ್ಪ, ವಿದ್ಯಾಧರ ಪಾತ್ರನಾಮ ಕಳಿಂಗಾಧಿಪತಿ, ಕಳಿಂಗ ದೇಶದ ರಾಜ ಒರಿಸ್ಸಾ ಅದ ರಾಜ ವಿದ್ಯಾಧರ ಪಾತ್ರ ಅಂತ ಹೆಸರು. ಆತ ಪಂಡಿತ ಮಂಡಳಿಯೊಂದನ್ನು ಮಾಡಿ ದ್ವೈತ ಮತದ ಖಂಡನೆ ಗ್ರಂಥ ಬರೆಸಿದ್ದಾನೆ. ಅರ್ಥ ಆಯ್ತಾ? ರಾಜಸ್ಥಾನದ ಮಟ್ಟದಲ್ಲಿ ನಡೀತಾ ಇತ್ತು ವಾದ ವಿವಾದ. ಬರೆಸಿದ್ದಾನೆ, ಪಂಡಿತ ಮಂಡಳಿಯ ಮುಂದೆ ಮಡಿಸಿದ್ದಾನೆ, ನಮಗೆ ಕಳಿಸಿಕೊಟ್ಟಿದ್ದಾನೆ, ನನಗೊಂದು ನೋಟ್ ಇಟ್ಟಿದ್ದಾನೆ. ಕೃಷ್ಣದೇವರಾಜ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಪಂಡಿತರು ನಿನ್ನಲ್ಲಿ ಇದ್ದಾರಾ ಇಲ್ಲ ಸೋಲು ಒಪ್ಪಿಗೋ ಅಂತ ಕಳಿಸಿದ್ದಾರೆ. ದಯವಿಟ್ಟು ನೀವೇ ಕಾಪಾಡಬೇಕು ಅಂತ ಪುಸ್ತಕ ಇಟ್ಟ ತಕ್ಷಣ ವ್ಯಾಸ ತಪೋನಿಧಿರಪಿ ತಮ್ಮ ಗ್ರಂಥಂ ಕರಕಮಲೇನ ಆದಾಯ, ತಕ್ಷಣ ಕೊಡು ಅಂತ ಕೈ ಚಾಚಿದ್ರಂತ. ಅವ್ರಿಗೆ ಶೇಕ್ ಆಗಲಿಲ್ಲ ಕೈ, ಯಾಕೆ ಅವ್ರಿಗೆ ಏನು ಬರೆದು ಹೊಳಗೆ ತಯಾರಿದ್ದಾರೆ ಅವರು, ಉಳಿದ ಏನು ಬರೆದ ಆಮೇಲೆ ನೋಡೋಣ ಮಾನಯ ಅಂತ ಹೇಳಿಲ್ಲ. ಕರಕಮಲೇನ ತಮ್ಮ ಗ್ರಂಥಂ ಆದಾಯ, ಕೈಯಿಂದ ಇಸ್ಕೊಂಡ್ರಂತೆ, ಹಿಡ್ಕೊ ಓದಕ್ಕೆ ಶುರು ಮಾಡಿದ್ರಂತೆ. ಆತ ಕೇಳ್ತು, ಸ್ವಾಮಿ ಕೆಲವೇ ದಿವಸದಲ್ಲಿ ಬರ್ಕೊಟ್ರೆ ಅದು ಮರ್ಯಾದೆ ಉಳಿಯುತ್ತೆ, ಕೆಲವೇ ದಿವಸದಲ್ಲಿ ಬರ್ಕೊಡಿ ಅಂತ ಕೇಳ್ತಾನೆ. ಆಯಿತು ಅಂತ ನೋಡ್ತಾರೆ. ನೋಡೋದು ಬರಲಿಕ್ಕೆ ಶುರು ಮಾಡೋದು, ಶಿಷ್ಯನ ಖಂಡೇ ಬರ್ಕೋ ಅಂತ ಹೇಳೋದು. ಅದು ನೋಡೋದು ಖಂಡೇ ಬರೆಯೋದು, ನೋಡೋದು ಖಂಡೇ ಬರೆಯೋದು, ವರ್ಡ್ ಬೈ ವರ್ಡು, ಸೆಂಟೆನ್ಸ್ ಬೈ ಸೆಂಟೆನ್ಸ್ ಪೂರ್ತಿ ಓದಿಯಲ್ಲ, ಓದ್ತಾ ಓದ್ತಾನೆ, ಓದೋದು ಮುಗೀತು, ಖಂಡನೆ ಮುಗೀತು, ಸೈಮಿಲ್ಟೇನಿಯಸ್ ಆಗಿ ಮುಗಿದು ತಾಳೆಗರಿಯಲ್ಲ ಬರೆಯೋದು. ತಗೊಂಡ ಗ್ರಂಥ ನೀವು ಕಟ್ಟಬೇಕಲ್ಲ, ಕಟ್ಟಿಬಿಟ್ಟು ತಗೋ ತಮ್ಮ ರೂಪದೇ ಇದಮ್ಮ ಪ್ರೇಷಯ ಅವನಿಗೆ ಕಳಿಸ್ಕೊಡು ತಗೊಂಡು ಕೊಟ್ಬಿಟ್ರೆ ಅಂತ. ಕೃಷ್ಣದೇವರ ತಲೆ ತಿರುಗೋಯ್ತು ಅವ್ರಿಗೆ, ಎಂದೋ ಬರ ಕೊಟ್ಟರೆ ಸಾಯಿತು, ಮೊದಲು ಕಮಿಟಿ ನಮ್ಮಲ್ಲಿ ಬಂದು ಕಮಿಟಿ ಆಗಬೇಕು ಅಂತ. ಆಮೇಲೆ ಯೋಚನೆ ಮಾಡಿ ಅವ್ರು ಮೀಟಿಂಗ್ಗಳು ಮಾಡಬೇಕು, ಆಮೇಲೆ ಮೀಟಿಂಗ್ ಎಲ್ಲ ನಡೀತಿರ್ಬೇಕು ಮಧ್ಯೆ ಮಧ್ಯೆ, ಕೊನೆಗೆ ರಿಸಲ್ಟ್ ನಿಲ್ ಹಾಗಾಗ್ತದೆ. ಇಮ್ಮಿಡಿಯೇಟಾಗಿ ಹೇಳಿರ್ತಿರ್ಲಿಕ್ಕೆ ಪಂಡಿತ ಮಂಡಳಿ ಬರೆದ ಗ್ರಂಥನ ಎಫರ್ಟ್ಲೆಸ್ ಆಗಿ ನಗರ ನಗರ ಬರೆದು ಕೊಡಬೇಕಾದ್ರೆ ಯಾವ ಯಾವ ಲೆವೆಲ್ ಜ್ಞಾನ ಇತ್ತು ಅವ್ರಿಗೆ, ಯಾವ ಸ್ಟೇಜ್ ಜ್ಞಾನ ಇರ್ತವೆ. ನಗ ನಗತ ತಗೊಳ್ಳೆ ಕಳಿಸ್ಕೊಡು, ಪಾಠ ಮಾಡ್ತಾ ಮಾಡ್ತಾ ಜೊತೆ ಎದ್ದು ಕೂತ ಎದ್ದಿಲ್ಲ, ಆ ಕಡೆ ಹೋಗಿಲ್ಲ, ಆ ಕೂತ್ ಬರೆದಿದ್ದು ಕಳಿಸಿದೆ ಕೆಲಸ. ಎಂಥ ಅದ್ಭುತ ಗ್ರಂಥ ಇರಬೇಕು. ನಮ್ಮ ಜನ ಅದನ್ನು ಕಳ್ಕೊಂಡು ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ಮೂರ್ಖತನ ಅಂದರೆ ನಮ್ಮಲ್ಲಿ ಏನು ಮಹತ್ವನೇ ಇಲ್ಲ. ನಮಗೆ ಗ್ರಂಥಗಳ ಬಗ್ಗೆ, ನಮಗೆ ಆಸ್ತಿ ಪಾಸ್ತಿ ಬಗ್ಗೆ ಯೋಚನೆ ಮಾಡೋ ಹಾಗೆ ಗ್ರಂಥನೇ ಆಸ್ತಿ ಎಂಬ ಜ್ಞಾನ ಬಂದಿಲ್ಲ. ಅದಕ್ಕಿಂತ ದೊಡ್ಡ ಆಸ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳೆಯೋ ಆಸ್ತಿ. ಅದನ್ನು ಕಳ್ಕೊಂಡ್ಬಿಟ್ರು ಅಂದರೆ ಮನುಷ್ಯ ತನ್ನ ಅಸ್ತಿತ್ವನೇ ಕಳ್ಕೊಂಡಾಗ ಲೆಕ್ಕ. ಇದನ್ನೆಲ್ಲ ಅವೇರ್ನೆಸ್ ಇಟ್ಕೋಬೇಕು ನಾವು. ಗ್ರಂಥ ಸಂರಕ್ಷಣೆ ದೊಡ್ಡ ಧ್ಯೇಯ ಆಗಬೇಕು. ಅದನ್ನು ಓದೋದು ಮುಂದಿನ ಭಾಗ. ಎರಡು ಭಾಗ ಇಲ್ಲದವರು ಸಾಧ್ಯ ಇಲ್ಲ. ಈ ಕಥೆ ಕೇಳಿದಾಗ ಎಷ್ಟು ನಮಗೆ ಆನಂದ ಆಗುತ್ತೋ, ಪುಸ್ತಕ ಸಿಕ್ಕಿಲ್ಲ ಅಂತ ಹೇಳಿದಾಗ ಎಷ್ಟು ದುಃಖನೂ ಆಗುತ್ತೆ. ಆ ಸ್ಥಿತಿ ಬರಬಾರ್ದು ಅಂತಿದ್ರೆ ಉಳಿದವರ ಗ್ರಂಥ ಉಳಿದ ಆಸ್ತಿ ಉಳಿಸ್ಕೊಳ್ಳಿ ಅಂತಾರಲ್ಲ, ಹಾಗೆ ಉಳಿದ ಆಸ್ತಿಯೆಲ್ಲ ಉಳಿಸ್ಕೊಳ್ಳಿ ಅಂತ ಎಚ್ಚರ ಕೊಡ. ಹಾಗೆ ಉಳಿದ ಗ್ರಂಥಾರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದವರು ಪ್ರಯೋಜನ ಇಲ್ಲ. ಅಷ್ಟೆಲ್ಲ ಮಾಡಿದ ವ್ಯಾಸರಾಜರು. ಕನ್ನಡದಲ್ಲಿರೋ ಬರೆದಿದ್ದು ಸಾಮಾನ್ಯ ಅಲ್ಲ. ಒಂದು ಕಡೆಗೆ ಸಂಗೀತಕ್ಕೆ ಕೊಡಬೇಕು, ಸಾಹಿತ್ಯ ಇರಬೇಕು, ಶಾಸ್ತ್ರ ಆಗಬೇಕು, ಮೂರಕ್ಕೂ. ಸಂಗೀತಕ್ಕೋಸ್ಕರ ಸುಳಾದಿಗಳನ್ನೆಲ್ಲ ಶ್ರೀಪಾದರ ಸ್ವಲ್ಪ ಬರೆದಿದ್ದು, ವಿಸ್ತಾರವ ಬರೆದವರು ವ್ಯಾಸರಾಜರು. ಮತ್ತೆ ಒಳ್ಳೊಳ್ಳೆಯ ಕಾವ್ಯವಾದ ಗ್ರಂಥಗಳು. ಜನ್ಮ ಜನ್ಮದಲ್ಲಿ ಕೊಡು ಕಂಡೆ ಹರಿಯೇ ಅಂತಕ್ಕಂಥ ದೇವರನಾಮ. ಅಂಗಜನೆಯನು ಗೋಕುಲ ಪೋಗುವಾಗ ಕಂಗಳುಬ್ಬನ ಸೊಬಗ ಏನ ವರ್ಣಿಪೇನ. ಕೃಷ್ಣ ಗೋಕುಲಕ್ಕೆ ಬಂದಾಗ ಗೋಕುಲದ ಏನೇನು ವಾತಾವರಣ ನಡೆಯುತ್ತೋ ಅಂತ ಒಳ್ಳೆ ಕಾವ್ಯವಾಗಿ ಬರೀತಾರೆ. ಎದುರಾರೋ ಗುರುವೇ ಸಮರಾರೆ ಜೈತೀರ್ಥರ ಮೇಲೆ ಒಂದು ಪದ್ಯ ಬರೀತಾರೆ. ಒಳ್ಳೆ ಪೂರ್ವವಾದ ಪದ್ಯಗಳವೆಲ್ಲ ಕೂಡ. ಮತ್ತೆ ಇವ್ರ ಮೇಲೆ ಅಂತೂ ಲೆಕ್ಕನಿಲ್ಲ. ಪ್ರಾಣದೇವರ ಮೇಲೆ ಆರು ದಿನ ಗೆದಿರದಿಗ ಧಾರಿಣಿಯೊಳಗೆ ಸಾರಶಾಸ್ತ್ರವನ್ನು ಅರೆದು ಸರ್ವಜ್ಞ ಮುನಿರಾಯ. ಆರು ದಿನ ಗಿದಿರಧಿಕ ಧಾರಿಣಿಯೊಳಗೆ ಅಂತ ಅವ್ರ ಮೇಲೆ ಒಂದು ದೇವರು ನಾಮ. ಎಷ್ಟು ಬರೀತಾರೆ ಲೆಕ್ಕನೇ ಇಲ್ಲ. ಯಂತ್ರೋದ್ಧಾರಗಳ ಪ್ರತಿಷ್ಠಾಪನೆ ಜೊತೆಗೆ 732 ಪ್ರಾಣದೇವರು ಅತಿ ಶ್ರೇಷ್ಠವಾದದ್ದು. ಅದು ಪ್ರತಿದ್ದ ಅಂದರೆ ಯಂತ್ರೋದ್ಧಾರಕ. ಅದನ್ನ ಅಲ್ಲಿ ಮಾಡಲಿಕ್ಕೆ ಏನು ಗೊತ್ತಾ ಕಾರಣ, ರಾಮದೇವರು ಹನುಮಂತೇವರು ಪ್ರಥಮ ಭೇಟಿಯಾದ ಜಾಗ ಅದೇನೆ. ಎರಡು ಆಚಾರ್ಯ ಬರೀತಾರೆ, ಗತ್ವಾದರ್ಶ ಪವನಾತ್ಮಜಂ ಋಷ್ಯಮೂಕೆ ಸಹ್ಯೇಕ ಏನ ಮವಗಚ್ಚತಿ ಸಮ್ಯಗೀಶಂ ಅಂತ ನಿರ್ಣಯ. ಋಷ್ಯಮುಖ ಪರ್ವತ ಅದೇ ಚಕ್ರತೀರ್ಥ, ಋಷ್ಯಮುಖ ಪರ್ವತ ಈ ಕಡೆ ರಾಮದೇವರು. ಈ ಬೆಟ್ಟ, ಈ ಎರಡು ಬೆಟ್ಟಗಳ ಮಧ್ಯೆ ನದಿ ಬಂದು ಟರ್ನ್ ಆಗಿ ಹೋಗುತ್ತೆ. ಅದು ಆ ಚಕ್ರತೀರ್ಥ ನೋಡಿದವ್ರಿಗೆ ಗೊತ್ತಿರುತ್ತೆ. ಅಲ್ಲೇ ರಾಮದೇವರ ವಿಗ್ರಹ ಬಂದರೆ, ಕೋದಂಡರಾಮ ಒಂದೇ ಏಕಶಿಲಾ ದೊಡ್ಡ ವಿಗ್ರಹ ಇದೆ, ಆ ಜಾಗದಲ್ಲೇ ಮೀಟ್ ಆದರು ಅಂತ ಪ್ರಸಿದ್ಧಿ. ಅದಕ್ಕೆ ಆ ಜಾಗದಲ್ಲೇ ಯಂತ್ರವಾದ ಪ್ರಾಣದೇವರನ್ನು ಮಾಡ್ತಾರೆ. ಅದು ದೊಡ್ಡ ಸಿದ್ಧಿಯ ಕಥೆ. ಮತ್ತೆ ಅವ್ರ ಪ್ರತಿಷ್ಠಾಪನೆ ಒಳಗೆ ಶಿಲ್ಪಿನ ಕರೆದು ಆರ್ಡರ್ ಕೊಟ್ಟವೆಲ್ಲ ಇಲ್ಲ, ಅವ್ರು ಅಂಗಾರದಲ್ಲಿ ಬರೀತಾ ಇದ್ದರಂತೆ. ಮರು ದಿವಸ ಬೆಳಿಗ್ಗೆ ಮೂಡ್ತಾ ಇದ್ದಂತೆ. ಹಾಗೆ ಅಂಗಾರದಲ್ಲಿ ಬರೆದು ಸುತ್ತಿಗೆ ತೊಗೊಂಡು ಹೊಡೆದು ಎಷ್ಟೆಲ್ಲ ಹೊಡೆದು ಬರೋದಿಲ್ಲ, ಅಂಗಾರದಲ್ಲಿ ಬರದೆ ಸಾಕತ್ತೆ. ಅದು ಭಕ್ತಿಯಿಂದ ಅದು ಬಿಡ್ತಾ ಇತ್ತು. ಅವರು ಆ ಜಾಗ ತೋರಿಸು. ಅದು ಬಂಡೆ ಅದೇನೇ ಅಲ್ಲ, ಬಂಡೆನೇ ನ್ಯಾಚುರಲ್ ಬಂಡೆ ಅಷ್ಟೇ. ಕಲ್ಲಿಟ್ಟಿದ್ದಲ್ಲ, ಕಲ್ಲ ಮೇಲೆ ಬರೆದಿರೋದು ಅಷ್ಟೇ. ಅದನ್ನು ಅಂಗಾರದಲ್ಲಿ ಬರೆದಿರಂತೆ. ಎಲ್ಲ ಕಡೆ ಹಾಗೆ ಬರುತ್ತಾ ಹೊರಟರು. ಬರೆದಾಗ ಏನಾಯಿತು, ಅದು ಮೂಡಿತು. ಎಲ್ಲ ನೋಡ್ತಿದ್ದು ಸಂತೋಷ ಪಡ್ತಿದ್ದಾರೆ. ಹನುಮಂತ ಬಂದೇ ಬಿಟ್ಟ, ಹೊರಗೆ ಹಾರಿ ಹೋಗ್ಬಿಟ್ಟು ಆ ಕಡೆಗೆ. ಬಂದಿದ್ದು ಆಯಿತು, ಹಾರಿ ಹೋಗಿದ್ದು ಆ ಕಡೆಗೆ. ಆಮೇಲೆ ನೋಡ್ತಾರೆ ಎಲ್ಲರಿಗೂ ಆಶ್ಚರ್ಯ, ಏನೀಗಾಯಿತು ಅಂತೇಳಿ. ಮತ್ತೊಮ್ಮೆ ಬರೀತಾರೆ, ಮತ್ತೊಮ್ಮೆ ಬರ್ತಾ ಮತ್ತೆ ಹರಿ ಹೋಗ್ಬಿಡೋದು. ಇಲ್ಲಿ ಬರೋದು ಹರೋದು, ಬರೋದು ಹರೋದು ಶುರುವಾಯಿತು. ಎಲ್ಲ ಕೇಳ್ಕೊತಾರೆ. ಇವ್ರು ಸಿದ್ಧಿ ಗೊತ್ತಾ, ಇವ್ರು ಬರೆದ್ರೆ ದೇವರೇ ಬರ್ತಾನೆ ಅಂತ ಗ್ಯಾರಂಟಿ ಆಯಿತು. ಬಂದೇವ್ರು ಉಳಿಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂದಾಗ ಯಂತ್ರ ಬರೀತಾರೆ. ಷಟ್ಕೋಣ ಯಂತ್ರ ಬರೆದ್ಬಿಟ್ಟು ಸುತ್ತ ಬೀಜಾಕ್ಷರ ಬರೋದು. ಯಂತ್ರ ಉದ್ಧಾರಕ ಪ್ರಾಣದೇವರು, ಅದಕ್ಕೆ ಯಂತ್ರದ ಮಧ್ಯೆ ಬಂದಿದ್ದರಿಂದ ಯಂತ್ರೋದ್ಧಾರಕ ಅಂತಿದ್ರು. ಹಿಂದೆ ಬಹಳ ಹಿಂದೆ ಫೋಟೋ ತೆಗೆದಿದ್ದಾರೆ. ಸುಮಾರೊಂದು 100 ವರ್ಷದಿಂದ ಯಾವುದೋ ಒಂದು ಜಸ್ಟ್ ಫೋಟೋ ಬಂದ ತೆಗೆದಿದ್ದಾರೆ. ಅಲ್ಲಿ ಬೀಜಾಕ್ಷರ ಎಲ್ಲ ಕಾಣುತ್ತದ್ರೆ ಏನೇ ಈ ಕಾಣದಿಲ್ಲ, ಬೀಜ ಸೌದ ಹೋಗಿಬಿಟ್ಟಿದೆ, ಕಾಣಿಸೋದಿಲ್ಲ. ಹಿಂದೆಲ್ಲ ಬೀಜಾಕ್ಷರ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ನರಸಿಂಹದೇವರನ್ನ ಮುಡುಬಾಗಿಲಲ್ಲಿ ನೋಡ್ತಿರಲ್ಲ, ಆ ಬಂಡೆ ಸ್ವಲ್ಪ ಟಿಲ್ಟ್ ಆದಾಗ ಕಾಣುತ್ತೆ, ಚೂರು ಉಬ್ಬು ತೆಗೆದು ಇದೆ ಅದಕ್ಕೆ. ಅಲ್ಲಿ ಅದು ಇರೋದು ಹಾಗೇನೆ, ಆ ಬಂಡೆ ಸ್ವಲ್ಪ ಇದ್ದಿದೆಯಲ್ಲ ಹಾಗೆ, ಅದ್ರ ಮೇಲೆ ಹಾಗೆ ಬರೆದಿದೆ. ಅಂದರೆ ಸರಿಯಾಗಿ ಸಿದ್ಧಿ ಎಷ್ಟಿತ್ತು ಅಂದರೆ ದೇವರನ್ನು ಅಷ್ಟು ಒಲಿಸಿದ್ರು. ಭಗವಂತನೇ ಪ್ರತ್ಯಕ್ಷ. ಅದನ್ನು ವ್ಯಾಸಯೋಗಿ ಚರಿತ್ರೆಯಲ್ಲಿ ಬರೀತಾರೆ. ಒಂದು ಧ್ಯಾನ ಮಾಡ್ತಾ ಕೂತಿರ್ತಾರೆ ವ್ಯಾಸರಾಜರು, ಕಣ್ಣಾರೆ ಕೃಷ್ಣ ಕಂಡ ಅಂತ. ಕಣ್ಣಾರೆ ಕೃಷ್ಣ ಕಾಣ್ತಾನೆ ಅವರು, ಅಪ್ರೋಕ್ಷೀಕೃತ ಕೀಶ ಅಂತ ಹೇಳ್ತೇವಲ್ಲ, ದೇವರನ್ನ ಕಣ್ಣಾರೆ ಕಂಡವರು. ಅವರ ಅಂಕಿತ ಕೂಡ ಸುಲಭವಾಗಿ ಬಂದಿದ್ದಲ್ಲ, ದೈವಿಕವಾಗಿ ಬಂದಿದ್ದು. ಮತ್ತೆ ಕೂತು ಬರೆದಿದ್ದಲ್ಲ, ಮುಳುಬಾಗಲಲ್ಲೇ ಪಾಠ ಓದ್ತಿದ್ದ ಕಾಲಕ್ಕೆ ಅವರು. ಒಂದು ದಿವಸ ಏನಾಯ್ತಂತೆ, ಊರೊಳಗೂ ಮಠ ಇದೆ, ಊರು ಹೊರಗೂ ಮಠ ಇದೆ. ಅಲ್ಲಿ ಊರು ಒಳಗಿನ ಮಠದಲ್ಲಿ ಕೆಲವು ದಿವಸ ಇದ್ದಾಗ ಶ್ರೀಪಾದರಾಜರದು ಭಾರಿ ರಾಜಭೋಗವರು. ಅಭ್ಯಂಜನ ಸ್ನಾನ, ನಿತ್ಯ ಅಭ್ಯಂಜನ ಸ್ನಾನ ಅಂತ, ಮುತ್ತಿನ ಕವಚ ಮೇಲ್ಕುಲಾವಿ ಶ್ರೀಪಾದ ರಾಜರು. ಒಂದು ದಿವಸ ಅಭ್ಯಂಜನ ಕೊಟ್ಟಿದ್ದಾರೆ, ನಿರ್ಮಾಲ್ಯ ಪೂಜೆ ಇವರು ಮಾಡೋದು, ಅದು ಪದ್ಧತಿ ಇದೆ. ನಿರ್ಮಾಲ್ಯ ಪೂಜೆ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಹಾಗೆ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ಪಂಡರಪುರಕ್ಕೆ ಹೋಗಿರ್ತಾರೆ ಶ್ರೀಪಾದರಾದರು. ಎರಡು ಸಂಪುಟ ಸಿಕ್ಕಿರುತ್ತೆ ಅವರಿಗೆ, ಸ್ವಪ್ನದಲ್ಲೇ ಇದು ಸಂಪುಟ ಇದೆ ತಗೊಳ್ಳಿ ಅಂತ. ಎರಡು ಸಂಪುಟ ಸಿಗುತ್ತೆ, ಒಂದು ತೆಗಿತಾರೆ ತಕ್ಷ ಬಂದುಬಿಡುತ್ತೆ. ಒಳ್ಳೆ ರಂಗವಿಠಲ ದೇವರು ಇರ್ತಾರೆ, ಇವತ್ತು ರಂಗವಿಠಲ ಅಂಕಿತ ಅವರದ್ದೇ. ಆ ದೇವರ ಇವತ್ತು ವಿಗ್ರಹ ಇದೆ, ಒಳ್ಳೆ ಅಪೂರ್ವವಾದ ವಿಗ್ರಹ. ಅವತ್ತಿಂದ ಅವರು ರಂಗವಿಠಲ ಅಂಕಿತ ದೇವರಾಮ ಬರೀತಾರೆ. ಇನ್ನೊಂದು ತೆಗಿಲಕ್ಕೆ ಹೋದಾಗ ತೆಗೆಯೋದು ಕಷ್ಟ ಆಗುತ್ತೆ, ಸ್ವಪ್ನ ಆಗ ತೆಗಿಬೇಡಿ ಅದನ್ನು, ಅದು ಹಾಗೆ ಇರಲಿ ಅಂತ ಹೇಳಿದ್ದಾರೆ. ಮುಂದೊಬ್ಬರು ತೆಗಿತಾರೆ, ನೀವು ತೆಗಿಬೇಡಿ, ಹಾಗೆ ಪೂಜೆ ಮಾಡಿ ಅಂತ ಹೇಳಿರ್ತಾರೆ. ಅದನ್ನ ಹಾಗೆ ಇಟ್ಟಿರ್ತಾರೆ. ಇವರೇನು ಮಾಡಿದ್ದಾರೆ ಎಲ್ಲ ಆದರೂ ತೆಗಿಲಕ್ಕೆ ಅದು ಬಂದುಬಿಡುತ್ತೆ, ತೆಗಿಲಕ್ಕೆ ಇವರಿಗೆ ಬೀಸಲಾಗಿತ್ತು. ಅದನ್ನು ತೆಗೆದು ರಂಗವಿಠಲ ದೇವರ ಪೂಜೆ ಆಯಿತು. ಇದನ್ನು ತೆಗೆದು ತೆಗೆದ ತಕ್ಷಣ ಬಂದುಬಿಡ್ತು ತೆಗೆದು ಕೃಷ್ಣನೇ ಡೈರೆಕ್ಟ್ ನರ್ತನ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಾನೆ ಒಂದು ಕಡೆಗೆ ನರ್ತನ ಮಾಡ್ತಾ ಇದ್ದಾರೆ. ಸಾರಿಗ್ರಾಮ ತೊಗೊಂಡು ಇವರು ಕಡ್ಡೆ ತಾಳ ಹಾಕ್ಲಿಕ್ಕೆ ಶುರು ಮಾಡಿಬಿಟ್ರು. ಅದನ್ನೆಲ್ಲ ಶ್ರೀಪಾದ್ರ ಅಲ್ಲಿಂದ ನೋಡ್ತಾ ಇದ್ದರು. ಇವತ್ತು ಅಲ್ಲಿ ನಿಮಗೆ ಈಗ ಈಗ ಹೇಗಿದೆ ಗೊತ್ತಿಲ್ಲ, ಒಳಗೆ ಹೋಗಿ ನೋಡಿದ್ದೀನಿ. ಪೂಜಾಗೃಹ ಆ ಕಡೆಯಿಂದ ಅವ್ರದ್ದು ಅಭ್ಯಂಜನ ಸ್ಥಾನದ್ದು, ಅಲ್ಲಿ ಬಗ್ಗೆ ನೋಡಿದ್ರೆ ಕಾಣಿಸುತ್ತೆ. ಏನು ಗಲಾಡಿ ಬಗ್ಗೆ ನೋಡಿದರೆ ಕೃಷ್ಣ ದರ್ಶನ ಆಗುತ್ತೆ. ಅವ್ರು ಕೃಷ್ಣ ಹಾಗೆ ನಿಂತ್ಕೊಂಡ್ಬಿಟ್ಟಂತೆ. ಅದಕ್ಕೆ ಶಿಲ್ಪಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ಎಡಗ ಮೇಲೆ ಬಲಗಾಲಿಟ್ಟಿರೋ ಹಾಗೆ ಹಚ್ಚಿದ ಹಾಗೆ ಬಂದಿದೆ, ಹಾಗೆ ನಿಂತ್ಕೊಂಡ್ಬಿಟ್ರಂತೆ. ಆಗ ನೀವೇ ತಗೊಳ್ಳಿ ಅಂತ ಕೊಟ್ಬಿಡ್ತಾ, ಅದೇ ಅಂಕಿತ ಆಗುತ್ತೆ. ಅಲ್ಲಿ ಸಿಕ್ಕ ರಂಗಬಿಟ್ಟರೆ ಇವರಿಗೆ ಅಂಕಿತ ಆಯಿತು, ಅಲ್ಲಿ ಕೃಷ್ಣನೇ ಇವರಿಗೂ ಅಂಕಿತ ಆಯಿತು. ಹೀಗಾಗಿ ದಾಸ ಸಾಹಿತ್ಯಕ್ಕೆ ವಿಶಿಷ್ಟ ಪ್ರೇರಣೆ ಬರೆದ್ರು. ಎಲ್ಲ ಮಾಡೋದೆಲ್ಲ ಪಾರ್ಟ್ ಒಂದು, ಮಾಡಿಸೋದು ಪಾರ್ಟ್ ಟೂ. ಅದು ಎರಡನ್ನು ಮಾಡಿದ್ರೆ ಸಿಗೋದು ಭಾರಿ ಕಷ್ಟ. ಎರಡನ್ನು ಮಾಡದೇ ಇರೋರು ಬೇಕಾಷ್ಟು ಸಿಗ್ತಾರೆ, ಎರಡನ್ನು ಮಾಡಿದವರು ಸಿಗೋದು ತುಂಬ ಕಷ್ಟ. ವ್ಯಾಸರಾದರೆ ಎರಡೂ ಕೆಲಸ ಮಾಡಿದವರು, ಸಾಧನೆ ಮಾಡಿದವರು, ಸಾಧನೆ ಮಾಡಿಸಿದವರು. ಆದ್ದರಿಂದ ಅವರ ಹೆಸರು ಅಚರಾಮರವಾದ ಹೆಸರು ಅನ್ನೋದ್ರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ಅದಕ್ಕೆ ಶ್ರೀ ಪುರಂದರದಾಸರ ಮಾತು, ಈಸು ಮುನಿಗಳಿದ್ದೇನು ಮಾಡಿದರು, ವ್ಯಾಸಮುನಿ ಮಧ್ವಮತವನ್ನು ಉದ್ಧರಿಸಿದ. ಇದು ಮಧ್ವಮತವನ್ನು ಉದ್ಧಾರ ಮಾಡೋದಂದ್ರೆ ಆ ರೀತಿಯಲ್ಲಿ ಆಲ್ರೌಂಡ್ ಗ್ರಂಥರಚನೆ, ಪಾಠ ಪ್ರವಚನ, ವಿದ್ಯಾಪೀಠ ಸ್ಥಾಪನೆ, ಶ್ರೀನಿವಾಸನ ಪೂಜೆ, ಪ್ರಾಣದೇವರ ಪ್ರತಿಷ್ಠಾಪನೆ, ಹರಿದಾಸ ಸಾಹಿತ್ಯ ಬರೆಯೋದು, ಎಲ್ಲರಿಗೂ ಪ್ರೋತ್ಸಾಹ ಕೊಡೋದು, ಸಂಚಾರ ಮಾಡೋದು. ಶ್ರೀರಂಗಕ್ಕೆ ಹೋಗ್ತಾರೆ, ಅಲ್ಲೂ ದೊಡ್ಡ ಗಲಾಟೆ. ನಮ್ಮದು ಶ್ರೀರಂಗದಲ್ಲಿ ಶ್ರೀರಂಗನಾಥ ದೇವರು ಇದ್ದಾರೆ, ಜಂಬುಕೇಶ್ವರ ಶಿವನೂ ಇದ್ದಾರೆ, ಕಾಶಿಗೆ ಹೋದರೆ ವಿಶ್ವನಾಥ ಇದ್ದಾನೆ, ಬಿಂದು ಮಾಧವ ದೇವರು ಇದ್ದಾರೆ. ಯಾವ ಊರಿಗೆ ಹೋದರೂ ಶಿವ ವಿಷ್ಣು ಇಬ್ಬರು ಇರ್ತಾರೆ, ಅಲ್ಲಿ ಎರಡು ಇದ್ದಾರೆ. ಅವ್ರಿಗೆ ಗಲಾಟೆ, ಶೈವರು ನಮ್ಮ ಜಾಗ ಅಂತವರು ನಮ್ಮ ಜಾಗ ಅಂತಿವರು. ನಮ್ಮ ಗಲಾಟೆ ಮಾಡೋ ಜನಗಳೇ ಜಾಸ್ತಿ ಇರ್ತಾರೆ. ಇವ್ರ ಜಾಗ ಏನು ಸಾಲ್ವ್ ಮಾಡ್ಬೇಕಂತ ಇವ್ರು ಬಂದೇ ಕೇಳ್ಕೊಂಡು, ಸ್ವಾಮಿ ನೀವು ಇದು ಮಾಡಿಕೊಳ್ಳಿ, ಸಾಲ್ವ್ ಮಾಡಿ ಅಂತ ಕೇಳಿದ್ರೆ ಹೇಳ್ತಾರೆ ಆಗ್ಬೋದು. ಎಲ್ಲ ಇಬ್ಬರದೆಲ್ಲ ಕೇಳಿ ತೀರ್ಮಾನ ಮಾಡ್ತಾರೆ. ಒಂದು ಕೆಲಸ ಮಾಡಿ, ರಂಗನಾಥ ದೇವರ ಗುಡಿಯಿಂದ ಓಡಬೇಕು, ಜಂಬಿಕೇಶ್ವರನ ಗುಡಿ ದಾರಿಯಲ್ಲಿ ಓಡಬೇಕು. ಎಷ್ಟು ದೂರ ಉಸಿರು ಬಿಡದಂತೆ ಓಡ್ತಾರೆ, ಉಸಿರು ಬಿಟ್ಟರೆ ಮುಗೀತು. ಈ ಕಬಡ್ಡಿ ಆಡ್ಬೇಕಾದ್ರೆ ಹಾಗೆ ಆಡ್ಬೇಕು, ಹಾಗೆ ಆಡ್ಬೇಕಾದ್ರೆ ಉಸಿರು ಬಿಟ್ಟ ತಕ್ಷಣ ಔಟ್ ಆಗಿಬಿಡ್ತಾರೆ. ಆ ರೀತಿ ಹೋದ ಜಾಗ ಎಲ್ಲ ಇಷ್ಟವರು, ಉಳಿದ ಜಾಗ ಸೇವರು. ಆ ರೀತಿ ಮಾಡಿಕೊಳ್ಳಿ ವ್ಯವಸ್ಥೆ ಅಂದರೆ ಒಪ್ಕೊಂಡ್ಬಿಡ್ತಾರೆ ಎಲ್ಲರೂ. ಬಟ್ ಯಾರು ಓಡೋದೀಗ, ಹೂಯಿಷ್ಟು ಬೆಲ್ದೆ ಕ್ಯಾಟ್ ಅಂತಾರಲ್ಲ, ಯಾರಿಗೂ ಭಯ. ಅಕಸ್ಮಾತ್ ಬಂದು ಬಂದು ಇವ್ರು ಬೈತಾರೆ ಎಲ್ಲರೂ ಕೂಡ, ನಿಂದ ಸೋತೀವಿ ನಾವು ಅಂತೇಳಿ. ಯಾರಿಗೂ ಧೈರ್ಯ ಇಲ್ಲ, ಬಯಸ್ಕೊಳ್ಳೋ ಕೆಲಸ ಮಾಡೋಕ್ಕೆ ಯಾರು ಮುಂದೆ ಬರೋದಿಲ್ಲ. ಯಾರು ಓಡಬೇಕು, ಕೊನೆ ನಾವೇ ಓಡ್ತೀವಿ ಅಂತ ಹೇಳ್ತಾರೆ ವ್ಯಾಸರಾಜ. ಅವ್ರಿಗೆ ಭಾರಿ ಖುಷಿಯಾಗಿಬಿಡತ್ತೆ ಎದುರು ಪಾರ್ಟಿಯವರಿಗೆ. ಎತ್ತಿಗಳು ಪಾಪ, ಒಪ್ಪತ್ತೂಟ ಏನು ಶಕ್ತಿ ಇರೋದಿಲ್ಲ, ಗೊತ್ತಾಯ್ತಾ. ಅದು ಗ್ರಂಥಗಿಂತೆ ಬರ್ಕೊಂಡು ಏನೋ ಮಾಡ್ತಾ ಇರ್ತಾರೆ, ಭಾರಿ ದೂರ ಓಡ್ಲಿಕ್ಕಿಲ್ಲ ಅಂತ ಅವರು ಒಪ್ಕೊಂಡ್ಬಿಡ್ತಾರೆ. ಅವ್ರು ಒಪ್ಕೊ ಇಬ್ಬರು ಒಪ್ಕೊಂಡಿರ್ತಾರೆ ಕೆಲಸ ಆಗೋದು, ಓಕೆ ಅಂತ ಬಿಡ್ತಾರೆ. ಆಮೇಲೆ ಗೊತ್ತಾಯ್ತು ಎತ್ತ ಕೆಲಸ ಮಾಡಿದ್ವಿ ಅಂತ ಆಮೇಲೆ ಅರ್ಥ ಆಯ್ತು ಅಷ್ಟೇ. ಓಡ್ಲಿಕ್ಕೆ ಶುರು ಮಾಡ್ತಾರೆ, ಅವ್ರು ಓಡಿದ್ರೆ ಹಾಗೆ ಬೆಂಗಳೂರಿಗೆ ಓಡ್ಬಿಡ್ಬಿಡ್ತಾರೆ, ಪದಿ ತೆದ್ದು ಹೋಗ್ತಿತ್ತು. ಆದರೆ ಎಷ್ಟು ಬೇಕಾ, ಅನ್ಯಾಯ ಮಾಡೋದಿಲ್ಲ ಅವ್ರು. ಕರೆಕ್ಟಾಗಿ ಒಂದು ಜಾಗದವರಿಗೆ ಹೋಗಿ ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಆ ಕಡೆ ಸೇವರಿಗೆ, ಈ ಕಡೆ ಜಂಬುಕೇಶ್ವರ, ಆ ಕಡೆ ಶ್ರೀರಂಗನಾಥ, ಈ ಕಡೆ. ಅಲ್ಲೂ ನ್ಯಾಯ ಹೇಗೆ ಕೊಡ್ತಾರೆ ನೋಡಿದ್ರೆ, ದುರ್ಲಾಭ ಪಡೆಯೋದಿಲ್ಲ. ಕೆಲವು ಇದ್ದಕ್ಕಿದ್ದ ತೊಗೊಂಡು ಮೋಸ ಮಾಡೋದವೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ಅವರಿಗೆ ಸಿಗಲೇಬೇಕು. ಅವ್ರಿಗೆ ಸಿಗಾಗ ವ್ಯವಸ್ಥೆ ಮಾಡಿ ಸ್ಟಾಪ್ ಮಾಡ್ತಾರೆ. ಅಲ್ಲಿ ಪ್ರಾಣದೇವರ ಪ್ರತಿಷ್ಠಾಪನೆ ಮತ್ತೆ ಏನು ಮಾಡಿದ್ರು, ಪ್ರಾಣದೇವರ ಸ್ಮರಣೆ ಬರಬೇಕು ಅವರಿಗೆ. ಕೆಲವು ಪ್ರಾಣದೇವರು ಇದ್ದಾರೆ, ಇವತ್ತಿಗೂ ಪ್ರಾಣದೇವರ ಗುಡಿ ಇದೆ, ದೊಡ್ಡ ಜಾಗ ಇತ್ತಂತೆ, ಎಲ್ಲ ಎನ್ಕರೇಜ್ ಮಾಡ್ಕೊಂಡು ಮಾಡ್ಕೊಂಡು ಸಣ್ಣ ಇದ್ರು ಉಳ್ಕೊಂಡಿದೆ ಅಷ್ಟೇ, ಜಾಸ್ತಿ ಇಲ್ಲ. ಈಗ ಸ್ವಲ್ಪ ಉಳ್ಕೊಂಡಿದೆ, ಪ್ರಾಣದೇವರ ವಿಗ್ರಹ ಇದೆ, ಅದು ಇಷ್ಟೆಲ್ಲ ಕಳ್ಕೊಂಡ್ಬಿಡ್ತಾರೆ, ಏನು ಗ್ಯಾರಂಟಿ ಸಂಶಯನೇ ಇಲ್ಲ. ಯಾರು ಹೋಗದೆ ಹೋದರೆ ಇದು ಮಾಡಿದವರು ಎಲ್ಲಿ ಉಳಿಯುತ್ತದೆ, ತುಂಬ ಜನ ಗೊತ್ತಿಲ್ಲ. ಪ್ರಾಣದೇವರು ಇದ್ದಾರೆ ಅಷ್ಟೇ ಅಲ್ಲ, ಇಲ್ಲಿ ಮಧ್ವಾಚಾರ ವಿಗ್ರಹ ಅಂತ ಸ್ಥಾಪನೆ ಮಾಡಿದ್ದಾರೆ, ವ್ಯಾಸರಾದ್ರೆ ಮಾಡಿದ್ದು ಅಂತ ಹೇಳ್ತಾರೆ. ಇಷ್ಟಾದ್ರೆ ಒಳ್ಳೆ ವಿಗ್ರಹ ಇದೆ, ತುಂಬ ಜನ ನೋಡೇ ಇರೋದಿಲ್ಲ, ಅಲ್ಲಿ ಯಾರು ಹೋಗೋದಿಲ್ಲ ಅದರಿಂದ ಗೊತ್ತಾಗೋದಿಲ್ಲ. ಆಚಾ ಅವರು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿದ್ರೆ ಮಧ್ವಾಚಾರ ವಿಗ್ರಹ ಇದೆ, ಅದೇ ಇದರಲ್ಲೇ ಇದೆ. ಎಲ್ಲೇ ಪ್ರಾಣದೇವರು ಅಂತಲೇ ಹೆಸರು ಅದಕ್ಕೆ, ಆ ಪ್ರಾಣದೇವರು ಕೇಳಿದ ಆ ಗುಡಿ ಹೆಸರೇ ಅದು. ಅಲ್ಲಿ ಹೋದರೆ ತಾಯಿರ್ವರ್ಗ ತೋರಿಸ್ತಾರೆ, ಅಂದರೆ ಎಲ್ಲದರಲ್ಲೂ ಎಕ್ಸ್ಪರ್ಟ್ ವ್ಯಾಸರಾಜರು. ಉಸಿರಿಡ್ಕೊಂಡು ರನ್ನಿಂಗ್ ರೇಸ್ ಅಲ್ಲಿ ಉಸಿರಿಡ್ಕೊಂಡು ರನ್ನಿಂಗ್ ರೇಸ್ ಮಾಡಬೇಕಲ್ಲ, ಯಾವ್ಯಾವುದಕ್ಕೂ ಮಾಡಲಿಲ್ಲ, ಅದು ದೇವರ ಕೆಲಸಕ್ಕೆ ಮಾಡ್ತಾರೆ. ಪ್ರತಿಯೊಂದು ಭಗವಂತರ ಪ್ರೀತಿಗೋಸ್ಕರ ಮಾಡ್ತಾರೆ ಅಂತ ಹೇಳ್ಕೊಂಡ್ರೆ ವ್ಯಾಸರಾಜರ ಸ್ಮರಣೆ ಅತ್ಯಂತ ಪುಣ್ಯ. ಅದಕ್ಕೆ ವ್ಯಾಜ್ಯದಾಸ ಹೇಳ್ತಾರೆ, ವ್ಯಾಸರಾಯರ ಸ್ಮರಿಸಲು ಏಸು ಜನ್ಮದ ಪಾಪ, ಒಂದೇಳು ಜನ್ಮದ ಪಾಪ ಅಲ್ಲ, ಜನ್ಮ ಜನ್ಮಗಟ್ಟಲೆ ಮಾಡಿದ ಪಾಪ ಎಲ್ಲ ವ್ಯಾಸರಾಜರ ಸ್ಮರಣೆ ಮಾಡಿದರೆ ಸಾಕು ಪರಿಹಾರ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಹೀಗೆ ವ್ಯಾಸರಾಜರ ಮಹಿಮೆ ಅಪೂರ್ವ. ಅವರ ಗ್ರಂಥ ಇತ್ಯಾದಿ ಹೇಳೋದಕ್ಕೆಲ್ಲ ಭಾರಿ ಹೊತ್ತೇ ಬೇಕದಕ್ಕೆಲ್ಲ. ಅದನ್ನು ಅವ್ರ ಮಹಿಮೆ ಕೇಳಿದ ಮೇಲೆ ಅವ್ರ ಗ್ರಂಥ ಓದಲೇಬೇಕು, ಅವ್ರ ಚರಿತ್ರೆ ತಿಳಿಲೇಬೇಕು ಅಂತ ಭಾವನೆ ಬಂದರೆ ಸಾರ್ಥಕ ಅಂತ ಹೇಳ್ತಾ, ನಮ್ಮ ಪ್ರತಿಷ್ಠಾನದಿಂದ ವ್ಯಾಸರಾಜ ಆರಾಧನೆಯನ್ನು ಇವತ್ತು ಪ್ರವಚನದ ಮೂಲಕ ಮಾಡಲಿಕ್ಕೆ ಅನೇಕ ಸೇವಾಕರ್ತರು ನೆರವಾಗಿದ್ದಾರೆ. ವಾಸ್ತವಮೂರ್ತಿ ದಂಪತಿಗಳು, ನಮ್ಮ ಗುರುರಾಜ ದಂಪತಿಗಳು, ಸತ್ಯನಾರಾಯಣ ದಂಪತಿಗಳು, ಮಳ್ಳೂರು ಶ್ರೀಧರ್ರವರು, ಶ್ರೀಪತಿ ದಂಪತಿಗಳು, ಅನೇಕ ಕೆಲವು ಅಂತರಂಗ ಭಕ್ತರು ಎಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ನಮ್ಮ ಮುಂದಿನ ಪ್ರವಚನ ಯುಗಾದಿ ಪಾಠ್ಯ ಪಂಚಾಂಗ ಶ್ರವಣ, ಸಾಯಂಕಾಲ ಹಿಮಲಿಂಬಿ ಸಂವತ್ಸರ ಪ್ರಾರಂಭ ಆವತ್ತು. 29ನೇ ತಾರೀಕು ಸಾಯಂಕಾಲ ಇಲ್ಲಿರುತ್ತೆ, ಸರಿಯಾಗಿ 6:30 ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಹೌದು ಹೌದು ಹೌದು, ಅದೇ ವೇಣುಗೋಪಾಲಕೃಷ್ಣ ನರ್ತನ ಕೃಷ್ಣನೇ ಸಿಕ್ಕಿತ್ತು. ಮಠದ ದೇವರು ಪಟ್ಟಾಭಿರಾಮ ದೇವರು, ಮುಖ್ಯ ಆಚಾರ ಕೊಟ್ಟ ದೇವರು ಅದು, ಇವರಿಗೆ ಬಳಿದು ಬಂದ ದೇವರು ಇದು. ಅದಕ್ಕಿಂತ ಅದನ್ನೇ ಮಾಡ್ಕೊಬಿಟ್ಟು